யோந்தஃ ப்ரவிஷ்ய மம வாசமிமாம் ப்ரசுப்தாம் சஞ்சீவயத்யகில சக்திதரஸ்வதாம்னா அன்யாம்ச்ச ஹஸ்தசரணஸ்ரவணத்வகாதீம் ப்ராணான் நமோ பகவதே புருஷாய துஷ்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஜானஸ்ஃபூர்த்திஹி சதா தஸ்மை ஹரயே குரவே நமஃ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஃ. லசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி. வாணிதே கரவாண்யம்ப சரணௌ ஹ்ருதி சர்வதா மத்வாக்ய சரணிர்பூயாத் ஸ்ரீமதாச்சார்ய பாவகா. சர்வோத்தமோ விஷ்ணுரதோ ரமாச்ச ப்ரஹ்மாச்ச வாயுச்ச ததீய பத்ன்யோ அன்யேச்ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம: ஹரி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஜானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயை. பரமபவித்ரவாத ஸ்ரீமன் மகாபாரதத்தில் ஹேகே ஸ்ரீ வேதவியாசதேவரு ಧರ್ಮರಾಜನಿಗೆ ಭೀಷ್ಮರು ಮಾಡಿದ ಉಪದೇಶವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡಿದ್ದೇವೆ. ಒಂದು ಹಂತದಲ್ಲಿ ಧರ್ಮರಾಜ ಪ್ರಶ್ನೆ ಮಾಡಿದ, ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್ ತನ್ನ ಮೂಲಭೂತ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಅವರು ಉತ್ತರವನ್ನು ಕೊಟ್ಟರು. ವಿಷ್ಣುವಿನ ದಿವ್ಯ ಸಹಸ್ರನಾಮ ಸ್ತೋತ್ರವನ್ನು ಯಾರು ಪಠಣ ಮಾಡ್ತಾರೆ ಅವರಿಗೆ ಮುಕ್ತಿ ಖಚಿತ. ಹೀಗೆ ವಿಷ್ಣು ಸಹಸ್ರನಾಮ ಮೋಕ್ಷದಾಯಕವಾಗಿರ್ತಕ್ಕಂತಹ ಅತ್ಯಂತ ಪೂರ್ವವಾದಂತಹ ಸ್ತೋತ್ರ. ಸಹಸ್ರನಾಮ ಸ್ತೋತ್ರಗಳು ಸಾವಿರ ಇರಬಹುದು, ಆ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೇನೆ ಅಗ್ರಸ್ಥಾನ ಅಂಬುದನ್ನು ತಿಳ್ಕೊಂಡ್ರೆ ಇನ್ನು ಯಾರ ಸಹಸ್ರನಾಮ ಸ್ತೋತ್ರಕ್ಕೂ ಸಹ ವಿಷ್ಣು ಸಹಸ್ರನಾಮ ಸ್ತೋತ್ರದಷ್ಟು ಮಹತ್ವ ಇಲ್ಲ. ಆದ್ದರಿಂದ ವಿಷ್ಣು ಸರ್ವೋತ್ತಮ ಅಂತ ಗೊತ್ತಾಗುತ್ತೆ ಯಾರಿಗೆ. ಬೇರೆ ಯಾರ ಸಹಸ್ರನಾಮಕ್ಕೂ ಇಲ್ಲದೇ ಇರತಕ್ಕಂಥ ಮಹತ್ವ ವಿಷ್ಣು ಸಹಸ್ರನಾಮಕ್ಕಿರೋದ್ರಿಂದ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಎಂಬುದಕ್ಕೆ ನಿದರ್ಶನ ಆಯಿತು. ನೋಡೋದಕ್ಕೆ ಸಾವಿರ ನಾಮಗಳು, ಶಿವಸಹಸ್ರನಾಮ ಸ್ತೋತ್ರ ಇದೆ, ದುರ್ಗಾ ಸಹಸ್ರನಾಮ ಸ್ತೋತ್ರ ಇದೆ, ಗಣೇಶ ಸಹಸ್ರನಾಮ ಸ್ತೋತ್ರ ಇದೆ, ಗಂಗಾ ಸಹಸ್ರನಾಮ ಸ್ತೋತ್ರ ಇದೆ. ಆದರೆ ಸಾವಿರ ನಾಮಗಳಿರೋದು ಒಂದು, ಆ ಸಾವಿರ ನಾಮಕ್ಕೆ ಎಷ್ಟು ಅರ್ಥ ಇದೆ ಅಂತ ಮುಂದಿನ ಮಾತು. ಸಾವಿರ ನಾಮ ಇದ್ದ ಮಾತ್ರಕ್ಕೆ ಎಲ್ಲರೂ ಸಮ ಆಗಬೇಕಾಗಿಲ್ಲ. ಬಿ ಎ ಎರಡಕ್ಷರ, ಎಂ ಎ ಎರಡಕ್ಷರ, ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಎರಡಕ್ಷರ ಅಂದ ಮಾತ್ರಕ್ಕೆ ಒಂದಾಗಬೇಕಾಗಿಲ್ಲ. ಯೋಚನೆ ಮಾಡಿ, ಎಸ್ ಎಲ್ ಸಿ ನಾಲ್ಕು ಅಕ್ಷರ, ಎಸ್ ಎಸ್ ಎಲ್ ಸಿ ನಾಲ್ಕು ಅಕ್ಷರ, ಆದರೆ ಐ ಎ ಎಸ್ ಐ ಪಿ ಎಸ್ ಮೂರೇ ಅಕ್ಷರಗಳು. ಆದ್ದರಿಂದ ಅಕ್ಷರದ ಸಂಖ್ಯೆಗಿಂತ ಹೆಚ್ಚು ಅರ್ಥ ಎಷ್ಟಿದೆ ಮುಖ್ಯ ಆಗಬೇಕು. ಎಕ್ಸ್ಪ್ಯಾಂಡ್ ಮಾಡಿದಾಗ ಎಂ ಎ ಏನು ಎಕ್ಸ್ಪ್ಯಾಂಡ್ ಆಗ್ತದೆ, ಬಿ ಎ ಏನಂತ ಎಕ್ಸ್ಪ್ಯಾಂಡ್ ಆಗ್ತದೆ. ಆ ರೀತಿ ವಿಷ್ಣು ಸಹಸ್ರನಾಮ ಎಕ್ಸ್ಪ್ಯಾಂಡ್ ಮಾಡಿದರೆ ಒಂದೇ ಸೈಜಿಂದ ಚಕ್ಕೆನೆ, ನೂರು ರೂಪಾಯಿ ಬರೆದಿರ್ಬೋದು, ಲಕ್ಷ ರೂಪಾಯಿ ಬರೆದಿರ್ಬೋದು, ಕೋಟಿ ರೂಪಾಯಿ ಬರೆದಿರ್ಬೋದು. ಆ ಸೈಜಿನ ಚೆಕ್ಕಿನ ಸೈಜು, ಡ್ರಾಫ್ಟಿನ ಸೈಜ್ ಇಂಪಾರ್ಟೆಂಟ್ ಅಲ್ಲ, ಏನು ಎಂಟರ್ ಮಾಡಿರ್ತಾರೆ ಇಂಪಾರ್ಟೆಂಟ್. ವಿಷ್ಣು ಸಹಸ್ರನಾಮದ ನಾಮನಾಮಕ್ಕೂ ಸಹ ನೂರು ನೂರು ಅರ್ಥ ಇದೆ ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮದಂಥ ಸ್ತೋತ್ರ ಮತ್ತೊಂದಿಲ್ಲ. ನಮಗಾಗ ದೊಡ್ಡ ನಿಧಿ ಅದು ಒಂದು. ವಿಷ್ಣು ಸಹಸ್ರನಾಮ ಸ್ತೋತ್ರ ಬಂತು ಅಂದರೆ ನಿಧಿ ಕೈಯಲ್ಲಿ ಸಿಕ್ಕಾಗಲೆಕ್ಕ. ನಮ್ಮದನ್ನು ಗೊತ್ತಿಲ್ಲ ಅಂದರೆ ನಿಧಿಯ ಮೇಲಿದ್ದು ನಿಧಿಯ ನರಿಯದಂತೆ ದಾಸರು ಹೇಳ್ತಾರೆ. ನಿಧಿ ಮೇಲೆ ನಿಂತ್ಕೊಂಡಿದ್ರೆ ಭಿಕ್ಷೆ ಬಿಡ್ತಿದ್ದಾನೆ. ಅಮ್ಮ ತಾಯಿ ಅಂತ ಕೇಳ್ತಾನೆ, ಹತ್ತಿಪ್ಪತ್ತು ಪೈಸೆ ನಿಂತಿರೋದು ನಿಧಿಯ ಮೇಲೆ. ಇವತ್ತು ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕುಡಿಕಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಹೋಪ್ಲೆಸ್ ಕೇಸ್ ಇದು. ನಿಜವಾದ ಅರ್ಥದಲ್ಲಿ ವಿಷ್ಣು ಸಹಸ್ರನಾಮದಂಥ ಸ್ತೋತ್ರ ಇಟ್ಟುಕೊಂಡು ಕೂಡ ಇನ್ನೇನು ಜಪ ಮಾಡಬೇಕು, ಏನು ಸ್ತೋತ್ರ ಹೇಳಬೇಕು ಅಂತ ಕೇಳೋರಿಗೆ ಏನೇನೂ ವಿವೇಕ ಇಲ್ಲ ಅಂತ ಅರ್ಥ. ಅದು ಗೊತ್ತಾಗೋದು ಯಾವಾಗ? ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳ ಸಮೇತ ನಾವು ಮಹಾಭಾರತಾದಿಗಳನ್ನು ನೋಡಿದಾಗ ಅದರ ಮಹತ್ವ ಏನು ಅಂತ ಗೊತ್ತಾಗ್ತದೆ. ಇವತ್ತಿನ ಕಾಲ ಧರ್ಮವೇ ಹೋಗಿರತಕ್ಕಂಥ ಕಾಲ, ಜನಗಳಿಗೆ ಸರಿಯಾದ ವಿಚಾರವೇ ಗೊತ್ತಿಲ್ಲದೇ ಇರತಕ್ಕಂಥ ಕಾಲ. ಇಷ್ಟಾದರೂ ಕೂಡ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂದರೆ ಭಾರಿ ಗೌರವ ಜನಗಳಿಗೆ, ಭಗವದ್ಗೀತೆ ಅಂದರೆ ಭಾರಿ ಗೌರವ. ಇಂಥ ಕಾಲದಲ್ಲೂ ಕೂಡ ಅವುಗಳ ಮಹತ್ವ ಮುಚ್ಚಲಕ್ಕಾಗಿಲ್ಲ ಅಂದರೆ ಧರ್ಮ ಸರಿಯಾಗಿದ್ದ ಕಾಲಕ್ಕೆ ಎಷ್ಟು ಪ್ರಯೋಜನ ಪಡಿತಿದ್ರು ಜನ ಅಂತ ಅರ್ಥ ಆಗುತ್ತೆ ಅಂತ ಹೊತ್ತು. ಅದೆಲ್ಲವನ್ನು ಹೇಳಿ ಕೊನೆಗೆ ವಿಷ್ಣುವನ್ನು ಯಾರು ಆರಾಧನೆ ಮಾಡ್ತಾರೆ, ಇತೀದಂ ಕೀರ್ತನೆಯಸ್ಯ ಕೇಶವಸ್ಯ ಮಹಾತ್ಮನಃ, ಯಾರು ಭಗವಂತನಾದ ಕೇಶವನ, ಕೇಶವ ಬ್ರಹ್ಮರುದ್ರಾದಿ ಪ್ರವರ್ತಕ, ಅದರಿಂದ ಸರ್ವೋತ್ತಮ ಅವನ ನಾಮಗಳನ್ನು ಯಾರು ಭಕ್ತಿಯಿಂದ ಹೇಳ್ತಾರೆ ಅವರಿಗೆ ಜಗತ್ತಿನಲ್ಲಿ ಸೋಲೇ ಇಲ್ಲ. ವೇದಾಂತಗೋ ಬ್ರಾಹ್ಮಣಸ್ಯ ಕ್ಷತ್ರಿಯೋ ವಿಜಯೀ ಭವೇತ್, ವೈಶ್ಯೋ ಧರ ಸಮೃದ್ಧ, ಶೂದ್ರ ಸುಖಮವಾಪ್ನುಯ, ಎಲ್ಲರೂ ಇದರ ಫಲವನ್ನು ಪಡೀತಾರೆ. ಹೇಳು ಅರ್ಹತೆ ಇದ್ದವ್ರು ಹೇಳಬೇಕು, ಕೇಳು ಅರ್ಹತೆ ಇದ್ದವ್ರು ಕೇಳಬೇಕು. ಒಂದು ವಿಷ್ಣು ಸಹಸ್ರನಾಮ ಕೇಳಬಾರದು ಅಂತ ಯಾರಿಗೂ ಇಲ್ಲ, ಅದು ಭಾರಿ ವಿಶೇಷ. ಎಲ್ಲರೂ ವಿಷ್ಣು ಸಹಸ್ರ ಪುರುಷ ಸೂಕ್ತ ಭಾರಿ ದೊಡ್ಡದು, ಕೇಳಾಗಿಲ್ಲ ಎಲ್ಲರೂ ಕೂಡ. ಅದನ್ನು ವೇದಾಧಿಕಾರ ಇಲ್ಲದವ್ರು ಕೇಳಕ್ಕೆ ಬರೋದಿಲ್ಲ. ವಿಷ್ಣು ಸಹಸ್ರನಾಮ ಹಾಗಲ್ಲ, ವೇದಾಧಿಕಾರ ಇರಲಿ ಇಲ್ಲದೆ ಇರಲಿ, ಮನುಷ್ಯ ಪ್ರಾಣಿ ಅಂತ ಒಂದಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳಲೇಬೇಕು ಎಂಬುದು ಸಿದ್ಧಾಂತ. ಇನ್ನು ಹೇಳೋದಕ್ಕೆ ವಿಶೇಷ ಅರ್ಹತೆ ಇಲ್ಲ ಅಂತ ಪಡೆದಿರಬೇಕು. ಅದನ್ನು ಗಮನಿಸಲಿಕ್ಕೆ ಈ ಭಾಗ ಮುಖ್ಯ. ಇನ್ನೂ ಮುಂದೆ ಹೇಳ್ತಾರೆ, ಜಗತ್ತಿನಲ್ಲಿ ಸೋಲೆ ಬರೋದಿಲ್ಲ. ವಿಶ್ವೇಶ್ವರ ಭಜಂ ದೇವಂ ಜಗತ್ ಪ್ರಭವಾಪ್ಯಯಂ ಭಜಂತಿ ಯೇ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಯಾರು ವಿಷ್ಣುವಿನ ಆರಾಧನೆ ಮಾಡ್ತಾ ಇವರು ಸೋಲೇ ಇಲ್ಲ. ವಿಷ್ಣು ಸಹಸ್ರನಾಮದ ಫಲಶ್ರುತಿಯ ಕೊನೆಯ ಮಾತದು. ವಿಶ್ವೇಶ್ವರಂ, ವಿಶ್ವಂ ವಿಷ್ಣು ಅಂತ ಶುರುವಾಯಿತು, ವಿಶ್ವೇಶ್ವರಂ ಅಂತ ಮುಕ್ತಾಯ ಆಗ್ತಾಯಿ. ವಿಶ್ವೇಶ್ವರ ಭಜಂ ದೇವಂ ಜಗತಃ ಪ್ರಭವಾಪ್ಯಯಂ, ಜಗತ್ತಿನ ಹುಟ್ಟು ಸಾವು ಎಲ್ಲದಕ್ಕೂ ಕಾರಣನಾದಂತಹ ವಿಶ್ವೇಶ್ವರನಾದಂತಹ ವಿಷ್ಣುವನ್ನು ಯಾರು ಆರಾಧನೆ ಮಾಡ್ತಾರೋ, ಭಜಂತಿಯೇ ಪುಷ್ಕರಾಕ್ಷಂ, ಪುಷ್ಕರ ಅಂದರೆ ಕಮಲ, ಪುಷ್ಕರಾಕ್ಷ ಕಮಲಾಕ್ಷ ಪುಂಡರೀಕಾಕ್ಷ, ಪುಂಡರೀಕಾಕ್ಷರಾದ ವಿಷ್ಣುವನ್ನು ಯಾರು ಆರಾಧನೆ ಮಾಡ್ತಾರೋ, ನಾ ತೇ ಯಾಂತಿ ಪರಾಭವಂ, ಅವರಿಗೆ ಸೋಲೇ ಇಲ್ಲ. ವಿಷ್ಣುವಿನ ಹೆಸರೇ ಮಂಗಲಕರವಾದದ್ದು. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸಹಸ್ರನಾಮದ ಒಂದು ಸಂಪರ್ಕ ನಮ್ಮನ್ನು ಎಷ್ಟು ಮೇಲೆ ತರ್ತದೆ ಅಂತ ಹೇಳಿದ್ದಾರೆ. ಅಂಥ ಪ್ರಸಂಗವನ್ನೇ ಆಚಾರ್ಯ ಒಮ್ಮೆ ಸಭೆಯಲ್ಲಿ ಹೇಳಿದರಂತೆ. ಆಗ ಜನ ಕೇಳ್ತಾರೆ, ವಿಷ್ಣು ಸಹಸ್ರನಾಮಕ್ಕೆ ಸಾವಿರ ಅರ್ಥಗಳು ಅಂತ ಹೇಳ್ತೀರಿ ಒಂದೊಂದು ನಾಮಕ್ಕೆ, ಒಂದು ನಾಮಕ್ಕೆ ಕೇಳಿಬಿಡಿ ಅಂತ ಕೇಳಿದರಂತೆ. ತಕ್ಷಣ ಆಚಾರ್ಯರು ವಿಶ್ವಶಬ್ದಕ್ಕೆ ಅರ್ಥವನ್ನೇ ಹೇಳಿಬಿಡ್ತಾರೆ. ಆಚಾರ್ಯರು ಒಂದು ಕರಾರು ಹಾಕಿದರಂತೆ, ನಾನೇನೋ ಹೇಳಿಬಿಡ್ತೇನೆ ಆದರೆ ನೀವು ನಾನು ಒಪ್ಪಿಸ್ಬೇಕು ಅದನ್ನು ಅಂತ ಹೇಳಿದ್ದ. ನೀವು ಹೊಸ್ತಾಗೇನು ಹೇಳಬೇಕಾದ್ರೆ ಒಪ್ಪಿಸಿಬಿಟ್ರೆ ಸಾಕು. ಅವರು ಓಹ್ ಇಷ್ಟು ಚೆನ್ನಾಗಿದೆ ಒಪ್ಪಿಸ್ತೇವೆ ಅಂತೇಳಿ ಶುರು ಮಾಡಿದರೆ ಏನು ಒಪ್ಪಿಸೋದು, ಒಪ್ಕೊಂಡ್ರಷ್ಟೇ, ಒಪ್ಪಿಸ್ಲಿಲ್ಲ ನಾವು ಸೋತೀವಿ ಅಂತ ಒಪ್ಕೊಂಡ್ರಷ್ಟೇ ಹೊರತು ಬೇರೆ ಇಲ್ಲ. ವಿಶ್ವಂ ಶಬ್ದಕ್ಕೆ ನೂರು ಅರ್ಥ. ಒಂದು ಕಡೆ ಸಂಸ್ಕೃತದ ವೈಭವ, ವಿಷ್ಣುವಿನ ವೈಭವ, ಹೇಳಿದ ಆಚಾರ್ಯರ ಅಗಾಧವಾದ ಪೂರ್ಣ ಪ್ರಜ್ಞತ್ವ ಎಲ್ಲವನ್ನೂ ತೋರಿಸ್ತಾ ಇದೆ. ಕೊನೆಗೆ ಅವರೆಲ್ಲ ಸೇರಿದ ಆಗಿನ ಕಾಲದಲ್ಲಿ ಯಾರು ಬಂದೋ ಪ್ರವಚನ ಮಾಡಿದ್ದಲ್ಲ ಆಚಾರ್ಯರು. ದೊಡ್ಡ ವಿದ್ವತ್ ಸಭೆ ಅದು, ವಿದ್ವಾಂಸರು ತುಂಬಿ ತುಳುಕ್ತಾ ಇದ್ದ ವಾತಾವರಣ. ಅಲ್ಲಿ ಆಚಾರ್ಯರು ಹೇಳಿದಾಗ ಅವರೆಲ್ಲ ಕೂಡ ಮಾನುಷೇಶು ಅಸುಲಭಾ ಪ್ರತಿಭಾತೆ, ದೇವತಾಸು ಅಸುಲಭಾ ಪ್ರತಿಭಾತೆ, ಮಾನುಷೇಶು ಚಪಲೇಶು ಕಥಾಕ, ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತೈತಿ ತಂಕಿಲ ನೇಮುಹು. ನಿಮ್ಮಂಥ ಪ್ರತಿಭಾಶಾಲಿಗಳು ದೇವತೆಗಳಲ್ಲೂ ಇದ್ದಾರೆ ಅಂತ ನಮ್ಮ ಲೆಕ್ಕ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಇನ್ನು ಮನುಷ್ಯರ ಬಗ್ಗೆ ಏನು ಹೇಳೋದು, ನಾವು ಸೋತಿದ್ದೇವೆ ಅಂಥೇಳಿ ಶರಣಾಗತರಾದರಂತೆ. ಆಚಾರ್ಯರು ಸೋಲಿಸಿದ್ದು ತಾವು ಹೇಳಿದ ವಿಷ್ಣು ಸರ್ವೋತ್ತಮತ್ವನ, ತಾವು ದೊಡ್ಡವರು ಅಂತ ಹೇಳಿಕೊಂಡಿಲ್ಲ, ವಿಷ್ಣು ಸರ್ವೋತ್ತಮ ಅಂತ ಸಾರ್ತಾರೆ. ಅದಕ್ಕೆ ಅವರನ್ನು ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋ ತರಹ, ಮಾತು ಮಾತಿಗೆ ಭಗವಂತರ ಹಿರಿಮೆಯನ್ನೇ ಸಾರ್ತಕ್ಕಂಥ ಅಪಾರವಾದ ಅಪೂರ್ವವಾದ ಧ್ಯೇಯದ ಪರಮ ಆಚಾರ್ಯರು ಶ್ರೀಮದ್ ಆಚಾರ್ಯರು. ಇದೆಲ್ಲ ಅವರು ಹೇಳ್ತಾ ಬರ್ತಾರೆ, ಎಲ್ಲರೂ ಕೇಳ್ತಾರೆ, ಆಶ್ಚರ್ಯಪಡ್ತಾರೆ. ಆಗ ಒಂದು ಹಂತದಲ್ಲಿ ಧರ್ಮರಾಜ ಪ್ರಶ್ನೆ ಮಾಡಿದನಂತೆ. ಧರ್ಮರಾಜ ಕೇಳ್ತಾನೆ, ಇಷ್ಟೆಲ್ಲ ಕೇಳಿದಿರಿ, ಅಲ್ಲಿ ಕೂತವರು ಸಾವಿರ ಸಾವಿರ ಜನಗಳೆಲ್ಲರೂ ಕೂಡ ಎಲ್ಲರನ್ನು ಕೂಡ ಧರ್ಮರಾಜ ಮಾತಾಡ್ತಾನೆ, ಇಷ್ಟು ಚೆನ್ನಾಗಿ ಕೇಳಿದ್ದೀರಿ, ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳು, ಈ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ ನಿಮಗನ್ನಿಸ್ತದೆ? ಇಷ್ಟೆಲ್ಲ ಆದಮೇಲೆ ಪಾಠ ಮಾಡಿ ಪ್ರಶ್ನೆ ಕೇಳಿದರೆ ಹಾಗೋ ಹಾಗೆ, ಇಷ್ಟೆಲ್ಲ ಹೇಳಿದ್ದಾರೆ ಭೀಷ್ಮರು, ನಿಮಗೆ ಯಾವ ಶ್ರೇಷ್ಠ ಅನಿಸುತ್ತೆ? ಧರ್ಮ ಅರ್ಥ ಕಾಮ ಮೋಕ್ಷ ಇದರಲ್ಲಿ ಯಾವ ಶ್ರೇಷ್ಠ? ಇದು ಒಳ್ಳೆ ಪ್ರಶ್ನೆ ಇದು. ಒಂದು ಭಗವದ್ಗೀತೆ ಎಲ್ಲ ಕೇಳಿದ ಮೇಲೆ ಯಾವ ಅಧ್ಯಾಯ ನಿಮಗೆ ಭಾಳ ಪ್ರಿಯ ಅಂತ ಕೇಳಿದರೆ ಹೇಗೋ, ಅದೇ ರೀತಿಯಲ್ಲಿ ಮಹಾಭಾರತ ಕೇಳಿದಾಗ ಯಾವ ಪರ್ವ ನಿಮಗೆ ಭಾರಿ ಪ್ರಿಯ ಅಂತ ಕೇಳಿದರೆ ಹೇಗೋ, ಎಷ್ಟೋ ಥರದ ಇಂಟರ್ವ್ಯೂ ಕೇಳ್ತಾರೆ. ಒಂದು ಫಿಸಿಕ್ಸೇ ಇರ್ಬೋದು, ನಿಮ್ಗೆ ಯಾವ್ದು ಯಾವ್ದು ಇಂಟ್ರೆಸ್ಟಿಂಗ್ ಅಂತ ಕೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ಸಬ್ಜೆಕ್ಟೇ ಇಂಟ್ರೆಸ್ಟಿಂಗು, ಅದರಲ್ಲಿ ಒಂದು ಪಾರ್ಟ್ ಇಂಟ್ರೆಸ್ಟಿಂಗ್ ಆಗಬಹುದು. ಇವತ್ತು ನಿಮ್ಮ ಧರ್ಮ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ? ಈ ಭಾಗರೂ ಅತ್ಯಂತ ಎಜುಕೇಟಿವ್ ಆಗಿರತಕ್ಕಂಥ ಭಾಗ. ಆ ಕ್ಷಣದಲ್ಲಿ ಮೊದಲು ವಿದುರ ಕೇಳಿದೆ, ವಿದುರ ನೀನೇ ಹೇಳ್ತೀನಿ ಅಂತ ಕೇಳಿದರೆ ಅಂತ ವಿದುರ ಹೇಳ್ತಾನೆ. ಕೇಳ್ತಿರೋದು ಧರ್ಮರಾಜ, ಹೇಳ್ತಿರೋದು ವಿದುರ, ತಾನೇ ತನಗೆ ತಾನು ಕೇಳ್ಕೊಂಡ್ರೆ ಹಾಗೋ ಹಾಗೆ. ಇಬ್ಬರು ಯಮನ ಅವತಾರಗಳೇ ಅಂತ ಹೇಳ್ತಾರೆ, ಧರ್ಮ ಶ್ರೇಷ್ಠ ಅಂತ ಹೇಳಿದ್ದಾರೆ. ನ್ಯಾಚುರಲಿ ಯಮಧರ್ಮನ ಅವತಾರಣೆ ಆತ, ಸರಿಯಾಗಿ ಧರ್ಮ ಶ್ರೇಷ್ಠ ಅಂತ ಹೇಳ್ತಾರೆ, ಸರಿ ಹೋಗಿಬಿಡ್ತು. ಆಮೇಲೆ ನಕಲ ಸಹದೇವರನ್ನು ಕೇಳಿದರಂತೆ. ಎಷ್ಟೊತ್ತು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಎಲ್ಲರಿಗೂ ಚಾನ್ಸ್ ಸಿಗೋದಿಲ್ಲ, ಅದರಲ್ಲೂ ಕೂಡ ಈ ಫೈನಲ್ಗೆ ಹೋಗಬೇಕಾದ್ರೆ ಎಲ್ಲರೂ ದಾಟಿ ಹೋಗಿರ್ಬೇಕಲ್ಲ ಆ ಟೈಪ್. ನಕಲ ಸಹದೇವರನ್ನು ಕೇಳಿದಾಗ ಅವರು ಹೇಳುತ್ತಾರೆ, ನಾವು ಅವರು ವಿಶೇಷವಾಗಿ ಅರ್ಜುನ ಏನು ಹೇಳ್ತೇವೋ ಅದನ್ನು ಹೇಳಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡು ಸ್ವಲ್ಪ ತಡ ಮಾಡಿದ್ದಾರೆ ಅಂತ ಹೇಳೋದು. ಆಗ ಅರ್ಜುನ ನೀನೇನು ಹೇಳ್ತೀಯ ಅಂತ ಕೇಳಿದ. ನೀನೇನು ಹೇಳ್ತೀಯ ಅಂತ ಕೇಳಿದ ತಕ್ಷಣ ಅರ್ಜುನ ಹೇಳ್ತಾನೆ, ಅರ್ಥ ಭಾರಿ ಶ್ರೇಷ್ಠ. ಅರ್ಥ ಅಂದರೆ ಸಂಪತ್ತು ಅಂತ ಅರ್ಥ. ಅರ್ಥಶಾಸ್ತ್ರ ಅರ್ಥಮಂತ್ರಿ ಅಂತ ಕರೀತಾರಲ್ಲ, ಅದೇ ಅದು ಅನರ್ಥಕ್ಕೂ ಅದೇ ಕಾರಣ, ಅದು ಭಾರಿ ವಿಶೇಷ. ಹೆಸರು ಅರ್ಥ, ಅದರಿಂದ ಆಗಷ್ಟು ಅನರ್ಥ ಯಾವುದರಿಂದನೂ ಆಗೋದಿಲ್ಲ. ಅಂದರೆ ಅರ್ಥಕ್ಕೋಸ್ಕರನೇ ಮನುಷ್ಯ ಇವತ್ತು ಪ್ರಾಣ ಕೊಟ್ಟು ಬಿಡ್ತಾರೆ. ಯಾವ ಪುರುಷಾರ್ಥಕ್ಕೆ ಅರ್ಥ ಸಂಪಾದನೆ ಮಾಡ್ತಾರೆ ಎಂಬುದು ಭಾಳ ಒಂದು ವಿಚಿತ್ರವಾದ ಪ್ರಶ್ನೆ ಕೂಡ ಹೌದು. ಅರ್ಥನೇ ಭಾರಿ ಶ್ರೇಷ್ಠ ಅಂತಾನೆ, ಅಂದರೆ ದುಡ್ಡು ಭಾರಿ ಶ್ರೇಷ್ಠ ಅಂತ ಅರ್ಥ. ನಮಗೆ ಖುಷಿಯಾಗತ್ತೋ, ನಮ್ಮ ಟೈಪೇ ಅರ್ಜುನ ಕೂಡ ಆಗಿದ್ರೆ, ನಮ್ಮ ಟೈಪೇನೆ ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯಯ್ಯ, ಹಣವೇ ನಿನ್ನ ಗುಣವ ಇನಿತು ಬಂಡಿಪೇನಯ್ಯ ಅಂತ ಹೇಳಿದಾಗ ಆಯ್ತಲ್ಲ ಅಂತ ಕೇಳಿದರೆ ಅರ್ಜುನ ಎಕ್ಸ್ಪ್ಲೈನ್ ಮಾಡ್ತಾನೆ, ನಾನು ಹಣ ಶ್ರೇಷ್ಠ ಅಂತ ಹೇಳಿದ್ದು ಹಾಗಲ್ಲ, ಹಣ ಯಾತಕ್ಕೆ ಶ್ರೇಷ್ಠ ಅಂದರೆ ಹಣದಿಂದ ನಾವು ಸದ್ವಿನಿಯೋಗ ಮಾಡಕ್ಕೆ ಬರುತ್ತೆ. ಮತ್ತು ಬಡವ ಮಾಡದೇ ಇದ್ದ ಎಷ್ಟೋ ದಾನ ಧರ್ಮಗಳನ್ನು ಶ್ರೀಮಂತ ಮಾಡಲಿಕ್ಕೆ ಬರುತ್ತೆ. ಬಡವ ನೋಡ್ತಾನಪ್ಪ ಇವನು ಮಾಡೋಕ್ಕಾಗದೆ ಅದು ಕೊರಗ್ತಾನೆ ಅಷ್ಟೇ ಹೊರತು ಮಾಡಕ್ಕೆ ಬರೋದಿಲ್ಲ. ಇವತ್ತು ಪ್ಲೇನಲ್ಲಿ ಹೋಗೋದನ್ನು ಕಂಡ್ರೆ ದುಡ್ಡು ಬೇಕಲ್ಲ ಹೋಗ್ಲಿಕ್ಕೋಸ್ಕರ, ಆ ರೀತಿಯಲ್ಲಿ ಹೋಗೋದು ಸುಲಭ, ಒಟ್ಟು ಖರ್ಚು ಮಾಡಬೇಕಲ್ಲ. ದಾನ ಧರ್ಮ ಭಾರಿ ಪುಣ್ಯಕರ, ಮಾಡಲಿಕ್ಕೆ ದುಡ್ಡು ಬೇಕಲ್ಲ. ಅಂಥ ಭಾಗ್ಯ ಯಾರಿಗಿದೆ? ಇವತ್ತು ಅರ್ಥ ಇದ್ದವರಿಗಿದೆ, ಸಂಪತ್ತು ಇದ್ದವರಿಗಿದೆ. ಅದು ಅರ್ಜುನ ಮೊದಲು ನಮಗೇನಿಸ್ತು, ನಮ್ಮಂತೆ ಅರ್ಜುನ ಅಂತೇಳಿ, ಈಗ ನಮ್ಮಂತೆ ಅಲ್ಲ ಅಂತ ಗೊತ್ತಾಗುತ್ತೆ. ನಮಗೆ ದುಡ್ಡು ನಮಗೋಸ್ಕರ ಬೇಕಷ್ಟೇನೆ, ಆದರೆ ಅರ್ಜುನಿಗೆ ತನಗೋಸ್ಕರ ಬೇಡ, ದಾನ ಧರ್ಮಕ್ಕೋಸ್ಕರ ಬೇಕು. ಆದ್ದರಿಂದ ಹಣ ಇದ್ದರೆ ಒಳ್ಳೆ ಸಾಧನೆ ಮಾಡಬಹುದು, ಅದಕ್ಕೆ ಹೇಳಿದೆ ಅಂತ ಹೇಳಿದ್ದಾನೆ. ಮತ್ತೆ ಕಂಟಿನ್ಯೂ ಮಾಡ್ತಾನೆ, ಹಣದಲ್ಲಿ ಕೂಡ ಹಣಗಳಿಂದ ನಾವು ಅನೇಕ ದಾನ ಧರ್ಮ ಮಾಡಬಹುದು, ಅದೆಲ್ಲ ಇದೆಯ, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಬಹುದು ಅಂತ ಹೇಳುತ್ತಾನೆ. ಧನದಿಂದ ಜ್ಞಾನ ಸಂಪಾದನೆ ಮಾಡಬಹುದು, ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಧನದಿಂದ ಇವತ್ತು ಜ್ಞಾನ ಹೇಗೆ ಬರುತ್ತೆ ಅಂದರೆ, ನಾವು ಧನವನ್ನು ಗುರುಗಳಿಗೆ ಕೊಟ್ಟರೆ ಅವರೇನು ಮಾಡ್ತಾರೆ, ಹೆಚ್ಚು ಪ್ರೀತಿ ವಿಶ್ವಾಸದಿಂದ ಹೇಳ್ಕೊಡ್ತಾರಾಗ, ಆಗ ಒಳ್ಳೆ ಜ್ಞಾನ ಕೊಡ್ತಾರೆ. ಅದಕ್ಕೋಸ್ಕರ ಹಣ ಇದ್ದರೆ ಗುರುಗಳು ಸಂತೋಷ ಪಡಿಸ್ಬೋದು. ತುಷ್ಟೋ ಅರ್ಥೇನ ಗುರುರು ಯಸ್ಮಾತ್ ಕೈವಲ್ಯಂ ದಾತುಮಪ್ಯಲಂ, ಅರ್ಜುನನ ಮಾತನ್ನು ಆಚಾರ್ಯರು ಬರೀತಾರೆ. ನಾವು ಗುರುಗಳನ್ನು ಸಾಕಷ್ಟು ಹಣಕಾಸುಗಳಿಂದ ಸಂತೋಷಪಡಿಸಿಬಿಟ್ರೆ ಬಹಳ ಪ್ರೀತರಾಗ್ತಾರೆ. ಪ್ರೀತರಾಗಿ ಏನು ಮಾಡ್ತಾರೆ, ಮೋಕ್ಷವನ್ನೇ ಬೇಕಾದ್ರೆ ಕೊಡಿಸಿಬಿಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ಅಧಿಕಾರ ಅವರಿಗಿದೆ. ಆದ್ದರಿಂದ ಗುರುಗಳನ್ನು ಧನದಿಂದ ಸೇವೆ ಮಾಡೋಕ್ಕೆ ಬರುತ್ತಾದ್ದರಿಂದ, ಅದರಿಂದ ಅವ್ರು ಜ್ಞಾನ ಕೊಡ್ತಾರಾದ್ದರಿಂದ, ಅದರಿಂದ ಪುರುಷಾರ್ಥ ಬರುತ್ತಾದ್ದರಿಂದ ಧನನೇ ಶ್ರೇಷ್ಠ. ಇದು ಅರ್ಜುನನ ವಾದ. ಇದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ. ಧನದಿಂದ ಜ್ಞಾನಧನ, ಇದು ನಶ್ವರ ಧನ, ನಮಗೊಂದು ಗೊತ್ತಿರಬೇಕು. ವಿದ್ಯಾಧನಂ ಸರ್ವಧನ ಪ್ರಧಾನ. ವಿದ್ಯೆಯನ್ನು ಧನ ಅಂತ ಕರೀತಾರೆ, ಧನವನ್ನು ಧನ ಅಂತ ಕರೀತಾರೆ. ಆದರೆ ವಿದ್ಯಾಧನ ಈ ಧನಕ್ಕಿಂತ ಭಾರಿ ದೊಡ್ಡದು. ಈ ಧನ ಹಾಗೆ ಇಟ್ಕೊಂಡ್ರೆ ಡೇಂಜರ್, ಕಳ್ಳ ಬರ್ತಾರೆ. ಇವತ್ತು ಎಷ್ಟೋ ಜನ ಮನೆಯವರೇ ಕೊಂದಾಕಿಬಿಡ್ತಾರೆ ಎಷ್ಟೋ ಸಲ. ಎಷ್ಟೋ ಜನ ಯಾರೋ ಹೇಳಿದರು, ಪಾಪ ಒಂದು ದೊಡ್ಡ ಫ್ಲಾಟ್ ತೋರಿಸಿದ್ರು, ಈ ಫ್ಲಾಟ್ ಭಾರಿ ಶ್ರೀಮಂತನಿಗೆ ಸೇರಿತ್ತು, ಆ ಜಾಗ ಪೂರ್ತಿ ಶ್ರೀಮಂತನಿಗೆ ಸೇರಿತ್ತು, ಒಳ್ಳೆ ಹಾರ್ಟ್ ಆಫ್ ದಿ ಸಿಟಿ, ಒಂದು ಕಾರ್ನರಲ್ಲಿ ಇದ್ದಿದ್ದು ಸೇರಿತ್ತು, ಭಾರಿ ಆಸ್ತಿ. ಆ ಮನುಷ್ಯ ಕೊನೆ ಕೊನೆಗೇನೋ ಭಾರಿ ಇದಾಗಿದ್ದ. ಹೆಂಡತಿ ಮಕ್ಕಳು ಎಲ್ಲ ಸೇರಿ ನೋಡಿದರು, ಈತ ಆತ್ಮೆಸರಲ್ಲಿತ್ತದು. ಹೆಚ್ಚು ಕಡಿಮೆ ಏನಾದ್ರು ಬುದ್ಧಿ ಬದಲಾಚಾರ್ಯರು ಕೊಟ್ಟರೆ ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟು ಏನು ಮಾಡಿದ್ರಂತೆ, ತಾವೇ ನೀರು ಸೇರ್ಲಕ್ಕೆ ಹೋದ ಬಾವಿ ತಳ್ಳಿ ನಾನು ಕೊಂದು ಹಾಕಿಬಿಟ್ಟಿರ್ತಾರೆ ಹೇಳಿ. ಅದು ಲೋಕಕ್ಕೆ ಗೊತ್ತಾಗಿದ್ದ ವಿಚಾರ ಆಗಿನ ಕಾಲಕ್ಕೆ. ಅಂದರೆ ಕೊತ್ತಿದ್ದ ಯಾರು, ಹೆಂಡತಿ ಮಕ್ಕಳೇ ಕೊಂದಿದ್ದು, ಮತ್ತೆ ಅವರಿವರಲ್ಲ. ಹಣ ತಮಗೆ ಬರಲಿ ಅಂತೇಳಿ. ಅಂದರೆ ಈ ಹಣ, ಈ ಅರ್ಥ ಅನರ್ಥ ಕಾರಣವಾಗ್ತದೆ, ಹಾಗೆ ಇಟ್ಕೋಬಾರ್ದು ಅದನ್ನು. ಅದು ದೂರ ಹೋಗೋರು ಏನು ಮಾಡ್ತಾರೆ, ಯಾವಾಗಲೂ ಕೂಡ ಕ್ಯಾಶ್ ಒಯ್ಯೋದಿಲ್ಲ. ಈ ಟ್ರಾವೆಲರ್ಸ್ ಚೆಕ್ಸ್ ಹೋಯ್ತಾರೆ, ಮೊದಲು ಈಗ ಕಾಲ ಮುಗಿದು ಕ್ರೆಡಿಟ್ ಕಾರ್ಡ್ ಬಂತಲ್ಲ, ಈಗ ಅದು ಹೋಗಿಬಿಡುತ್ತೆ. ಮೊದಲು ಟ್ರಾವೆಲರ್ಸ್ ಚೆಕ್ಸ್ ಒಯ್ಯೋ ಅಭ್ಯಾಸ ಇತ್ತು, ಚೆಕ್ ಹೋದ್ರೆ ಮತ್ತೆ ವಾಪಸ್ ತೊಗೊಳಕ್ಕೆ ಬರುತ್ತೆ. ಡಿ ಡಿ ಒಯ್ದು ಬಿಟ್ಟರೆ ಭಾರಿ ಸೇಫು, ಕಾಸು ಡಿ ಡಿ ಆಗಿದ್ರೆ ಇನ್ನೂ ಸೇಫು, ಕಳೆದ್ರೂ ಪರವಾಗಿಲ್ಲ. ಅಂದರೆ ಅದು ಧನನೇ, ಇದು ಧನನೇ, ಆದರೆ ಅದು ಸೇಫ್ ಅದು. ಅದೇ ರೀತಿಯೇ ಇವತ್ತು ಧನದ ರೂಪದಲ್ಲಿ ಅನ್ಸೇಫ್ ಅದು, ಅದು ಕನ್ವರ್ಟ್ ಮಾಡಿಬಿಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ಬಿಡ್ತಾನೆ, ಸೈಟ್ ಇಡ್ತು ಹೋಗ್ಬಿಡ್ತಾನೆ, ಸೇಫ್ ಆಗಿ ಸೈಟ್ ಹೊತ್ಕೊಂಡೋಗಕ್ಕೆ ಬರೋದಿಲ್ಲ, ಮತ್ತೆ ಏಕ್ ನಮ್ಮ ಕದಿನಕ್ಕೆ ಬರೋದಿಲ್ಲ, ಸೈನಿಗೆ ಆಗಬೇಕಾಗುತ್ತೆ, ಭಾರಿ ಕಷ್ಟ. ಧನವನ್ನು ಹಾಗೆ ಉಯ್ದುಬಿಡ್ತಾನೆ. ಆದರೆ ಅದರ ಸೈಟ್ ಮಾಡಿದರೆ ಬೇರೆ ರೀತಿ, ಮನೆಗೇನೆ ಮಾಡಿದರೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಇನ್ನೂ ಕನ್ವರ್ಟ್ ವಿದ್ಯೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಭೂಲೋಕದಲ್ಲಿ ಧನವನ್ನು ಅನೇಕರಿಗೆ ಪ್ರೊಟೆಕ್ಟ್ ಮಾಡಬಹುದು. ಆದರೆ ಎಷ್ಟು ಮಾಡಿದರೂ ಪರಲೋಕಕ್ಕೆ ಅದು ಫಾಲೋ ಮಾಡೋದಿಲ್ಲ. ಈ ಡಿ ಡಿ ಗಿಡಿಗಳೆಲ್ಲ ನಿಮಗೆ ಇವ ರೀತಿ ಬೇರೆ ದೇಶಕ್ಕೆ ಬೇರೆ ಊರಿಗೆ ಬರ್ತದೆ ಹೊರತು ವೈಕುಂಠಕ್ಕೆ ಯಾರು ಡಿ ಡಿ ಒಯ್ದವರಿಲ್ಲ. ಇವತ್ತು ಸತ್ತವ್ರು ಯಾರು ಡಿ ಡಿ ಒಯ್ದವರಿಲ್ಲ. ಡಿಕ್ಕಿ ಹೊಡ್ಕೋಬೇಕಷ್ಟೇ, ಡಿ ಡಿ ಅಂತ ಹಣೆ ಹೊಡ್ಕೋಬೇಕೇ ಹೊರತು ಡಿ ಡಿ ಯಾರು ಒಯ್ಲಕ್ಕೆ ಬರೋದಿಲ್ಲ. ಅದು ಒಯ್ಲಕ್ಕೆ ಬರೋದು ಜ್ಞಾನವಾಗಿ ಕನ್ವರ್ಟ್ ಆದರೆ. ಜ್ಞಾನವಾಗಿ ಕನ್ವರ್ಟ್ ಆಗಿಬಿಟ್ರೆ ವಿದ್ಯಾರ್ಥಿ ಓದ್ತಾನೆ, ಒಳ್ಳೆ ಫೀಸ್ ಕಟ್ಟು ಕಷ್ಟಪಟ್ಟು ವಾರಾನ್ನ ಮಾಡಿ ದುಡ್ಡು ಗಿಡ್ತಂದು ಕೂಲಿ ಮಾಡಿ ದುಡ್ಡು ಕಟ್ಟಿಬಿಡ್ತಾನೆ, ಆಗ ದೊಡ್ಡ ಓದ್ತಾನೆ, ಕೆಲಸ ಸಿಗುತ್ತೆ, ಎಷ್ಟು ಜನಕ್ಕೆ ಉದ್ಧಾರ ಆಗುತ್ತೆ ಲೆಕ್ಕ ಹಾಕಿಯಾಗ. ಅದೇ ಹಣ ಕೂಡಿಟ್ಟಿದ್ದರೆ ಹಾಗೆ ಇರ್ತೈತೆ, ಏನು ಕೆಲಸಕ್ಕೆ ಬರೋದಿಲ್ಲ. ಅದು ಕನ್ವರ್ಟ್ ಮಾಡ್ಕೋಬೇಕು ಯಾವಾಗಲೂ. ತುಂಬಾ ಜನಕ್ಕೆ ಧನ ಇದೆ, ಇವತ್ತು ಉಪಯೋಗ ಮಾಡೋ ರೀತಿ ಗೊತ್ತಿಲ್ಲ, ಅದು ಕೆಟ್ಟದ್ರೆ ಹಾಗೆ ಬಿಡಿಸಾಯ್ತಾರೆ. ಎಷ್ಟೋ ಇವತ್ತು ಬೆಂಗಳೂರಿನ ದೊಡ್ಡ ದೊಡ್ಡ ಮನೆಗಳೆಲ್ಲ ಹೇಳೋರೆಲ್ಲ ಕೇಳೋರಿಲ್ಲ, ಅವರೆಲ್ಲೋ ಫಾರಿನಲ್ಲಿ ಹೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ ಅವರು, ಇಲ್ಲಿ ಹಾಗೆ ಬಿಟ್ಟಿರ್ತಾರೆ, ಇನ್ನೊಬ್ರು ಮುಟ್ಟಾಗಿಲ್ಲ ಏನೋ ಮಾಡಿ ಹಾಗೆ ಬಿದ್ದು 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 ಹೋಗುತ್ತೆ ಅಷ್ಟೋ ಸಲ. ಆದರೆ ವಿನಿಯೋಗ ಮಾಡ್ಕೊಂಡಿದ್ರೆ ಯಾರೋ ಒಬ್ರು ಸತ್ತು ನೋಡಿ ಸಿನಿಮಾ ಹಾಕ್ರೆ ಸಾಯ್ತಿರ್ತಾರಲ್ಲ, ಅವರೆಲ್ಲ ಒಂದೆರಡು ಕೋಟಿ ಮಾಡಿ ಸಾಯೋದಿಲ್ಲ, ಸಾವಿರಾರು ಕೋಟಿ ಮಾಡಿ ಸಾಯ್ತಾರೆ. ಕೊನೆ ಆಗ್ತದೆ ಹೇಳಿ ಡ್ರಗ್ಸ್ ತೊಗೊಂಡು ಕೂಡ ಸತ್ತು ಹೋಗ್ಬಿಡ್ತಾರೆ. ಕೊನೆ ಇಷ್ಟೆಲ್ಲ ಮಾಡಿ ಆಸ್ತಿ ಹೇಳೋರನ್ನೇ ಕೇಳೋರು, ಎಲ್ಲ ಯಾರೋ ಹೋಗ್ತಕೊಂಡು ಹೋಗ್ಬಿಡ್ತಾರೆ, ಕೆಲಸದವ್ರು ಅವರು ಹೋಗ್ತಕೊಂಡು ಕೊನೆ ಬಿದ್ದು ಹೋಗ್ಬಿಡುತ್ತೆ. ಮಾಡಬಾರದು ಅದು, ಅಕಸ್ಮಾತ್ ಸದ್ವಿನಿಯೋಗ ಮಾಡಿದರೆ ಎಷ್ಟು ವಂಡರ್ಸ್ ಮಾಡ್ಬೋದಾಗಿತ್ತು. ಅರ್ಜುನ ಹೇಳ್ತಾನೆ, ತುಷ್ಟೋ ಅರ್ಥೇನ ಗುರುರು ಯಸ್ಮಾತ್ ಕೈವಲ್ಯಂ ಧಾತುಮಪ್ಯಲಂ. ಹಣದಿಂದ ಸಂತೋಷ ಪಡ್ತಕ್ಕಂಥ ಗುರು ಹಿರಿಯರು ನಮಗೆ ಜ್ಞಾನವನ್ನು ವಿಶೇಷ ಆಸ್ತಿಯಿಂದ ಉಪದೇಶ ಮಾಡ್ತಾರೆ, ಅದರಿಂದಾಗಿ ನಮಗೆ ಒಳ್ಳೆಯ ಜ್ಞಾನ ಬಂದು ಮೋಕ್ಷಕ್ಕೆ ಹಾದಿಯಾಗ್ತದೆ. ಆದ್ದರಿಂದ ಬರೀ ಅರ್ಥವನ್ನು ನಾನು ಹೇಳ್ತಾ ಇಲ್ಲ, ಅದು ಶಾಸ್ತ್ರಾರ್ಥ ತಿಳ್ಕೊಳ್ಳೋದಕ್ಕೆ ಕಾರಣ ಆಗ್ತದಲ್ಲ, ಅದಕ್ಕೆ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಭಾಗ ಮಾಡ್ತಾನೆ ಅರ್ಜುನ, ತನ್ನ ಸ್ಟ್ಯಾಂಡ್ ಕ್ಲಾರಿಫೈ ಮಾಡ್ತಾ ಹೋಗ್ತಾನೆ. ಅದನ್ನು ಮಾತಾಡೋದು ಎಷ್ಟು ಮುಖ್ಯನೋ ಅದು ಸ್ಪಷ್ಟ ಮಾಡೋದು ಭಾರಿ ಮುಖ್ಯ. ನಾನು ಅರ್ಥವನ್ನು ಯಾತಕ್ಕೆ ಹೇಳುತ್ತೇನೆ ಅಂದರೆ, ಹಣ ಎರಡು ವಿಧ, ಒಂದು ದೈವಿ ಸಂಪತ್ತು, ಇನ್ನೊಂದು ಮಾನುಷ್ಯ ಸಂಪತ್ತು. ನಾವು ಚರ ಆಸ್ತಿ ಅಚರ ಆಸ್ತಿ ಸ್ಥಿರಾಸ್ತಿ ಅಂತ ಕರಿತೇವಲ್ಲ, ಹಾಗೆ ಸ್ಥಿರಾಸ್ತಿ ಬೇರೆ ಚರಾಸ್ತಿ ಬೇರೆ, ಅದು ನಮಗೆ ಅರ್ಥ ಆಗ್ತದೆ. ಆದರೆ ಜ್ಞಾನಿಗಳಿಗೆ ಇನ್ನೊಂದು ಆಸ್ತಿ ಇದೆ, ದೈವ ಸಂಪತ್ತು ಬೇರೆ, ಈ ಮಾನುಷ್ಯ ಸಂಪತ್ತು ಬೇರೆ. ಈ ಮನೆ ಮಠ ಇತ್ಯಾದಿಗಳೆಲ್ಲ ಮಾನುಷ್ಯ ಸಂಪತ್ತು, ಮನುಷ್ಯ ಲೋಕಕ್ಕೆ ಎಂಡಾಗಿಬಿಡ್ತಾನೆ. ದೈವಿ ಸಂಪತ್ತು ಅಂದರೆ ವಿದ್ಯಾ ಅಂತ ಹೇಳ್ತಾನೆ. ಭಾರಿ ಫಸ್ಟ್ ರ್ಯಾಂಕ್ ಹುಡುಗ, ಭಾರಿ ಶ್ರೀಮಂತ, ಆ್ಯಕ್ಚುಲಿ ಅವನು ಹರಕಂಗಿ ಅವನು, ಯಾಕೆ ಗ್ಯಾರಂಟಿ ಶಕ್ತಿ ಸಿಗುತ್ತೆ ಮುಂದೆ ಓದಿ ಹೋಗಿ ಹೋಗ್ತಾನೆ ಗ್ಯಾರಂಟಿ. ಭಾರಿ ಶ್ರೀಮಂತ ದಡ್ಡ ಹುಡುಗ, ಹುಚ್ಚ ಕೋಟ್ಯಧೀಶ, ಭಾರಿ ಬಡವ ಅವನು, ಯಾಕೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಸ್ವಲ್ಪ ದಿವಸಕ್ಕೆ. ಮೊದಲೇ ಹುಚ್ಚ, ಕೋಟ್ಯಂತರ ರೂಪಾಯಿ ಇದೆ, ತಲೆ ಸರಿ ಇಲ್ಲ, ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ. ವಾರಾನ್ನದ ಹುಡುಗ, ಒಳ್ಳೆ ಬ್ರೈಸ್ ಫ್ಯೂಚರ್ ಇದೆ ಅವನಿಗೆ. ಇವನು ನೋಡಿದ್ರೆ ಕೋಟ್ಯಧೀಶ, ಒಂದು ವಿಷಾಪಾತ್ರೆ ಹಿಡ್ಕೊತಾನೆ. ಅದಕ್ಕೆ ದೈವಿ ಸಂಪತ್ತು ಶಾಶ್ವತ, ಅದನ್ನು ನಾನು ಹೇಳಿದೆ ಅಂತ ಅರ್ಜುನ ಹೇಳ್ತಾನೆ. ಅಂದರೆ ಅರ್ಜುನ ವಿಚಾರಧಾರೆಯೊಳಗೆ ಅರ್ಥವನ್ನು ಪ್ರಧಾನ ಮಾಡಿಕೊಂಡು ಅದನ್ನು ಮೋಕ್ಷಕ್ಕೆ ಲಿಂಕ್ ಮಾಡ್ಕೊಂಡ್ಬಿಟ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಮುಂದೆ ನಕಲ ಸಹದಿರಿ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಸ್ವಲ್ಪ ಧೈರ್ಯ ಬಂತು, ಯಾರು ಹೇಳಿದಾಗ ತಾವು ಕೈ ಎತ್ತಬಹುದಲ್ಲ. ಅವ್ರು ಹೇಳ್ತಾರೆ, ಅಣ್ಣ ಹೇಳಿದ್ದು ಸರಿ, ನಾವು ಅರ್ಥವೇ ಶ್ರೇಷ್ಠ ಅಂತ ಹೇಳಿಬಿಟ್ರು. ಆಸ್ತಿ ಬೇರೆ ಚರಾಸ್ತಿ ಬೇರೆ, ಅದು ನಮಗೆ ಅರ್ಥ ಆಗ್ತದೆ. ಆದರೆ ಜ್ಞಾನಿಗಳಿಗೆ ಇನ್ನೊಂದು ಆಸ್ತಿ ಇದೆ, ದೈವ ಸಂಪತ್ತು ಬೇರೆ, ಈ ಮಾನುಷ್ಯ ಸಂಪತ್ತು ಬೇರೆ. ಈ ಮನೆ ಮಠ ಇತ್ಯಾದಿಗಳೆಲ್ಲ ಮಾನುಷ್ಯ ಸಂಪತ್ತು, ಮನುಷ್ಯ ಲೋಕಕ್ಕೆ ಎಂಡಾಗಿಬಿಡ್ತಾನೆ. ದೈವಿ ಸಂಪತ್ತು ಅಂದರೆ ವಿದ್ಯಾ ಅಂತ ಹೇಳ್ತಾನೆ. ಭಾರಿ ಫಸ್ಟ್ ರ್ಯಾಂಕ್ ಹುಡುಗ, ಭಾರಿ ಶ್ರೀಮಂತ, ಆ್ಯಕ್ಚುಲಿ ಅವನು ಹರಕಂಗಿ ಅವನು, ಯಾಕೆ ಗ್ಯಾರಂಟಿ ಶಕ್ತಿ ಸಿಗುತ್ತೆ ಮುಂದೆ ಓದಿ ಹೋಗಿ ಹೋಗ್ತಾನೆ ಗ್ಯಾರಂಟಿ. ಭಾರಿ ಶ್ರೀಮಂತ ದಡ್ಡ ಹುಡುಗ, ಹುಚ್ಚ ಕೋಟ್ಯಧೀಶ, ಭಾರಿ ಬಡವ ಅವನು, ಯಾಕೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಸ್ವಲ್ಪ ದಿವಸಕ್ಕೆ. ಮೊದಲೇ ಹುಚ್ಚ, ಕೋಟ್ಯಂತರ ರೂಪಾಯಿ ಇದೆ, ತಲೆ ಸರಿ ಇಲ್ಲ, ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ. ವಾರಾನ್ನದ ಹುಡುಗ, ಒಳ್ಳೆ ಬ್ರೈಸ್ ಫ್ಯೂಚರ್ ಇದೆ ಅವನಿಗೆ. ಇವನು ನೋಡಿದ್ರೆ ಕೋಟ್ಯಧೀಶ, ಒಂದು ಭಿಕ್ಷಾಪಾತ್ರೆ ಹಿಡ್ಕೊತಾನೆ. ಅದಕ್ಕೆ ದೈವಿ ಸಂಪತ್ತು ಶಾಶ್ವತ, ಅದನ್ನು ನಾನು ಹೇಳಿದೆ ಅಂತ ಅರ್ಜುನ ಹೇಳ್ತಾನೆ. ಅಂದರೆ ಅರ್ಜುನ ವಿಚಾರಧಾರೆಯೊಳಗೆ ಅರ್ಥವನ್ನು ಪ್ರಧಾನ ಮಾಡಿಕೊಂಡು ಅದನ್ನು ಮೋಕ್ಷಕ್ಕೆ ಲಿಂಕ್ ಮಾಡ್ಕೊಂಡ್ಬಿಟ್ಟು ಶ್ರೇಷ್ಠ ಅಂತ ಹೇಳ್ತಾನೆ. ಮುಂದೆ ನಕಲ ಸಹದಿರಿ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಸ್ವಲ್ಪ ಧೈರ್ಯ ಬಂತು, ಯಾರು ಹೇಳಿದಾಗ ತಾವು ಕೈ ಎತ್ತಬಹುದಲ್ಲ. ಅವ್ರು ಹೇಳ್ತಾರೆ, ಅಣ್ಣ ಹೇಳಿದ್ದು ಸರಿ, ನಾವು ಅರ್ಥವೇ ಶ್ರೇಷ್ಠ ಅಂತ ಹೇಳಿಬಿಟ್ರೆ. ಅರ್ಜುನೋಕ್ತಂ ಅನೂಚತು, ಅರ್ಜುನ ಹೇಳಿದ್ದನ್ನು ಒಪ್ಕೊಂಡ್ಬಿಟ್ರಂತೆ. ಈಗ ಭೀಮಸೇನರ ಸರದಿ ಬಂತು. ಭೀಮಸೇನ, ನಿನ್ನ ಪ್ರಕಾರ ಯಾರು ಶ್ರೇಷ್ಠ? ಅವ್ರ ಮಾತಿ ಭಾರಿ ಬೆಲೆ. ಯಾಕೆ, ಯಾರು ಮಾತಾಡ್ತಾರೆ ಈಗ? ಮಧ್ವಾಚಾರ್ಯ ಮಾತಾಡ್ತಾರೆ, ಭಾರಿ ದೊಡ್ಡ ವಿಚಾರ. ಅವ್ರು ಮಾತಾಡಿದ್ರು ಅಂದರೆ ಜಗತ್ತಿನ ಪರವಾಗಿ ಪ್ರೆಸಿಡೆಂಟ್ ಮಾತಾಡ್ತಾರೆ ಅಂದರೆ ಸಂಸ್ಥೆಯ ಪರ ಮಾತಾಡ್ತಾರೆ. ಮೆಂಬರ್ಸ್ ಮಾತಾಡಿದರೆ ಮಹತ್ವ, ಪ್ರೆಸಿಡೆಂಟ್ ಮಾತಾಡಿದರೆ ಫೈನಲ್. ಮತ್ತು ಭೀಮಸೇನ ಜೀವೋತ್ತಮ ಏನು ಮಾತಾಡ್ತಾನೆ ಕೇಳಬೇಕು ಅಂತ ಹೇಳಿದ್ರೆ, ಭೀಮಸೇನ ಯಾವ ಶ್ರೇಷ್ಠ? ಜಗತ್ತು ಆಶ್ಚರ್ಯ ಪಡ್ತಕ್ಕಂಥ ಉತ್ತರ ಭೀಮಸೇನದವರು ಕೊಡ್ತಾರೆ, ಕಾಮ ಅಂತ ಹೇಳಿಬಿಟ್ರು. ಕಾಮ ಶ್ರೇಷ್ಠ, ಎಲ್ಲರಿಗೂ ಶಾಕ್ ಆಗಿಬಿಡ್ತದೆ ಇಮಿಡಿಯೇಟ್ಲಿ. ನಮ್ಮ ಅತ್ಯಾಧುನಿಕ ನಮ್ಮ ಇವರು ಕಾಲೇಜ್ ಹೋಗಿಟ್ಟರು ಗಟ್ಟಿಯಾಗಿ ಹೇಳೋದಿಲ್ಲ ಮಾತನ್ನು. ಕೊನೆ ಪಕ್ಷ ಭೀಮಸೇನ ಗಟ್ಟೆ ಕಾಮ ಅಂತ ಹೇಳಿಬಿಟ್ರು. ಕೃಷ್ಣ ಕೂತಿದ್ದಾರೆ ಮಧ್ಯೆ, ಜೊತೆಗೆ ತುಂಬಿದ ಸಭೆ, ದೇವತೆಗಳು ಕೂತು, ನಾರದಾದಿ ಮಹರ್ಷಿಗಳು ಕೂತಿದ್ದಾರೆ, ಎಲ್ಲರೆದುರಿಗೆ ಕಾಮ ಶ್ರೇಷ್ಠ. ಇದು ನಮ್ಮ ಜನ ಅರ್ಥ ಮಾಡಿಕೊಂಡೇ ಇಲ್ಲ. ಅನೇಕ ನಮ್ಮವರೇ ಬರೆದವರಿದ್ದಾರೆ, ನೋಡಿದ್ರೆ ಭೀಮಸೇನ ಕಾಮ ಶ್ರೇಷ್ಠ ಅಂತ ಹೇಳಿದ್ದಾನೆ. ಆದ್ರಿಂದ ಕಾಮ ಕೆಟ್ಟದ ಅಲ್ವೇ ಅಲ್ಲ ತೀರ್ಮಾನ ಮಾಡಿದವರಿದ್ದಾರೆ. ಕಷ್ಟ, ಎಲ್ಲರೂ ಕೂಡ ಭೀಮಸೇನನ ಮಾತು ಅಂದರೆ ಬಹಳ ಗಂಭೀರವಾದ ಮಾತದು, ಯಾರೂ ಕೂಡ ಇದು ಮಾಡೋದಿಲ್ಲ. ಹೇಗೆ ಅಂತ ಕೇಳಿದರೆ, ಭೀಮಸೇನನ ಮಾತು ಬಹಳ ಅರ್ಥವತ್ತಾದದ್ದು ಗೊತ್ತಿದೆ, ಹೇಗೆ ಅಂತ ಕೇಳಿದರೆ ಕಷ್ಟ ಭೀಮಸೇನ ಎಕ್ಸ್ಪ್ಲೇನ್ ಮಾಡುತ್ತಾರೆ. ಕಾಮ ಅಂತ ಏನು ತಿಳ್ಕೊಂಡಿದ್ದಾರೆ ಜನಗಳೆಲ್ಲ? ಮತ್ತು ಕಾಮ ಶಬ್ದಕ್ಕೆ ಅರ್ಥನೇ ಬೇರೆ ಆಗಿಬಿಟ್ಟಿದೆ, ಸೆಕ್ಸ್ ಎಂಬ ಅರ್ಥ ಬಂದೋಗ್ಬಿಟ್ಟಿದೆ. ಆದರೆ ಅರ್ಥ ಎಲ್ಲ ಭೀಮಸೇನಿಂದ ಅರ್ಥ ಸನ್ಯಾಸ ಅಂತ ಅಷ್ಟು ಮೋಸ ಅಂತ ಆಗಿದೆ ಅಲ್ಲ. ಆಗಿ ಹೊತ್ತು ಸನ್ಯಾಸಿಗಳು ಭಾರಿ ಡೇಂಜರಸ್ ಅಂತ ಹೋಗ್ಬಿಟ್ಟಿದೆ. ಎಷ್ಟೋ ಸಲ ಏನು ಮಾಡ್ತಾರೋ ಗೊತ್ತೇ ಇಲ್ಲ. ಒಳ್ಳೇದದು, ಕೆಟ್ಟ ಹಾಳಾಗೋಗ್ಬಿಟ್ಟು. ಆಚಾರ ಅವತಾರ ಮಾಡೋಕ್ಕಿಂತ ಮುಂಚೆ ಸನ್ಯಾಸಾಶ್ರಮ ಕುಲಗೆಟ್ಟು ಹೋಗಿತ್ತಂತೆ. ತತ್ವಪ್ರದೀಪದಲ್ಲಿ ನಾನು ತಿರುಕುಮಠದ ಆಚಾರ ಬರೀತಾರೆ, ಆಚಾರ ಸನ್ಯಾಸ ತಗೊಂಡಿದ್ದಕ್ಕೆ ಸನ್ಯಾಸಕ್ಕೆ ಮತ್ತೆ ಮರ್ಯಾದೆ ಬಂತು ಅಂತ ಹೇಳ್ತಾರೆ. ಮತ್ತೆ ಎಷ್ಟೋ ಪ್ರಶಸ್ತಿ ಕೆಟ್ಟ ಹಾಳಾಗೋಗಿರುತ್ತೆ, ಒಳ್ಳೆಯವರು ಮತ್ತೆ ಓ ಪರವಾಗಿಲ್ಲ, ಅದಕ್ಕೊಂದು ಮಹತ್ವ ಇದೆ ಅಂತ ಅನ್ನಿಸ್ತಲ್ಲ ಆಟ ಇತ್ತು. ಇಲ್ಲದೆ ಹೋದ್ರೆ ಜನ ಅದೇ ಆ ದರಿದ್ರ ಅಂದ್ಬಿಡ್ತಾರೆ, ಆ ಥರ ಆಗಿಬಿಡುತ್ತೆ. ಇವತ್ತು ಲೋಕದೊಳಗೆ ಎಷ್ಟೋ ಕೋರ್ಸ್ಗಳಿಗೆ ಬೆಲೆ ಇರೋದೇ ಇಲ್ಲ, ಒಬ್ಬರು ಬುದ್ಧಿವಂತ ಮಾಡಿದಾಗ ತಕ್ಷಣ ಬೆಲೆ ಬಂದ್ಬಿಡುತ್ತೆ. ಇವತ್ತು ಭೀಮಸೇ ಆಚಾರ ಸನ್ಯಾಸ ತಗೊಂಡಿದ್ದಕ್ಕೆ ಮತ್ತೊಮ್ಮೆ ರಿಯಲ್ ಸನ್ಯಾಸ ಹೊರಗೆ ಬಂತಂತೆ, ಆ ಥರ ಆಯಿತು. ಇವತ್ತಿನ ದಿವಸ ಭೀಮಸೇನ ಹೇಳಿದ್ದು ಕಾಮಶಬ್ದಕ್ಕೆ ಹೊಸ ಅರ್ಥ ಬಂತ. ನಿಜವಾದ ಅರ್ಥ ಭೀಮಸೇನ ದೇವರು ಹೇಳ್ತಾರೆ, ಕಾಮ ಅಂದರೆ ಜನ ತಿಳ್ಕೊಂಡ ಕಾಮ ಅಲ್ಲ, ನಾನು ಹೇಳೋ ಕಾಮ ಅದಲ್ಲ, ಕಾಮ ಅಂದರೆ ಇಚ್ಛಾ, ಇಚ್ಛೆ ಅಂತ ಅರ್ಥ. ಇಚ್ಛೆ ಎಂಬುದು ಎಲ್ಲ ಪುರುಷಾರ್ಥಕ್ಕಿಂತ ಇಚ್ಛೆ ಶ್ರೇಷ್ಠ. ಯಾಕೆ ಅಂದರೆ ಇಚ್ಛೆ ಇಲ್ಲದವ್ರು ಪುರುಷಾರ್ಥಗಳೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಕರಿಸಾಗಿ ಖೀರ್ ಮಾಡಿರ್ಬೋದು, ನಾವು ಬೇಡ ಏನು ಮಾಡ್ತೀನಿ ನೋವು, ಪುರುಷಾರ್ಥ ಆಗಲೇ ಇಲ್ಲ ಅದು ಅಂತ ಅವ್ರಿಗೆ ಬೇಕಿಲ್ಲ. ಏಕಾದಶಿ ದಿವಸ ಕರೀತಾರೆ ಯಾರು ಏನೋ ಕರೆದಿರ್ತಾರೆ, ನೋಡಿ ತಗೊಳ್ಳೋದಿಲ್ಲ ಯಾರು ಪುರುಷ. ಏಕಾದಶಿ ಬಿಟ್ಟು ಎಲ್ಲವೂ ಪುರುಷಾರ್ಥನೇ ಅಲ್ಲ ಅವತ್ತಿನ ದಿವಸ. ಪಂಚವರ್ಷ ಪರಮಾನ ನಿಷಿದ್ಧ ಅವತ್ತಿನ ದಿವಸ. ಇಚ್ಛೆ ಒಂದಿಲ್ಲದೆ ಹೋದರೆ ಯಾವ ಪುರುಷಾರ್ಥವೂ ಪುರುಷಾರ್ಥ ಅಲ್ಲ. ಸೊ ಬೇಸಿಕ್ ಪುರುಷಾರ್ಥ ಅಂದರೆ ಕಾಮನೆ. ಇದು ಭೀಮಸೇನ ಹೇಳಿದ್ದು. ಇದು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ನಮಗೆ ಅರ್ಥ ಆಗುತ್ತಾಗ. ಭಗವಂತ ಕೃಷ್ಣ ಹೇಳ್ತಾನೆ ಗೀತೆಯೊಳಗೆ, ಭೀಮಸೇನ ಹೇಳಿದ ಉತ್ತರನೇ ಕೃಷ್ಣ ಹೇಳಿರೋದು. ಅರ್ಜುನ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಕಾಮದಲ್ಲಿ ಸನ್ನಿಧಾನ ಇಟ್ಟಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಯಾವ ಕಾಮನೆ ಎರಡು ವಿಧ, ಧರ್ಮಕ್ಕೆ ವಿರುದ್ಧವಾದ ಕಾಮ ಬೇರೆ, ಧರ್ಮಕ್ಕೆ ಅನುಕೂಲವಾದ ಕಾಮ ಬೇರೆ. ಉದಾಹರಣೆ ವಿದ್ಯಾರ್ಥಿಗಳಿಗೆ, ಅಪ್ಪ ನಾನು ಟೆಕ್ಸ್ಟ್ ಬುಕ್ ತೊಗೋಬೇಕಾಗಿದೆ ದುಡ್ಡು ಕೊಡು ಅಂತ ಕೇಳ್ತಾರೆ. ಏ ಸುಮ್ಮನೆ ಕೂಡ ಬಾಬಿ ತಗೊಡು ಅಂತ ಹೇಳಿದ್ರೆ ಒಂದು ಅಪ್ಪ ಹುಚ್ಚಾಗ್ತಾನೆ. ಟೆಕ್ಸ್ಟ್ ಬುಕ್ ತೊಗೋ ಎಕ್ಸಾಮ್ ಫೀಸ್ ಕೊಡಬೇಕು ಅಂತ ಕೇಳಿದರೆ ಭಾರಿ ಒಳ್ಳೆ ಇಚ್ಛೆ. ಹುಡುಗ ಅಂತ ಕೇಳದೆ ಹೋದರೆ ದುಃಖ ಆಗಿಬಿಡುತ್ತೆ, ನಾನು ಫೇಲ್ ಆಗ್ತಾನೆ ಅಂತ ಅರ್ಥ ಅಂತ ಆಗಿಬಿಡುತ್ತೆ. ಎಕ್ಸಾಮ್ ಫೀಸ್ ಕಟ್ಟೋದ್ರಿ ಬಿಡಪ್ಪ ವರ್ಷ ಅಂತ ಕೇಳಿದರೆ ಅವ್ನು ಗ್ಯಾರಂಟಿ ಫೇಲ್ ಅಂತ ಅರ್ಥ. ಇನ್ನು ರಿಸಲ್ಟ್ ನೋಡೋ ಚಾನ್ಸೇ ಇಲ್ಲ, ಅಲ್ಲಿಗೆ ಮುಗಿದು ಅದು ಕತೆ ಅವ್ರು. ಒಳ್ಳೆ ಇಚ್ಛೆ ಅದು, ನಾನು ಟೆಕ್ಸ್ಟ್ ಬುಕ್ ತೊಗೋಬೇಕು, ಕ್ಲಾಸಿಗೆ ಹೋಗಬೇಕು, ದೂರದ ಹೋದರೂ ಪರವಾಗಿಲ್ಲ, ಭಾರಿ ಓದಬೇಕು ನಾನು, ಅವೆಲ್ಲ ಒಳ್ಳೆ ಇಚ್ಛೆಗಳು. ನಾನು ಸಿನಿಮಾಗೆ ಹೋಗ್ಬೇಕು, ಟಿಕೆಟ್ ತೊಗೋಬೇಕು, ಕ್ಲಾಸ್ ತಗೊಳ್ತೀವಿ, ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತೇನೆ ಅಂದರೆ ತಲೆ ಕೆಟ್ಟಿದೆ ಅಂತ ಅರ್ಥ. ಇವತ್ತು ಕಳಿಸೋರು ತಲೆ ಕೆಟ್ಟಿರ್ತಾ ಕಳಿಸಿಬಿಡ್ತಾರೆ ಪಾಪ, ಅವರು ತಲೆ ಕೆಟ್ಟವರೇ. ಮೊದಲು ಹೇಳಬೇಕು ಅದೆಲ್ಲ ಬುದ್ಧಿ ಇಲ್ಲದರಿಗೆ ಅಂತ ಹೇಳಬೇಕು. ಅಂದರೆ ಕಾಮನೆ ಎರಡು ವಿಧ, ಇದರ ಮೇಲೆ ಗೊತ್ತಿಲ್ಲ ಅನೇಕರಿಗೆ, ಮತಾಚಾರಿಗೆ ಗೊತ್ತಿಲ್ಲ. ಎಲ್ಲ ಕಾಮ ಬಿಡಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ ಎಷ್ಟು ಜನ. ಆಚಾರ್ಯ ಹೇಳ್ತಾರೆ ಎಲ್ಲ ಕಾಮವನ್ನು ಬಿಟ್ಟರೆ ಭೀಮಸೇನ ದೇವರು ಹೇಳ್ತಾರೆ ಘಟಕುಟ್ಯವತ್ಸ. ಮನುಷ್ಯ ಮನುಷ್ಯನೇ ಅಲ್ಲ, ಹಾಗಿದ್ರೆ ಚೇತನ ಚೇತನೇ ಅಲ್ಲ, ಹಾಗಿದ್ರೆ ಟೇಬಲ್ ಭಾರಿ ಶ್ರೇಷ್ಠ, ಇಚ್ಛೆನೇ ಇಲ್ಲ ಅದಕ್ಕೆ. ಪಾಪ ಮೈಕ್ ಭಾರಿ ಶ್ರೇಷ್ಠ, ಇಚ್ಛೆನೇ ಇಲ್ಲ ಅದಕ್ಕೆ. ಜಡಗಳು ಭಾರಿ ಶ್ರೇಷ್ಠ ಆಗುತ್ತೆ, ಜಡವಸ್ತುಗಳು ಶ್ರೇಷ್ಠ ಅಲ್ಲ, ಯಾಕೆ ಇಚ್ಛೆನೇ ಇಲ್ಲ ಅವಕ್ಕಾದ್ರಿಂದ. ಶ್ರೇಷ್ಠ ಆಗೋದು ಯಾವುದು? ಚೇತನ. ಆದರೆ ಚೇತನ ಕೆಟ್ಟ ಇಚ್ಛೆ ಇದ್ರೆ ಅಯೋಗ್ಯ ಅಂತ ಬಯಸ್ಕೊಂಡ್ಬಿಡ್ತಾರೆ, ಒಳ್ಳೆ ಇಚ್ಛೆ ಇದ್ರೆ ಗುಡ್ ಅಂತ ಕರೀತಾರೆ. ಆದ್ದರಿಂದ ಸದಿಚ್ಛೆ, ಕಾಮ ಶಬ್ದಕ್ಕೆ ಸದಿಚ್ಛೆ ಅಂತ ಅರ್ಥ. ಅಂತ ಇಚ್ಛೆ ಒಂದು ಇಲ್ಲದೆ ಹೋದರೆ ಧರ್ಮನೂ ಅಷ್ಟೇ, ಕಾಮನೂ ಅಷ್ಟೇ, ಮೋಕ್ಷನೂ ಅಷ್ಟೇ, ತಗೊಂಡು ಏನು ಮಾಡ್ತೇನೆ ನಿಮಗೆ? ಆ ದೃಷ್ಟಿಯಿಂದ ಬೇಸಿಕ್ ನಮಗೆ ಬೇಕಾಗಿರ್ತಕ್ಕಂಥ ಪುರುಷಾರ್ಥ ಕಾಮ. ನಮ್ಮಲ್ಲಿ ಆಗಿರೋ ತೊಂದರೆ ಇವತ್ತು ಅದೇನೆ. ಆಚಾರ ಶಾಸ್ತ್ರ ಇದೆ, ಓದಬೇಕು ಅಂತ ಇಚ್ಛೆ ನಮಗಿಲ್ಲ, ದೇರ್ಫೋ ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಪೀಸಸ್ ಆಗ್ತಿದ್ದಾರೆ ಮನುಷ್ಯ. ಇಚ್ಛೆ ವಸ್ತು ಇದೆ, ಅವನಿಗೆ ಇಚ್ಛೆ ಇಲ್ಲ. ವಸ್ತು ಇದೆ ಇಚ್ಛೆ ಇಲ್ಲ ಅಂದರೆ ವಸ್ತು ಇದ್ದು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲ ಶಾಸ್ತ್ರಗಳ ಮೂಲಭೂತವಾದ ಉದ್ದೇಶ ಕಾರ್ಯತಾವಾದ ಅಲ್ಲ. ಜ್ಞಾತ್ವೈವ ಹಿ ಇಷ್ಟ ಸಾಧನತಾಂ ಪ್ರವರ್ತತೆ ನಿವರ್ತತೆ ಚ ವಿಪರ್ಯಯೇಣ. ಇಷ್ಟ ಸಾಧನ ಹೇಳಿದಾಗ ಶಾಸ್ತ್ರ ಶಾಸ್ತ್ರವಾಗ್ತದೆ. ಆದ್ದರಿಂದ ಕಾಮನೆ ಕಾಮ ಅದು ಬಹಳ ಶ್ರೇಷ್ಠ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಗವದ್ಗೀತೆಯನ್ನು ಹೇಳಿದ ಕೃಷ್ಣ ಪಕ್ಕದಲ್ಲಿ ಕೂತಿದ್ದಾನೆ, ಭೀಮಸೇನ ಮಾತಾಡ್ತಾ ಇದ್ದಾನೆ, ಗೀತಾ ಭಾಷ್ಯ ಬರೆದವರು ಇಲ್ಲಿದ್ದಾರೆ, ಗೀತಾ ಹೇಳಿದ ಕೃಷ್ಣ ಇದ್ದಾನೆ. ಅವರಿಬ್ಬರ ಮಾತು ಆ ಎಲ್ಲರಿಗೂ ತಿಳಿತಂತ. ಓ ಭೀಮಸೇನ ಹೇಳಿದ್ದು ಸರಿಯಾದದ್ದು. ಮತ್ತು ಇಚ್ಛೆ ಇಲ್ಲ ಅನ್ನೋ ಮಾತ್ರ ಜನ ಬೈತಾರೆ. ಅವನು ಇಚ್ಛೆನೇ ಇಲ್ಲರಿ ತಗೊಂಡು ಏನು ಮಾಡ್ತೀರಿ? ನಮಗೆ ಅಲ್ಲಿ ಗೊತ್ತಾಗುತ್ತೆ ಪುರುಷಾರ್ಥ ಅಲ್ಲ ಅವನಿ ಪಾಲಿಗೆ ಅಂತೇಳಿ. ಇಚ್ಛೆ ಇದ್ದಾಗ ಅವನಿಗೆ ಭಾರಿ ಖುಷಿಯಾಗುತ್ತೆ. ಆದ್ದರಿಂದ ನಾವು ಇಚ್ಛೆ ಇರೋದು ಮುಖ್ಯ. ಸ್ನಾನ ಮಾಡಬೇಕು, ಇಚ್ಛೆ ಇದ್ದಿರ್ತಾನೆ. ಸಂಧ್ಯಾ ಅವನ ಇಚ್ಛೆ ಇದ್ದಿರ್ತಾನೆ. ಶಾಸ್ತ್ರ ಓದಬೇಕು, ಇಚ್ಛೆ ಒಂದಿಲ್ಲ, ಎಲ್ಲ ವೇಸ್ಟ್. ದೇರ್ಫೋರ್ ಬೇಸಿಕ್ ಪುರುಷಾರ್ಥ ಕಾಮನೆ. ಅಂತ ಕಾಮನೆ ಇದ್ದರೆ ಮನುಷ್ಯ ಏನನ್ನು ಬೇಕಾದರೂ ಸಾಧನೆ ಮಾಡ್ತಾನೆ. ಮೋಕ್ಷ ಕೂಡ ಯಾವಾಗ ಕಾಮನೆಯಾಗೋದು? ಇಚ್ಛೆ ಬಂದಾಗ ಮಾತ್ರನೇ. ದುರ್ಯೋಧನಾದಿಗಳಿಗೆ ಮೋಕ್ಷದ ಬಗ್ಗೆ ಆಸೆ ಇಲ್ಲ ಅವರಿಗೆ. ಅಂಥ ಜನ ಇದ್ದಾರೆ. ಇವತ್ತು ಕೆಲವರು ಇರ್ತಾರೆ ನೋಡ, ಯಾವ ಒಳ್ಳೆ ಕೆಲಸ ಮಾಡಿ ಜನ ಒಳ್ಳೆ ಹೊರಡ್ತಾರೆ ಅಂದರೆ ಹೊಳಗೆ ಯಾರಿಗೆ ಬೇಕಾಗಿದ್ರೆ ದುಡ್ಡು ಕೊಟ್ಟು ತೊಗೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ನೀವು ಅಪ್ರಿಷಿಯೇಟ್, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ, ಬಾಯ್ಬಿಟ್ಟು ನಾ ಇದೆಲ್ಲ ಬೇಕಿಲ್ಲ, ರ್ಯಾಂಕಿಂಗ್ ಬೇಕಾಗಿಲ್ಲ, ನನಗೆ ಬೇಕಾಗಿ ದುಡ್ಡು ಅಷ್ಟೇನೆ. ಇಂಥ ಜನ ನಮ್ಮ ಎದುರಿಗೆ ಸಿಗ್ತಾರೆ ಇವತ್ತಿನ ದಿವಸ. ಅಂದಮೇಲೆ ಅವರಿಗೆ ಒಳ್ಳೆಯದಾಗಬೇಕು ಅಂತ ಅಪೇಕ್ಷೆನೇ ಬಂದಿಲ್ವಲ್ಲ, ಅದು ಸರಿಯಲ್ಲ. ಆಮೇಲೆ ಹೇಳ್ತಾರೆ ಕಾಮಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ ಭೀಮಸೇನ ಹೇಳ್ತಾರೆ. ಅರ್ಥ ಶಬ್ದಕ್ಕೆ ಅನೇಕ ಅರ್ಥ ಅರ್ಜುನ ಹೇಳ್ತಾನೆ, ಕಾಮಶಬ್ದಕ್ಕೆ ಅನೇಕ ಅರ್ಥ ಭೀಮಸೇನ ದೇವರು ಹೇಳ್ತಾರೆ. ಭೀಮಸೇನ ಹೇಳ್ತಾರೆ ಕಾಮ ಅಂದರೆ ಇನ್ನೊಂದೇನು ಗೊತ್ತಾ? ಕಾಮ ಅಂದರೆ ಭಗವಂತ ಅಂತ ಅರ್ಥ. ಕಾಮಃ ಕಾಮಪ್ರದ ಪ್ರಭು, ವಿಷ್ಣು ಸಹಸ್ರ ಮೊದಲೇ ಬರುತ್ತೆ. ಕಾಮ ಅಂದರೆ ಭಗವಂತನ ಹೆಸರು. ಅಂದರೆ ಅದು ಕೆಟ್ಟದಾಗ ಚಾನ್ಸ್ ಇದೆ, ಯೋಚನೆ ಮಾಡಿ. ಈಗ ಕೆಟ್ಟ ಕಾಮನೆ ಆಗೋ ಚಾನ್ಸೇ ಇಲ್ಲ. ಆದ್ದರಿಂದಾಗಿನೇ ಕಾಮ ಶ್ರೇಷ್ಠ ಅಂದರೆ ಭಗವಂತನ ಬಗ್ಗೆ ನಮಗೆ ಭಕ್ತಿ ಬರ್ತದಲ್ಲ, ಅದು ಭಾರಿ ಶ್ರೇಷ್ಠ. ಇದು ಭೀಮಸೇನನ ಉತ್ತರ. ಮನುಷ್ಯ ಇವತ್ತು ಸತ್ಕಾಮ ಮೂರು ವಿಧ, ಭೀಮಸೇನ ಅನಲೈಸ್ ಮಾಡ್ತಾರೆ. ಕಾಮ ಮೂರು ವಿಧ, ಧರ್ಮಕ್ಕೆ, ಅರ್ಥಕ್ಕೆ, ಅನುಗುಣವಾದ ಕಾಮ ಅಂದರೆ ಅರ್ಥ ಏನದಕ್ಕೆ ಅಪೇಕ್ಷೆ ಪಟ್ಟ ಶಾಸ್ತ್ರಕ್ಕೆ ಅನುಕೂಲವಾದದ್ದು ಶಾಸ್ತ್ರಕ್ಕೆ ಅನುಕೂಲವಾದ ಇಚ್ಛೆ ಬಂತು ಭಾರಿ ಖುಷಿ ಅದು ಬಂತು ಜೊತೆಗೆ ತಗೊಳ್ಳೋ ದುಡ್ಡಿಗೂ ಭಾರಿ ಅನುಕೂಲ ಅವನಿಗೆ ದುಡ್ಡಿದೆ ದೇರ್ ಪೂಜೆಗೆ ಏನೋ ಬೇಕು ಅನಿಸ್ಬಿಟ್ಟಿದೆ ಮಂಗಳಾರತಿ ಬಂದಿದ್ದು ತಗೋಬೇಕು ಅವನು ದೊಡ್ಡ ಬಂಗಾರದ ಹಲೆ ಕಲಸ ತಗೋಬೇಕು ಒಳ್ಳೆ ಅಪೇಕ್ಷೆ ದುಡ್ಡಿದೆ ಧರ್ಮನೂ ಆಯಿತು ದುಡ್ಡು ಇದೆ ಎ ಒನ್ ಅದು ಆದರೆ ಬಂಗಾರದ ಮಾಡೋಕ್ಕಂತ ಅಪೇಕ್ಷೆ ದುಡ್ಡಿಲ್ಲ ಕಳ್ತನ ಮಾಡಿದ್ರೆ ಹೇಗೆ ಅನ್ಕೋತಾನೆ ಇದು ಡೇಂಜರಸ್ ಮಾಡೋ ದೇವರಿಗೆ ಬಗ್ಗೆ ಆದರೂ ಕೂಡ ಅವನಿಗೆ ಹಣ ಸರಿ ಇಲ್ಲ ಅವನ ಹತ್ರ ಹಣ ಸರಿ ಇಲ್ಲ ಏ ಬುದ್ಧ ಕುತ್ಕೋ ಸಾಕು ದಡ್ಡ ಅಂದ್ಬಿಡ್ತಾನೆ ಇದು ಧರ್ಮ ಅರ್ಥ ಎರಡೂ ಸೇರಿಕೊಂಡು ಬಿಟ್ರೆ ಆ ಕಾಮ ನಂಬರ್ ಒನ್ ಒಳ್ಳೆ ಇಚ್ಛೆ ಅದು ಧರ್ಮದ ಇಚ್ಛೆ ಬೇಕಾದಷ್ಟು ಹಣಕ್ಕೆ ಅನುಕೂಲ ಬೇರೆ ಇದೆ ಯೋಚನೆ ಇಲ್ಲ ಇನ್ನೂ ಕೆಲವುದಿದೆ ಧರ್ಮಕ್ಕೆ ಅಥವಾ ಅರ್ಥಕ್ಕೆ ಅನುಕೂಲ ಎರಡಕ್ಕೂ ಅನುಕೂಲ ಇಲ್ಲ ಅದು ಮಧ್ಯಮ ಕಾಮ ಅದು ಧರ್ಮಕ್ಕೆ ಅನುಕೂಲ ಇದೆ ಹಣ ಇಲ್ಲ ಹಣ ಇದೆ ಧರ್ಮಕ್ಕೆ ಅನುಕೂಲ ಇಲ್ಲ ಅದು ಮಧ್ಯಮ ಅದು ಹಣ ಕೆಟ್ಟ ಹಣ ಅಲ್ಲ ಒಳ್ಳೆ ಸಂಬಳದ ಹಣನೇ ಆದರೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇಲ್ಲ ಅವನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇಲ್ಲ ಅಂದಮೇಲೆ ಅದು ಧರ್ಮ ಕಾರ್ಯಕ್ಕೆ ಉಪಯೋಗಿಸೋ ವಿನಿಯೋಗನೇ ಮಾಡೋದು ಎಷ್ಟೋ ಜನ ಫಾರಿನ್ನಲ್ಲಿ ಅವರೆಲ್ಲ 10 ರೂಪಾಯಿ 100 ರೂಪಾಯಿ 1,000 ರೂಪಾಯಿ ದಾನ ಮಾಡೋರಲ್ಲ ಅವರೆಲ್ಲ ಕೂಡ ಲಕ್ಷಗಳಲ್ಲ ಮಿಲಿಯನ್ಸ್ ಆಫ್ ಡಾಲರ್ಸ್ ಬರೆದು ಹೋಗ್ತಾರಂತೆ ಎಲ್ಲಿಗೆ ಚರ್ಚ್ಗಳಿಗೆ ಮಿಲಿಯನ್ಸ್ ಆಫ್ ಡಾಲರ್ಸ್ ಯೋಚನೆ ಮಾಡಿ ಅಂತ ಯಾಕೆ ಮಕ್ಕಳಿಗೆ ಕೂಡ ಅಭ್ಯಾಸ ಆ ಕಡೆಗೆಲ್ಲ ಇಲ್ಲ ಮಕ್ಕಳಿಗೆ ಕೂಡ ಅಭ್ಯಾಸ ಇಲ್ಲ ಅವ್ರು ತಾವು ದುಡ್ಕೊಂಡು ಬದುಕಬೇಕೇ ಹೊರತು ಇವ್ರ ದುಡ್ಡೆಲ್ಲ ಇದ್ದ ಧರ್ಮ ಸಂಸ್ಥೆಗೆ ಹೋಗೋದೇನೆ ಅವ್ರ ಧರ್ಮ ಸಂಸ್ಥೆ ಅಂದರೆ ಅವ್ರ ಪ್ರಕಾರ ಚರ್ಚ್ಗಳು ಅದಕ್ಕೆ ಬರೋ ಸಾಯ್ತಾರಂತೆ ಕೋಟಿಗಟ್ಟಲೆ ಹಣವನ್ನು ತಮಾಷೆ ಅಂತ ಕೇಳಿದರೆ ಅದು ವೇದ ಅಲ್ಲ ವೇದ ಸಂಬಂಧಿ ಅಲ್ಲ ದೇರ್ಫೋರ್ ಧರ್ಮ ಮಿಸ್ ಆಯಿತು ಹಣ ಇದೆ ಇಲ್ಲಿ ಹಣ ಇದೆ ಧರ್ಮ ಮಿಸ್ ಆಯಿತು ಧರ್ಮ ಇದೆ ಹಣ ಮಿಸ್ ಆಯಿತು ಒಂದು ಮಿಸ್ ಆದರೆ ಅದು ಮಧ್ಯಮ ಆಗ್ತದೆ ಆದರೆ ಮೂರನೇದಿದೆ ಆ ಧರ್ಮಕ್ಕೂ ಅನುಕೂಲ ಇಲ್ಲ ಅರ್ಥಕ್ಕೂ ಅನುಕೂಲ ಇಲ್ಲ ಕಳ್ಳತನ ಮಾಡಿ ಕ್ಲಬ್ಗೆ ಹೋಗ್ಬೇಕು ಎರಡೆರಡು ಕೆಲಸ ಬದ್ಧತೆಗೆ ಹೋಗೋದು ಕ್ಲಬ್ಗೆ ಕಳ್ಳತನ ಮಾಡಿ ಬೇರೆ ಹೋಗು ದುಡ್ಡು ಬೇರೆ ಇನ್ನು ಹಣೆ ಏನು ಲೆಕ್ಕ ಹಾಕಿ ನೋಡಂತೀಗ ಇದು ಭಾರಿ ಅನ್ಯಾಯ ಈ ಅರ್ಥದೊಳಗೆ ಅವನು ಎರಡರಲ್ಲೂ ಕೂಡ ಸೋಲ್ತಾನೆ ಧರ್ಮಕ್ಕೂ ವಿರೋಧಿ ಅರ್ಥಕ್ಕೂ ವಿರೋಧಿ ಅದು ಉಭಯ ವಿರೋಧಿಯಾದ ಕಾಮ ಧರ್ಮಕ್ಕೆ ಅರ್ಥಕ್ಕೆ ಒಂದಕ್ಕೆ ವಿರೋಧಿ ಇನ್ನೊಂದಕ್ಕಲ್ಲ ಅದು ಏಕ ಅವಿರೋಧಿಯಾದ ಕಾಮ ಮಧ್ಯಮ ಅದು ಆದರೆ ಧರ್ಮಕ್ಕೂ ಅನುಕೂಲ ಇದಕ್ಕೂ ಅನುಕೂಲ ಅದು ಉತ್ತಮ ಕಾಮ ಅಂತ ಉತ್ತಮ ಕಾಮನೆ ಇದ್ದರೆ ಮನುಷ್ಯ ಬದುಕಿ ಹೋಗ್ತಾನೆ ಅಂತ ಹೇಳ್ತಾರೆ ಉತ್ತಮ ಕಾಮ ಇದ್ದರೆ ಬದುಕಿ ಹೋಗ್ತಾನೆ ಉತ್ತಮ ಕಾಮನೆ ಇಟ್ಟುಕೊಂಡ ಮನುಷ್ಯ ಎಂದೂ ಕೂಡ ಸುಖ ಪಡಲಿಕ್ಕೆ ದುಃಖ ಯೋಚನೆ ಮಾಡಬೇಕಾಗಿಲ್ಲ ಇವತ್ತು ಧ್ರುವಾದಿಗಳೆಲ್ಲ ಕಡಿಮೆ ಸುಖ ಪಟ್ಟವರಲ್ಲ ನಾವೆಲ್ಲ ತಪ್ಪು ತಿಳ್ಕೊಂಡಿರ್ತೇವೆ ಧ್ರುವ ಮೊದಲ ಭಗವದ್ಭಕ್ತರೆಲ್ಲ ಬರೀ ದುಃಖ ಪಡೋದೇ ಹಣೆ ಬಾರ ಸುಖ ಪಡೋದೇ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಆದರೆ ಭಗವದ್ಭಕ್ತರ ಸುಖ ಪಡಲಿಕ್ಕೆ ಬೇರೆಯವರಿಗೆ ಆಗೋದಿಲ್ಲ ಧ್ರುವರಾಜ ಮಲಗೋ ಹಾಸಿಗೆ ಹಾಲಿನ ಕೆಲೆಯಂತೆ ಇತ್ತಂತೆ ಮೆತ್ತಗೆ ಅದು ದಂತದ ಮಂಚ ಅಂತ ದಂತದ ಮಂಚ ಅದಕ್ಕೆ ಬಂಗಾರದ ಕೋಟಿಂಗ್ ಮೇಲ್ಗಡೆ ಬಂಗಾರದ ಬೆಳೆ ಇನ್ನು ಹಾಕಿದ್ರಂತೆ ಅಂಥದ್ರಲ್ಲಿ ಧ್ರುವ ಮಲಗ್ತಿದ್ದಂತೆ ಹೇಗಿರಬೇಕು ಸುಖ ಆತನ ಅಂದ್ರೆ ಅಂತ ಎಂಜಾಯ್ ಮಾಡ್ತಾನೆ ಆ ಕೆಲಸ ಮುಗಿತೋ ಇಲ್ಲೆಲ್ಲ ಬಿಟ್ಟು ಬದಿರಿ ತಪಸ್ಸಿಗೆ ಬೇಕಾದ್ರೆ ಹೋಗ್ತಾನೆ ಇಂಥ ಒಂದು ವೈಶಿಷ್ಟ್ಯ ಇತ್ತು ಅಂದರೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವ ರಸಂಶಯ ಇವಳೆ ದ್ವಾಸಿ ಪಾಳ್ನೆ ಕೂತಿದ್ದಾನೆ ಫಸ್ಟ್ ಕ್ಲಾಸ್ ಕೀರ್ ಹಾಕ್ತಾರೆ ಏನೋ ತಿಮ್ಮ ತಿಳಿದ್ರೆ ಬರೀ ಉಪ್ಪಿನ ಕೊಡು ಹೋಗ್ತೀನಿ ಅಂತ ಕೇಳಿದ್ರೆ ದಡ್ಡ ಬರೆಯಲ್ಲಿ ತಿಮ್ಮ ಯೋಗ ಹಣೆಯಲ್ಲಿಲ್ಲ ಅಂತ ಅರ್ಥ ಏಕಾಸ್ತಿ ತಿಂತಾನೆ ತಿನ್ನಬಾರದ ಯೋಗ ಹಣೆಯಲ್ಲಿ ಬರೆದಿದೆ ದ್ವಾಸಿ ತಿಮ್ಮೋದಿಲ್ಲ ತಿನ್ನೋ ಯೋಗ ಕಳ್ಕೊತಿದ್ದಾನೆ ಪುಣ್ಯಾತ್ಮ ಅಂದ್ರೆ ಇದ್ದು ಅನುಭವಿಸಲಾರ ಮನುಭವಿಸಬಾರ ಅನುಭವಿಸಕ್ಕೆ ಹೋಗ್ತಾರೆ ಇಬ್ಬರು ದಡ್ರೇನೆ ಅದಕ್ಕೆ ಹೇಳ್ತಾರೆ ಒಳ್ಳೆ ರೀತಿಯಲ್ಲಿ ಸಂಪತ್ತಿದ್ದು ಒಳ್ಳೊಳ್ಳೆ ಅಪೇಕ್ಷೆ ಇದ್ದು ದೇವರಿಗೆ ಪ್ರಿಯ ಆಗ ಹಾಗೆ ಧರ್ಮಕ್ಕೆ ಪ್ರಿಯ ಆಗಾಗಿ ಬದುಕಿದರೆ ಅದು ನಂಬರ್ ಒನ್ ಜೀವನ ಅದರಲ್ಲಿ ಒಂದು ಕೈ ಬಿಡೋದಾದರೆ ಅದು ನಂಬರ್ ಟೂ ಎರಡೂ ಕೈ ಬಿಡೋದಾದರೆ ಅದು ಹೋಪ್ಲೆಸ್ ಅದು ಜೀವನನೇ ಅಲ್ಲ ನಾನು ಇಂತಹ ಕಾಮನೆ ಹೇಳಿದೆ ಅಂತ ಕೇಳಿದಾಗ ಎಲ್ಲರೂ ಭೀಮಸೇನನ ಮಾತು ಇಡೀ ಅಧ್ಯಾಯ ಪೂರ್ತಿ ಬರುತ್ತೆ ಮಹಾಭಾರತದಲ್ಲಿ ಅಲ್ಲಿ ಶ್ಲೋಕನೇ ಆಚಾರ ಇಟ್ಟುಬಿಡ್ತಾರೆ ಅಲ್ಲಿ ಶ್ಲೋಕ ಆಚಾರ ಇರ್ತಾರೆ ಒಳ್ಳೆ ಮದುವೆಯಾಗಿದೆ ಒಳ್ಳೆ ರೀತಿಯ ಸಂಸಾರ ಮಾಡ್ತಿದ್ದಾನೆ ಮಕ್ಕಳಿದ್ದಾರೆ ಯಾವ ಯೋಚನೆ ಇಲ್ಲ ಸುಖವಾಗಿ ದಾನ ಧರ್ಮ ಮಾಡಿಕೊಂಡಿದ್ದಾನೆ ಅವನ ಜೀವನವನ್ನು ಕಂಡು ಅಸೂಯೆ ಪಡೋ ಚಾನ್ಸಸ್ಸೇ ಇಲ್ಲ ಯಾಕೆಂದ್ರೆ ಯಾವುದಕ್ಕೂ ಧರ್ಮ ಮೀರಿಲ್ಲ ಅವನು ಧರ್ಮಕ್ಕೆ ಮೀರಿಲ್ಲ ಅದೇ ಏನಾದರೂ ಕ್ಲಬ್ಗೆ ಬೋದು ಇಟ್ಕೊಂಡ್ಬಿಟ್ಟಿದ್ರೆ ಎಲ್ಲ ಏನು ದರಿದ್ರು ಎಂಥ ಬುದ್ಧಿ ಅವನಿಗೆ ಇಷ್ಟೆಲ್ಲ ಇದೆ ಲೈಫ್ ಹಾಳು ಮಾಡ್ಕೋತಾ ಇದ್ದಾನೆ ಅದೇನೆ ಆದರೆ ಆ ಭೋಗ ಎಲ್ಲ ಔಟ್ ಆಫ್ ದಿ ಇದು ಲಾಗೆ ಸಂಬಂಧಪಟ್ಟಿದ್ದಲ್ಲ ಎಲ್ಲ ಇಲ್ಲೀಗಲ್ ಯಾವುದು ಏನು ಮಾಡ್ತಾನೆ ಅದಿಷ್ಟು ಶೋಚನೀಯ ಲೀಗಲಿ ಏನು ಮಾಡ್ತಾನೆ ಲೀಗಲಿ 1 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟ ಯಾರು ಏನು ಮಾಡೋಂಗಿಲ್ಲ ಲೀಗಲಿ ಅವನಿಗೆ ಅಲೋ ಅವನಿಗಿದೆ ಪ್ರಾವಿಷನ್ ಇದೆ ಅವನಿಗೆ ಅರ್ಹತೆ ಇದೆ ಅವನು ಕೊಟ್ಟ ಯೋಚನೆಯೇ ಇಲ್ಲ ಇಲ್ಲೀಗಲೇ 1 ರೂಪಾಯಿ ತೊಗೊಂಡ ಅದು ಅಫೆನ್ಸ್ ಅದು ಅವನು ಇಲ್ಲೀಗಲಿ 1 ರೂಪಾಯಿ ತೊಗೊಂಡ್ರೆ ಅಫೆನ್ಸ್ ಸರಿಯಾಗಿ ಚೆಕ್ ಬರೆದಿದ್ದಾನೆ 1 ಲಕ್ಷ ರೂಪಾಯಿ ಬರೆದಿದ್ದ ಕೊಟ್ಟ ಕ್ಯಾಶಿಯರ್ ಯಾರು ಬೈಯಾಗಿಲ್ಲ ಆದರೆ ಅದು ಬರೆದಿದ್ದು 10 ರೂಪಾಯಿ 100 ರೂಪಾಯಿ ಕೊಟ್ಟ ಅವನು ಸಸ್ಪೆಂಡ್ ಆಗ್ತಾನೆ 90 ರೂಪಾಯಿ ಇರಬಹುದು ರೂಪಾಯಿ ಮುಖ್ಯ ಅಲ್ಲ ಅವನ ಆಟಿಟ್ಯೂಡ್ ಸರಿ ಇಲ್ಲ ಅಂತ ಆಗಿಬಿಡ್ತದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಸತ್ಕಾಮನೆಗೆ ಎಂದೂ ವಿರೋಧ ಇಲ್ಲ ಇದು ಶಾಸ್ತ್ರದ ದೊಡ್ಡ ವೈಶಿಷ್ಟ್ಯ ಅದನ್ನು ಜಗನ್ನಾಥದಾಸರು ಹರಿಕಥಾಮೃತರದ ಮಾತನ್ನು ಹೇಳ್ತಾರೆ ಪತಿವ್ರತ ಸ್ತ್ರೀ ಇದ್ದಾಳೆ ಒಳ್ಳೆ ಸಂಸಾರ ಮಾಡಿಕೊಂಡಿದ್ದಾಳೆ ಬಹಳಷ್ಟು ಎಂಜಾಯ್ ಮಾಡ್ತಾಳೆ ಮಕ್ಕ ಅನೇಕ ಮಕ್ಕಳನ್ನು ಪಡಿತಾಳೆ. ಲೋಕದಲ್ಲಿ ಮುತ್ತೈದೆ ನಮಸ್ಕಾರ ಮಾಡ್ತಾರೆ ತಮಾಷೆ ಅಂತ ಕೇಳಿದೆ. ಮದುವೆಯಾಗಿದೆ, ಸಾಕಷ್ಟು ಆನಂದ ಪಟ್ಟಿದ್ದಾಳೆ, ಮಕ್ಕಳನ್ನು ಪಡೆದಿದ್ದಾಳೆ. ಅವಳು ಜನ ಕಾಲ್ಬಿಟ್ಟು ನಮಸ್ಕಾರ ಮಾಡಿ ಸುವಾಸಿನಿ ಅಂತ ಕರೀತಾರೆ. ಹೇಳುತ್ತಾರೆ, ಇಳಿಯವಳು ಪತಿವ್ರತೆ ಎಂದು ಕರೆಸುವಳು ಅಂತ ಹೇಳುತ್ತಾಳೆ. ಪತಿಯೊಡನೆ ಮನಬಂದ ತೆರದಲ್ಲಿ ರಮಿಸಿ ಮೋದಿಸಿ ಸುತರನ್ನು ಪಡೆದು ಇಳೆಯೊಳಗೆ ಪರಮ ಪತಿವ್ರತಾ ಶಿರೋಮಣಿ ಅನ್ಸ್ಕೊತಾ ಇದ್ದಾಳೆ. ಇನ್ನೊಬ್ಬಳು ಅವಳು ಮದುವೆಯಾಗಿಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ, ಆದ್ರೆ ಯಾವನ ಜೊತೆಗೂ ಇದ್ದಾಳೆ. ಛೇ, ಅವ್ಳು ನೋಡಿದ್ರೆ ಜನ ಅಸಹ್ಯ ಪಡ್ತಾರೆ. ಯಾಕೆ? ಅವಳು ಎಲ್ಲ ಔಟ್ ಆಫ್ ದಿ ವೇ ಇರೋದಲ್ಲ. ಆ ದೃಷ್ಟಾಂತ ಬಹಳ ಮುಖ್ಯ. ಜಗನ್ನಾಥಾಸರು ಕೊಟ್ಟ ದೃಷ್ಟಾಂತ ಸತ್ಕಾಮನೆ ಎಷ್ಟು ಲೋಕಕ್ಕೆ ಮನ್ನಣೆ ತಂದು ಕೊಡುತ್ತೆ ಎಂಬುದನ್ನು ಹೇಳುತ್ತಾರೆ. ಆದ್ದರಿಂದ ಕಾಮನೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಳ್ಳೆ ಕಾಮನೆ ಇರೋದು ಗುಣ, ಕೆಟ್ಟ ಕಾಮನೆ ಇರೋದು ದೋಷ. ಯಾವುದು ಕಾಮನೆ ಇಲ್ಲದೆ ಇರೋದು ಅಂದರೆ ಅವನು ಆಲ್ಮೋಸ್ಟ್ ಡೆಡ್ ಇದ್ದಾಗ ಲೆಕ್ಕ. ಡೆಡ್ ಪರ್ಸನ್ ಇದ್ದಾಗ ಏನು ಉಪಯೋಗ ಇಲ್ಲ. ನಮ್ಮ ಜನಗಳೇ ಕೆಲವರು ತಮಾಷೆ ಮಾಡ್ತಾರೆ, ಕಾಫಿ ಕುಡಿತೀರಾ ಇಲ್ಲ, ಹೋಟ್ಲಿಗೆ ಹೋಗ್ತೀರಾ ಇಲ್ಲ, ಬಿಸ್ಕೆಟ್ ಆಡ್ತೀರಾ ಇಲ್ಲ, ಕ್ಲಬ್ಗೆ ಹೋಗ್ತೀರಾ ಇಲ್ಲ, ಯಾಕ್ರಿ ಬದುಕಿದ್ದೀರಿ ಅಂತ ಕೇಳೋ ಜನ ಸಿಗ್ತಾರೆ. ಯಾಕೆ ಬದುಕಿದ್ದೀರಿ ಹಾಗಿದ್ರೆ? ಈ ಥರ ಜನ ಸಿಗ್ತಾರೆ. ಏಕಾದಶಿ ಮಾಡ್ತೀರಾ ಇಲ್ಲ, ಸಂಧ್ಯಾನೆ ಮಾಡ್ತೀರಾ ಇಲ್ಲ, ಪೂಜೆ ಮಾಡ್ತೀರಾ ಇಲ್ಲ, ಶಾಸ್ತ್ರ ಪಾಠ ಇಲ್ಲ, ಮತ್ತೆ ಯಾಕೆ ಬದುಕಿದ್ದೀರಿ? ಇದು ದೊಡ್ಡದು. ಅದನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ, ವಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದ ಬಾಹ್ಯರಿಗರಿಗೆ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ, ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಅದು ನಿಜವಾದ ಅರ್ಥದಲ್ಲಿ ಶೋಚನೀಯವಾದಂಥ ಪರಿಸ್ಥಿತಿ. ಇನ್ನು ಯೋಚನೆ ಮಾಡಿ ನಾವು ಯಾವ ದೃಷ್ಟಿಯಲ್ಲಿ ಫಲವಿದು ಬಾಳದುದಕ್ಕೆ, ಶೋಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ, ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಜೀವನದ ಫಲ ಏನು ಅಂತ ಹೇಳುತ್ತಾರೆ, ಇದು ಬಹಳ ಆಶ್ಚರ್ಯ. ಗೃಹಕರ್ಮ ವ್ಯಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದೆಂದು ಅಹರ್ಹರ್ಮನದಿ ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಯಾತ್ರೆ ಮಾಡ್ತಾನೆ, ದೊಡ್ಡ ಜೀವನದ ಫಲ ಹೇಗೆ ಮಾಡ್ತಾನೆ? LTC ಬಂತು ಅಂತ ಯಾವ ಕ್ಲಬ್ನಲ್ಲಿ ತಿತ್ತಿಗೆ ಹೋಗೋದಿಲ್ಲ. ಒಳ್ಳೆಯ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವುದು ಬಾಳದುದಕ್ಕೆ. ನೋಡಿ, ಯಾವುದು ನಿಷಿದ್ಧವಾದಿಲ್ಲ ಅದರೊಳಗೆ. ಅಂಥ ಜೀವನ ಸಾರ್ಥಕವಾದ ಜೀವನ. ಇದನ್ನೆಲ್ಲ ಕೇಳಿಕೊಂಡಾಗ ಒಂದು ಹಂತ ಮುಗಿತಲಿ ಭೀಮಸೇನ ಭಲೆ ಅಂತ ಕೃಷ್ಣ ಹೊರಡ್ತಾನೆ. ಧರ್ಮರಾಜ ತಾನು ಹೇಳ್ತಾನೆ, ನೀವೆಲ್ಲರನ್ನು ಕೇಳಿ ಆಯಿತು, ನೀವೆಲ್ಲ ಹೇಳಿದ್ದೀರಿ, ಭಾರಿ ಸಂತೋಷ ಆಯಿತು, ನಾನು ಹೇಳಿಬಿಡ್ತೇನೆ ಕೇಳಿ ಅಂತ ಹೇಳ್ತಾನೆ. ಕೇಳಬೇಕಾದ್ರೆ ಬುದ್ಧಿವಂತಿಕೆ ಮಾಡಿರ್ತಾನೆ ಧರ್ಮರಾಜ. ಕೇಳಿದ್ದು ಹೆಸರಿಗೆ ನಾಲ್ಕು ಪುರುಷಾರ್ಥದಲ್ಲಿ ಯಾವುದೋ ಅಂತ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ ಬಾಯ್ಬಿಟ್ಟು ಕೇಳಿದ್ದು ಮೂರರಲ್ಲಿ ಯಾವುದು ಶ್ರೇಷ್ಠ? ಧರ್ಮ ಅರ್ಥ ಕಾಮ ಮೂರರಲ್ಲಿ ಯಾವುದು ಶ್ರೇಷ್ಠ? ಅದೇ ಭೀಮಸೇನ ಕಾಮ ಅಂತ ಹೇಳಿದ್ದು ಎಲ್ಲ ಮುಗಿದೋಯ್ತು. ಧರ್ಮರಾಜ ಹೇಳ್ತಾನೆ, ನನ್ನ ಪ್ರಕಾರ ಮೋಕ್ಷ ಶ್ರೇಷ್ಠ ಅಂತ ಹೇಳಿದ್ದು. ಮೋಕ್ಷ ಶ್ರೇಷ್ಠ, ಧರ್ಮರಾಜನ ವಾದ ಅದು, ಭೀಮಸೇನ ಅರ್ಜುನ ವಾದ ಇದು. ಆದರೆ ಯಾರು ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ ಅಂತ, ಭೀಮಸೇನಂದ್ರೆ ಆರ್ಗ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಲ್ಲ ಹೇಳಬಾರ್ದಣ್ಣ, ಕಾಮನೆ ಶ್ರೇಷ್ಠ ಅಂತ ಹೇಳೋಕೆ ಹೋಗಲಿಲ್ಲ ಭೀಮಸೇನ. ಅರ್ಜುನ ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ. ಆಚಾರ್ಯ ಒಂದು ಮಾತನ್ನು ಹೇಳುತ್ತಾರಾಗ, ಯಾತಕ್ಕೆ ಅಂದರೆ ಎಲ್ಲರೂ ಕೊಟ್ಟ ಉತ್ತರ ಒಂದೇ ಆಗಿದೆ, ಒಟ್ಟಿನ ಮೇಲೆ ಯಾರು ಡಿಫರೆನ್ಸೇ ಇಲ್ಲ. ನಾಲ್ಕು ಪುರುಷಾರ್ಥಗಳೇ, ಎಲ್ಲದಕ್ಕೂ ಮೋಕ್ಷನೇ ಗುರಿ. ಅಲ್ಲಿ ಯಾ ಜ್ಞಾನಕಯೋಗ ಕರ್ಮಯೋಗ ದೊಡ್ಡದು ಯಾವುದು ಅಂತ ಕೇಳಿದರೆ, ಹಾಗೂ ಹಾಗೆ ಜ್ಞಾನ ಪ್ರಧಾನ ಯೋಗ ಜ್ಞಾನಯೋಗ, ಕರ್ಮ ಪ್ರಧಾನ ಯೋಗ ಕರ್ಮಯೋಗ, ಎಲ್ಲದರಲ್ಲೂ ಜ್ಞಾನ ಇದೆ ಕರ್ಮ ಇದೆ, ವ್ಯತ್ಯಾಸ ಇಲ್ಲ. ಆದ್ದರಿಂದ ನಿರಾಕರಣೆ ಮಾಡಲಿಕ್ಕೆ ಹೋಗಲಿಲ್ಲ. ಭೀಮಸೇನ ಧರ್ಮರಾಜನ ಮಾತ್ರ ಖಂಡನೆ ಮಾಡಲಿಲ್ಲ. ಸಂಯುಕ್ತೇರ ಪ್ರತಿಪತ್ವಾತ್ ನಿರಾಚಕ್ರೇ ನಮಾರುತಿ. ಇದು ಆಚಾರ್ಯ ನಿರ್ಣಯದ ಮಾತಿ. ಯಾತಕ್ಕೆ ಅಂದರೆ ಅವ್ರ ಮಾತಿನ ಮೇಲ್ನೋಟಕ್ಕೆ ವಿರೋಧ ಕಂಡರೂ ಕೂಡ ಒಳಗೆ ವಿರೋಧ ಇಲ್ಲ, ಅದು ಖಂಡನೆ ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮಲ್ಲಿರ್ತಾರೆ ಒಂಥರ ಜಗಳ, ಜಗಳ ಮಾಡಲಿಕ್ಕೆ ಜಗಳ ಮಾಡೋದು, ಸುಮ್ಮನೆ ಇರೋದು, ಏನಾದರೂ ಮಾತಾಡಬೇಕಲ್ಲ, ಏನು ಹೇಳಿದ್ರು ಕೂಡ 4-4-16 ಅಂದ್ರೂ ತಪ್ಪೇ, ಯಾಕಂದ್ರೆ ಗಲಾಟೆ ಮಾಡಬೇಕಲ್ಲ. ಈಗ ಅಂಥ ಜನ ಇರ್ತಾನೆ ನಮ್ಮಲ್ಲಿ. ಅದೊಂದು ಭಾಳ ಕೆಟ್ಟ ಪದ್ಧತಿ. ಒಂದು ವಾದ ಮಾಡಬೇಕಾದ್ರೆ ಉದ್ದೇಶ ಇಷ್ಟೇ, ಅವ್ರು ಏನು ಹೇಳಿದ್ರು ಅಲ್ಲ ಅಂಬೋದು ಅಷ್ಟೇ. ಈ ರೀತಿ ವಾದ ಮಾಡಬಾರದು ಅಂತ ಆಚಾರ್ಯ ಹೇಳ್ತಾರೆ. ವಾದದ ಉದ್ದೇಶ ಏನು ಅಂದರೆ, ತತ್ವ ನಿರ್ಣಯ ಉದ್ದೇಶ್ಯ ಕೇವಲ ಗುರು ಶಿಷ್ಯ ಯೋಹು. ತತ್ವ ಮುಖ್ಯ ನಮಗೆ, ತತ್ವ ಮುಖ್ಯ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಸೆಕೆಂಡರಿ. ತತ್ವಕ್ಕೆ ಗೆಲುವಾಗಬೇಕು, ಸತ್ಯಕ್ಕೆ ಜಯ ಆಗಬೇಕು. ಸತ್ಯದ ವಿಚಾರವನ್ನು ಯಾರು ಹೇಳಿದರೂ ಕೇಳಬೇಕು. ಮನುಸ್ಮೃತಿಯನ್ನು ಹೇಳುತ್ತಾರೆ, ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ಮಾತನ್ನು ಚಿಕ್ಕ ಮಗು ಹೇಳಿದ್ರು ಕೇಳಬೇಕು, ಒಂದು ಗಿಳಿ ಹೇಳಿದರೂ ಕೇಳಬೇಕು. ನಮಗೆ ಸತ್ಯ ಮುಖ್ಯನೇ ಹೊರತು ಪ್ರತಿಷ್ಠೆ ಮುಖ್ಯ ಅಲ್ಲ. ಇದನ್ನು ಭೀಮಸೇನದವರು ತೋರಿಸಿಕೊಡುತ್ತಾರೆ. ಇವತ್ತು ಪಾಂಡಿತ್ಯದ ಡೇಂಜರ್ ಅಂದರೆ ವಾದ ಮಾಡೋ ಪ್ರವೃತ್ತಿ ಬಂದ್ಬಿಡು. ಏನು ಹೇಳಿದರೂ ಅಲ್ಲ, ಯಾರೋ ಕೆಲವರು ಹೇಳೋಕ್ಕೆ ಹೋಗ್ತಾರೆ, ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ. ಯಾವುದೋ ಒಂದು ವಿಷಯ ಬರುತ್ತೆ ಅಂತ ಇಂಥ ಪ್ರಶ್ನೆ ಪ್ರಶ್ನೆ ಬೇಕಾದ್ರೆ ಬಂದೇ ಬರುತ್ತೆ. ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ. ಅವರೇನು ಹೇಳಿದ್ರು ಕೇಳ್ತಾನೆ, ಅವ್ರು ಹೀಗೆ ಹೇಳಿದ್ರೆ ಹಾಗಿದ್ರೆ ಹಾಗಲ್ಲ ಹೀಗೆ ಅಂತ ಹೇಳ್ಬಿಡ್ತಾರೆ ಇಮಿಡಿಯೇಟ್ಲಿ. ಕೆಲವರಂತೂ ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ, ಏಕಾದಶಿ ಎಂದು ಹಾಕೋಣ, ಆ ಮಾಡ್ತಾರೆ ಎಂದು ಹಾಕಿದ್ದಾರೆ, ಬೇರೆದೇ ಸಾಕಾಗಿದ್ರು, ಈ ಟೈಪು ಯಾಕೆಂದ್ರೆ ಒಟ್ಟಿಗೆ ಬೇರೆ ಆಗಬೇಕಷ್ಟೇ. ಅದು ಈ ಥರ ವಿಚಾರ ಮಾಡಿದ್ರೆ ಭಾರಿ ಡೇಂಜರಸ್. ಮನುಷ್ಯನಿಗೆ ಸತ್ಯದ ಬಗ್ಗೆ ಯೋಚನೆ ಇಲ್ಲದೇನೆ ಪ್ರತಿಷ್ಠೆ ಬಗ್ಗೆ ಯೋಚನೆ ಬಂದರೆ ಕಷ್ಟ ಆಗ್ತದೆ. ನಮ್ಮಲ್ಲಿ ಏನು ಇರೋದೆಲ್ಲ ಪ್ರತಿಷ್ಠೆ ಮಾಡಲಿಕ್ಕೆ ಹೋಗ್ತೇವೆ. ನಿಜವಾಗಲೂ ಭೀಮಸೇನ ಪ್ರತಿಷ್ಠೆ ಮಾಡಿದರೆ ನಂಬರ್ ಒನ್ ಇನ್ ದಿ ವರ್ಲ್ಡ್, ಜೀವೋತ್ತಮ. ಪ್ರತಿಷ್ಠೆ ಮಾಡಕ್ಕೆ ಹೋಗಲಿಲ್ಲ, ಸತ್ಯಕ್ಕೆ ಅನುಕೂಲವಾಯಿತಾ ಪ್ರತಿಷ್ಠೆ ಮಾಡಬೇಕಾಗಿಲ್ಲ. ಇದು ದೊಡ್ಡವರ ಮಾತಿನಿಂದ ಏನು ಕಲ್ತ್ಕೋಬೇಕು ಗೊತ್ತಾಗುತ್ತೆ. ಮತ್ತು ಎಷ್ಟೋ ಸಭೆಗಳಲ್ಲಿ ವಾದ ಯಾತಕ್ಕೆ ತೀರ್ಮಾನ ಆಗೋದಿಲ್ಲ ಅಂದರೆ ನಾವು ಸಣ್ಣವರು ತನಿಸ್ಕೋಬಾರ್ದು ಅಂತ ಮಾತಾಡಲಿಕ್ಕೆ ಹೋಗೋದ್ರಿಂದ ಮಾತಿ ಮಾತು ಬೆಳೆದು ಏನೇನೋ ಆಗಿಬಿಡುತ್ತೆ. ಕೊನೆ ಸರಿಯಾದ ಮಾತು ಹೇಳಿ ಸ್ಟಾಪ್ ಆದರೆ 90% ಸಮಸ್ಯೆ ಅಲ್ಲೇ ಪರಿಹಾರ ಆಗಿಬಿಡುತ್ತದೆ. ಭೀಮಸೇನ ದೇವರು ಹೇಳಿಕೊಟ್ಟ ದೊಡ್ಡ ಸಂದೇಶ ಇದು. ಗಲಾಟೆ ಅಂತ ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ. ತತ್ವದ ವಿಚಾರ ಬಂದಾಗ ಅವಶ್ಯ ಗಲಾಟೆ ಮಾಡಿ, ಅದರಲ್ಲಿ ಸರಿ ಇದ್ದಾಗ ನಿಷ್ಕಾರಣವಾದ ಗಲಾಟೆ ಬೇಕಿಲ್ಲ. ಇದು ಭೀಮಸೇನ ಹೇಳಿದ ಮಾತು. ಧರ್ಮರಾಜನಿಗೂ ಭಾರಿ ಖುಷಿಯಾಯಿತು. ಅಲ್ಲಿಗೆ ಆ ವಿಷಯ ಮುಗಿದೋಯಿತು. ಆಮೇಲೆ ಭೀಷ್ಮರಿಗೆ ಕೃಷ್ಣ ಕೇಳಿದ, ಭೀಷ್ಮರೇ ಇನ್ನು ಆಯಿತು. ಅವರು ಹೇಳಿದ, ಕೃಷ್ಣ ನಾನು ಧರ್ಮರಾಜ ಕೇಳಿದ್ದು ಆಯಿತು, ನಾನು ಹೇಳಿದ್ದು ಆಯಿತು, ಎಲ್ಲ ನನ್ನ ಸಮಾಧಾನವಾಗಿದೆ. ನಾನಿನ್ನು ಹೋಗ್ತೇನೆ ಅಂತ ಹೇಳಿದಂತೆ. ನಾನಿನ್ನು ಹೋಗ್ತೇನೆ, ಇಚ್ಛಾಮರಣಿಗಳು, ನಾನು ದೇಹ ಬಿಡ್ತೇನೆ. ನಾಳೆ ಅಷ್ಟಮಿ ಅಂತ ಹೇಳ್ತಾರೆ. ಇವತ್ತು ನಾಳೆ ನಾಳೆ ದ್ವಾದಶಿ ನಮಗೆ, ಅವ್ರು ಹೇಳೋದು ನಾಳೆ ಅಷ್ಟಮಿ ಅಂತ ಹೇಳ್ತಾರೆ. ಸಪ್ತಮಿ ಮಾಘಶುದ್ಧ ಸಪ್ತಮಿ ಹೇಳ್ತಾ ಇದ್ದಾರೆ. ಕೃಷ್ಣ ನಾಳೆ ಹೊರಡ್ತಾ ಇದ್ದೇನೆ ನಾನು. ಆಶ್ಚರ್ಯ, ಅಷ್ಟಮ ಗರ್ಭ ಅವರು, ಗಂಗೆ 8ನೇ ಗರ್ಭ, ಅಷ್ಟಮಿನೇ ಹೋಗ್ತಾ ಇದ್ದಾರೆ. ಅದು ಬಹಳ ವಿಷಯ. ಅಷ್ಟಮಿನೇ ಹೋಗ್ತಾ ಇದ್ದೇನೆ ನಾನೀಗ. ಉತ್ತರಾಯಣ ಬಂದಿದೆ ಈಗ, ಅದು ಬೇರೆ. ಉತ್ತರಾಯಣ ಬಂದಿದೆ, ಹೋಗ್ತಾ ಇದ್ದೇನೆ. ಹೇಳ್ತಿರೋದು ಯಾರು ಮುಂದೆ? ಕೃಷ್ಣನ ಮುಂದೆ. ಆತ ಯಾರು? ಅಷ್ಟಮಿ ಹುಟ್ಟಿದವನು ಜೊತೆಗೆ. ಕೃಷ್ಣ ಅಷ್ಟಮಿ ಹುಟ್ಟಿದವನು. ಅಷ್ಟಮಿ ಇವರು ಹೋಗ್ತಾರೆ, ಅಷ್ಟಮಿ ಹುಟ್ಟಿದವರ ಮುಂದೆ ಅಷ್ಟಮಿ ದಿವಸ ಇವರು ಹೋಗ್ತಾ ಇದ್ದಾರೆ. ಪುಣ್ಯಾತ್ಮರು ಅಂದರೆ ಭೀಷ್ಮರ ಪಾಲಿಗೆ ಅವರ ಅಷ್ಟಮಿ ಅಷ್ಟಮಿ ಆಗೋದಿಲ್ಲ, ಅವಳು ಗೋಕುಲಾಷ್ಟಮಿ ಮಾಡಿಕೊಂಡು ಮಾಡ್ಕೋತಾರೆ ಪುಣ್ಯಾತ್ಮರು. ಗೋಪಾಲಕೃಷ್ಣ ಎದುರಿಗಿದ್ದರಿಂದ ಅವರ ಜೀವನ ಸಾರ್ಥಕ. ಆ ಕೃಷ್ಣ ಹೇಳಿದಂತೆ, ನಾಳೆ ಬರ್ತೇನೆ ಭೀಷ್ಮರೇ ಅಂತ ಹೇಳಿದಂತೆ. ಅಂತ್ಯಕಾಲಕ್ಕೆ ಭಗವಂತ ಬರ್ತಾನೆ, ಮಕ್ಕಳು ಬರೋ ಗ್ಯಾರಂಟಿ ಇಲ್ಲ. ನಾನು ಬರ್ತೇನೆ ನಾಳೆ ನಿಮ್ಮ ಹತ್ರ ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರನ್ನ ಕರ್ಕೊಂಡು ಹೊರಡ್ತಾನೆ. ಭೀಷ್ಮರು ಯೋಚನೆ ಮಾಡ್ತಿದ್ದಾರೆ, ನಾಳೆ ಹೊರಡ್ತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ ಕೃಷ್ಣ ಹೊರಟು ಮರು ದಿವಸ ಬೆಳಿಗ್ಗೆ ಬಂದಂತ ಕೃಷ್ಣ ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಅದಕ್ಕೆ ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ನಾ ಯಾರನ್ನು ನಂಬಿಕೊಂಡು ಏನೇನೋ ಮಾಡಿ ಹಾಳಾಗಿ ಬಿಡ್ತಾನೆ ಮನುಷ್ಯ. ನಂಬಿದ್ರೆ ದೇವರನ್ನು ನಂಬಬೇಕು. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಮರು ದಿವಸ ಬೆಳಿಗ್ಗೆ ಅಲ್ಲಿ ಬರ್ತಾ ಇದ್ದಾನೆ. ಭೀಷ್ಮರು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಕೃಷ್ಣ ಒಂದು ಪಕ್ಕದಲ್ಲಿ ಕೂತನಂತೆ. ಭೀಷ್ಮರು ಹೇಗಿದ್ದೀರಿ ಈಗ? ಕೃಷ್ಣ ನನಗೆ ತುಂಬ ನೆಮ್ಮದಿ ಇದೆ, ಮನಸ್ಸಿಗೆ ಆನಂದವಾಗಿದ್ದೇನೆ ಅಂತ ಹೇಳ್ತಾರೆ. ಮುಳುಚುಚ್ಚರ ಮನುಷ್ಯ ಒದ್ದಾಡ್ತಾನೆ, ಮೈಯೆಲ್ಲ ರಂಧ್ರ ಮಯಾವರಿ, ಪಾಪ ಮೈಯೆಲ್ಲ ಬಾಣ ಚಿಚ್ಕೊಂಡ್ಬಿಟ್ಟಿದೆ. ನನಗೆ ಮೈವರಿ ಎಚ್ಚರವೇ ಇಲ್ಲ, ಆನಂದವಾಗಿದ್ದೇನೆ ಕೃಷ್ಣ. ಆ ಕೃಷ್ಣ ಹೇಳ್ತಾನೆ, ಭೀಷ್ಮರೇ ಧೈರ್ಯವಾಗಿ ಹೋಗಿ ಬನ್ನಿ, ಏನು ಯೋಚನೆ ಮಾಡಬೇಕಾದ ಕಾರಣ ಇಲ್ಲ, ನೀವು ಜೀವನ ಸಾರ್ಥಕವಾಗಿದೆ ಅಂತ ಹೇಳ್ತಾನೆ. ಸಂಬಂಧಪಟ್ಟವ್ರು ಹೇಳಿಬಿಟ್ಟು ಇಂಟರ್ವ್ಯೂ ಚೆನ್ನಾಗಾಗಿದೆ ಅಂತ ಚೇರ್ಮನ್ನೇ ಹೇಳಿಬಿಟ್ರೆ ಯೋಚನೆ ಇಲ್ಲ. ಯಾರೋ ಹೇಳಿದ್ರೆ ಡೇಂಜರ್, ಚೇರ್ಮನ್ ಸೆಲೆಕ್ಷನ್ ಗ್ಯಾರಂಟಿ ಅಂತ ಅರ್ಥ. ಮೋಕ್ಷ ಕೊಡ ಭಗವಂತ ಹೇಳ್ತಾರೆ, ನೀವು ಜೀವನ ಸಾರ್ಥಕವಾಗಿದೆ ಭೀಷ್ಮರೇ, ಏನು ಯೋಚನೆ ಮಾಡಬೇಡಿ. ಕೃಷ್ಣ ನಾನು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸು ಎಂದು ಭೀಷ್ಮರು ಕೇಳ್ತಾರೆ. ಕೃಷ್ಣ ನೋಡಿ, ಕೃಷ್ಣನ ವಯಸ್ಸು 70 ಆಗ, ಕೃಷ್ಣನಿಗೆ 70, ಇವ್ರು ನೋಡಿ 800. ಆದ್ರೆ ಕೃಷ್ಣ ಯಾರು ಅಂತ ಗೊತ್ತಿದೆ ಅವರಿಗೆ. ಆದ್ದರಿಂದನೇ ಕೃಷ್ಣ ನನ್ನನ್ನು ಕ್ಷಮಿಸು, ನಿನ್ನ ಧ್ಯಾನ ಮಾಡಿ ಸಾಯಿದೆ ನನ್ನ ಪುಣ್ಯ. ನೀನು ಎದುರಿಗಿದ್ದೀಯಲ್ಲ, ಎಷ್ಟು ಭಾಗ್ಯ. ಕೃಷ್ಣ ಸುಮ್ಸುಮ್ಮನೆ ಭಾಗ್ಯ ಕೊಡ್ತಾ ಇಲ್ಲ ಅವರಿಗೆ, ಅಗ್ರ ಪೂಜೆ ಮಾಡಿ ಅಂತ ಹೇಳಿದವರು. ಅದಕ್ಕೆ ಭಗವಂತ ತಾನು ಅಂತ್ಯಕಾಲದ ಎದುರು ಕುತ್ಕೊಂಡು ಮಾತಾಡಿಸ್ತಾ ಇದ್ದ. ಅಗ್ರ ಪೂಜೆ ದಾಸ್ಯಾಗದ ಸಭಾಮಂಟಪದಲ್ಲಿ ಕೃಷ್ಣನಿಗೆ ಮಾಡುವಂಥ ಭೀಷ್ಮರು ಹೇಳಿದರಲ್ಲ, ಅದರ ಫಲ ಇವತ್ತು ಅಂತ್ಯಕಾಲಕ್ಕೆ ಕಾಣ್ತಾ ಇದ್ದಾನೆ. ಮಾಡಿಸಿದ್ದು ಅಗ್ರ ಪೂಜೆ, ಅಂತ್ಯಕಾಲಕ್ಕೆ ಭಗವಂತ ಪಕ್ಕದಲ್ಲಿ ಕೂತಿದ್ದಾನೆ. ನಾವು ಪ್ರತಿನಿತ್ಯ ದೇವ್ರ ಪೂಜೆ ಮಾಡಿದರೆ ಅಂತ್ಯಕಾಲಕ್ಕೆ ಭಗವಂತ ನಾಮಸ್ಮರಣೆಯಾದರೂ ಬರ್ತದೆ ಅಂತ ಹೇಳಿದ್ದಾನೆ. ಭಗವಂತ ಪಕ್ಕಕ್ಕೆ ಕೂಡಷ್ಟು ಯೋಗ್ಯತೆ ನಮಗಿಲ್ಲ, ಆದರೆ ದೇವರ ಸ್ಮರಣೆಯಾದರೂ ಮಾಡಬೇಕಲ್ಲ. ಶರಣು ಹೊಕ್ಕೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಅಗ್ರ ಪೂಜೆಯ ಫಲ ಅದು, ಪ್ರತಿನಿತ್ಯ ದೇವ ಪೂಜೆಯ ಫಲ ಇದು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೇ ಅಂತ ಹೇಳೋ ಹಾಗೆ ಪರಮಾತ್ಮ ಆಶ್ವಾಸನೆ ಕೊಟ್ಟ. ಆ ಹೇಳ್ತಾರೆ ಧೃತರಾಷ್ಟ್ರನ ಕರೆ, ಧೃತರಾಷ್ಟ್ರ ಬಾಡೆ ತಪ್ಪು ಮಾಡಿದ್ದಿ, ಇನ್ನು ಸರಿಯಾಗಿ ಬದುಕು, ಪಾಂಡವರ ಜೀವನ ಸಾರ್ಥಕ, ನಿನ್ನ ಮಕ್ಕಳ ಬಗ್ಗೆ ಕೊರಗಬೇಡ ಅಂತ ಹೇಳಿ ಸಮಾಧಾನ ಹೇಳ್ತಾರೆ. ಆ ಕಾಲ ಬರ್ತಾ ಇದೆ ಈ ಕಲಿಯುಗದಲ್ಲಿ. ಈ ರೀತಿ ಹೇಳಿ ವೃಂದಾವನ ಪ್ರವೇಶ ಮಾಡಿದವರು ವಾದಿರಾಜರು ರಾಯರಂಥವ್ರು ಇದ್ದಾರೆ. ಅಲ್ಲಿ ಕೃಷ್ಣನ ಎದುರು ಭೀಷ್ಮರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಇಚ್ಛಾ ಮರಣಿಗಳು, ಇವರು ಕೂಡ ಸ್ವಚ್ಛಂದ ಮೃತ್ಯುಗಳು. ಆ ಕಾಲಕ್ಕೆ ಧ್ಯಾನ ಮಾಡ್ತಾ ಮಾಡ್ತಾ ಕೂತಗೊಂದು ಮಾತು ಹೇಳ್ತಾರೆ, ನಾನು ದೇಹ ಬಿಟ್ಟ ಮೇಲೆ ಧರ್ಮರಾಜ ನನ್ನನ್ನು ದಹನ ಮಾಡ್ತೀಯಲ್ಲ, ಸಂಸ್ಕಾರ ಮಾಡ್ತೀಯಲ್ಲ, ನನ್ನ ದೇಹಕ್ಕೆ ಬಾಣಗಳು ಚುಚ್ಚಿಕೊಂಡಿವೆಯಲ್ಲ, ಅವುಗಳ ಸಮೇತ ದಹನ ಮಾಡಬೇಕು ಅಂತ ಹೇಳಿದರೆ ಬಾಣಗಳ ಸಮೇತ ದಹನ ಮಾಡಬೇಕು. ಅದು ಅಷ್ಟು ಪ್ರೀತಿ ಅವರಿಗೆ. ಕ್ಷತ್ರಿಯರಿಗೆ ಶಸ್ತ್ರ ಅಂದರೆ ಪಂಚಪ್ರಾಣ, ಆ ಶಸ್ತ್ರದ ಸಮೇತ ದಹನ ಆಗಬೇಕು ನಂದು ಅಂತ ಕೇಳಿದಾಗ ಧರ್ಮರಾಜ ಒಪ್ಕೋತಾನೆ. ಅದಕ್ಕೆ ಭೀಷ್ಮರು ತಮ್ಮ ಲಯ ಚಿಂತನೆ ಪ್ರಾರಂಭ ಮಾಡ್ತಾರೆ. ದೇಹ ಬಿಡಬೇಕಾದ್ರೆ ದೊಡ್ಡ ಪ್ರೋಸೆಸ್ ಇವತ್ತು ಯಾರು ಹತ್ಕೋತಾ ಬಿಡ್ತಾರೆ ಅವ್ರು ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ದೇಹ ಬಿಡೋದಂದ್ರೆ ಭೋಗ್ತಾರ ಕಾರನ್ನು ಸ್ಟಾಪ್ ಮಾಡಬೇಕಲ್ಲ ಆ ಟೈಪ್, ಕಾ ಬಸ್ ಸ್ಟಾಪ್ ಮಾಡಬೇಕು, ಕಾರ್ ಸ್ಟಾಪ್ ಮಾಡಿ ಸಡನ್ನ ಬೇಕು ಅಂತೇಳಿ ಪಾರ್ಟಿ ಹೊಡೆದೋಗಿ ಬಿಡ್ತಾರೆ. ಸ್ಲೋಲಿ ಅದನ್ನು ಹೇಗೆ ನಿಲ್ ಮಾಡ್ತಾನಲ್ಲ, ಲಯ ಚಿಂತನೆ ಅಂತ ಸ್ಲೋಲಿ ಬ್ರೇಕ್ ಹಾಕಿ ನಿಲ್ಲಿಸೋ ಹಾಗೆ ನಿಧಾನವಾಗಿ ಪ್ರಾಣವಾಯು ಹೋಗಬೇಕು ಮೇಲಕ್ಕೆ. ಕಾಲ ಬೆರಳಿಂದ ಶುರು ಮಾಡಿರೋದ ಪಾದ ಪ್ರಾಣವಾಯು ತಗೊಳ್ಳೋದಕ್ಕೋಸ್ಕರ. ಎಲ್ಲಿ ಪ್ರಾಣವಾಯು ಇರೋದಿಲ್ಲ ಅದು ಡೆಡ್, ಅದು ಗ್ಯಾಂಗ್ರೇನ್ ಆಗಿರೋದು. ಅಷ್ಟೊತ್ತಿ ಕಟ್ ಮಾಡಿಬಿಡ್ಬೇಕಾದ್ರೆ ದಹನ ಮಾಡಬೇಕು ಇಲ್ಲ ಅದು ಕಟ್ ಮಾಡಬೇಕು. ಒಂದೊಂದೇ ಪ್ರಾಣ ಹೊರಗೆ ತಗೋತಾ ಬಂದಿರುತ್ತೆ ಮೇಲಕ್ಕೆ, ಅವರು ನಿಧಾನ ಉಸಿರಿನ ಮೇಲಕ್ಕೆ ಊರ್ಧ್ವಮುಖ ಊರ್ಧ್ವಶ್ವಾಸ ಅಂತ ಕರೀತಾರೆ. ನಮ್ಮಲ್ಲಿ ಹೇಳೋದುಂಟು ಆದರೆ ಶ್ವಾಸ ಹತ್ತಿದೆ, ಶ್ವಾಸ ಸಾಯದ ಸಿಗ್ನಲ್ ಅದು ಒಂದು ಶ್ವಾಸ ಸಿಗ್ಲಿದ್ರೆ ಪ್ಲೇನ್ ಟೇಕ್ ಆಫ್ ಆಗಬೇಕಾದ್ರೆ ಸೌಂಡ್ ಶುರುವಾಗುತ್ತಲ್ಲ ಆ ಟೈಪ್, ಇನ್ನೇನು ಹೊರಟು ಬಿಡುತ್ತೆ ಅಂತ ಅರ್ಥ. ಪ್ಲಾನ್ ಆಗಲಿ ಉಸಿರು ಏದು ಉಸಿರು ಬಿಡ್ತಾ ಇರ್ತಾನಾಗಲೇ ಅದು ವಾಪಸ್ ಬರೋದಿಲ್ಲ. ಹೌದು ಹಾ ಅಂತ ಅರ್ಥ, ನಿಧಾನ ಮಾಡ್ಕೋತಾ ಮಾಡ್ಕೋತಾ ಸ್ಟಾಪ್ ಆಗಿಬಿಡುತ್ತೆ ಕೊನೆ. ಆ ಥರ ಸ್ಲೋಲಿ ಪ್ರೋಸೆಸ್ ಅದು ಒಂದು. ಭೀಷ್ಮರು ಅವರು ದೊಡ್ಡ ಯೋಗಿಗಳಾದ್ದರಿಂದ ಏದುಸಿರು ಬಿಡ್ತಾ ಇಲ್ಲ, ಉಸಿರು ಮೇಲಕ್ಕೆ ಹೋಗ್ತಾ ಇದೆ, ಊರ್ಧ್ವ ಪ್ರಾಣರು ಅಂತ ಕರೀತಾರೆ. ಮೇಲಕ್ಕೆ ಪ್ರಾಣ ಹೋಗ್ತಾ ಇದೆ, ಹಾಗೇನೆ ಹೇಗೆ ಹೇಗೆ ಪ್ರಾಣ ಬಿಟ್ಕೋತಾ ಮೇಲಕ್ಕೆ ಹೋಗ್ತಾ ಬಂತೋ ಹಾಗೆ ಹಾಗೆ ಅವರ ದೇಹಕ್ಕೆ ಬಾಣಗಳು ಚುಚ್ಚಿದ್ವಲ್ಲ ಅವೆಲ್ಲ ಡೀಲಿಂಕ್ ಆಗ್ತಾ ಬಂದ್ವಲ್ಲ, ಬಾಲಿಂದ ಹೊತ್ತಷ್ಟ ಹಾಗೆ ಬಿಚ್ಕೊಂಡ್ಬಿಟ್ಟಿರೋದು. ಹಾಗೆ ಒಂದೊಂದು ಬಿಚ್ಕೋತಾ ಬಾಣಗಳು ಬರ್ತಾ ಇದ್ವಂತೆ. ಕೊನೆಗೆ ಅವರು ಇದರವರಿಗೆ ತರ್ತಾರೆ, ಕಂಠಕ್ಕೆ ಬಂತು, ಕಂಠದಿಂದ ಮೂಗಿಗೆ ಬಂತು, ಮೂಗಿನಿಂದ ಹಣೆಗೆ ಬಂತು, ಎಲ್ಲ ಬಾಣಗಳು ಬಿಡ್ತಾ ಬಿಡ್ತಾ ಇವೆ. ಆಗ ಇನ್ನು ಮೇಲೆ ಇದಕ್ಕೆ ತರ್ತಾರಾಗಲೇ, ಸಾಯೋದಕ್ಕೆ ಎಂಥ ಪ್ರೋಸೆಸ್ ಇದೆ. ಭೂಮಧ್ಯ ಅಂತ ಕರೀತಾರೆ, ಭೂಮಧ್ಯದಿಂದ ಪ್ರಾಣವನ್ನು ತಂದು ಅವೆ ಶಿರೋಮಧ್ಯಕ್ಕೆ ಬರಬೇಕು, ಅದಕ್ಕೆ ಬ್ರಹ್ಮರಂಧ್ರ ಅಂತ ಕರೀತಾರೆ. ಎಲ್ಲರಿಗೂ ಇರುತ್ತೆ, ದಾರಿಗಳು ಓಪನ್ ಆಗುತ್ತೆ, ಉಳಿದವರು ಕ್ಲೋಸ್ ಆಗುತ್ತೆ ಅಷ್ಟೇ ಹೊರತು ಅಲ್ಲಿಂದ ಓಪನ್ ಆಗಬೇಕು. ಮೆತ್ತಗಿರುತ್ತೆ ಜಾಗ, ಅದನ್ನು ಒಡ್ಕೊಂಡು ಹೋಗಬೇಕು ಅವರು. ಅದು ಮೇನ್ ರೂಟ್, ಅದಕ್ಕೆ ಅಲ್ಲಿ ಹೋದರೆ ಸೀದಾ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಬರ್ತಾರೆ ಅವರು, ಅಲ್ಲಿಂದ ಮುಂದೆ ಹೋಗಬೇಕೀಗ ಅವರು. ಆ ಹೊತ್ತಿನಲ್ಲಿ ಏನಾಯಿತು ಅಂತ ಹೇಳ್ತಾರೆ, ಉಳಿದವರು ಯಾರಿಗೂ ಗೊತ್ತಾಗಲಿಲ್ಲ. ಭೀಷ್ಮಾದೀನಾಂ ತತ್ಕ್ಷಣೇ ಯುಕ್ತಭಾವ ಆಚಾರ್ಯರ ಮಾತು. ಅಲ್ಲಿಗೆ ಬರ್ತಿರ್ಲಿಕ್ಕೇನೆ ಭೀಷ್ಮರಿಗೆ ಅಲ್ಲಿವರೆಗೂ ನಾರಾಯಣ ಕೃಷ್ಣ ಅಂತ ಸ್ಮರಣೆ ಮಾಡ್ತಾನೆ ಇದ್ದಾರೆ. ಕೃಷ್ಣನ ಮುಖ ನೋಡ್ತಾರೆ, ಕೃಷ್ಣನ ಧ್ಯಾನ ಮಾಡ್ತಾರೆ, ಕೃಷ್ಣನ ಸ್ಮರಣೆ ಮಾಡ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಯಾವಾಗ ಅಲ್ಲಿ ಇವರು ಇನ್ನೇನು ಹೋಗಬೇಕು, ಲಾಸ್ಟ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅದು. ಆ ಕಾಲದಲ್ಲಿ ಭೀಷ್ಮರಿಗೆ ಏನಾಯ್ತಂತೆ, ವಿಷ್ಣು ಮಾಯ ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗ ಕ್ಷಣೋ ಯದಾ ವಿಷ್ಣು ಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿ. ಆಗ ಅವರ ಮನಸ್ಸು ಡೈವರ್ಟ್ ಆಗಿಬಿಡುತ್ತೆ. ಡೈವರ್ಟ್ ಆಗಿ ಕೃಷ್ಣನ್ ಧ್ಯಾನ ಮಾಡಲಿಲ್ಲ ಅವರು, ತಮ್ಮ ಮೂಲ ರೂಪ ಧ್ಯಾನ ಮಾಡಿದ್ರಂತೆ ವಸು ಅಂತೇಳಿ. ಸೀದಾ ವಸು ಲೋಕಕ್ಕೆ ಹೋಗಿಬಿಡ್ತಾರೆ. ಆ ಕ್ಷಣದಲ್ಲಿ ಯಾವ ಬುಲೆಟ್ಟು ಯಾವುದು ಜೆಟ್ಟು ಅಷ್ಟು ಫಾಸ್ಟ್ ಹೋಗೋದಿಲ್ಲ, ದೇಹ ಬಿಟ್ಟಾದ್ರೆ ಸರ್ರಂತ ಹೋಗಿಬಿಟ್ಟಿದೆ. ಸೀದಾ ತಮ್ಮ ಮೂಲ ರೂಪವಾದ ಜೀವನಾಮಕ ವಸುವಿನ ರೂಪ ಸೇರ್ಕೊಂಡ್ಬಿಡ್ತಾರೆ. ನಿಜವಾಗಲೂ ಅವರು ಕೃಷ್ಣಂದೇ ಆಗಲೂ ಧ್ಯಾನ ಮಾಡ್ತಿದ್ರೆ ವೈಕುಂಠಕ್ಕೆ ಹೋಗಿಬಿಡ್ತಿದ್ರು ಆಗಲೇ, ಇನ್ನು ಹೋಗಾಗಿಲ್ಲ, ಇನ್ನು ಟೈಮ್ ಇದೆ ಅವರಿಗೆ. ಅವರು ದೇವತೆಗಳಾದ್ದರಿಂದ ಈಗ ಹೋಗಾಗಿಲ್ಲ ಅವರು, ಇನ್ನು ಬಹಳ ದಿವಸ ಇರೋದ್ರಿಂದ ಆ ಥರ ಡೈವರ್ಟ್ ಮಾಡ್ತಾರೆ. ಬಟ್ ಅವರು ದುರ್ಗತಿಗೆ ಹೋಗಲಿಲ್ಲ, ಸದ್ಗತಿಗೆ ಹೋದರು. ಇದು ಒಂದು ಪದ್ಧತಿ. ಮಹಾಭಾರತ ಮೋಕ್ಷ ಧರ್ಮ ಪರ್ವದೊಳಗೆ ಸತ್ತ ಜೀವ ಯಾವ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಬೆದರಿಗೆ ಸಾಯ್ತಾರೆ, ಅವ್ರು ಯಾವ ಲೋಕಕ್ಕೆ ಹೋದ್ರು ಅಂತ ಹೇಳೋದು ಬರುತ್ತೆ. ಯಾಕೆ ಎಲ್ಲಿಂದ ಪ್ರಾಣ ಹೋಗುತ್ತೋ ಅದು ನೋಡ್ಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ಪ್ರಾಣ ಎಲ್ಲಿಂದ ಬಾಯಿಂದ ಹೋಗುತ್ತೋ, ಮೂಗಿಂದ ಹೋಗುತ್ತೋ, ಕಣ್ಣಿಂದ ಹೋಗುತ್ತೋ, ತಲೆಯಿಂದ ಹೋಗುತ್ತೋ, ಕಿವಿಯಿಂದ ಹೋಗುತ್ತೋ ಗೊತ್ತಿಲ್ಲ. ಆ ಎಲ್ಲೆಲ್ಲಿಂದ ಬರುತ್ತೋ ಆ ಅದು ರೂಟ್ ಹೋಗುತ್ತೆ. ನಾವು ಹೇಳ್ತೇವಲ್ಲ, ಈ ರೂಟಲ್ಲಿ ಹೋದ್ರೆ ಇಲ್ಲಿ ಹೋಗಿರು, ಮಡ್ರಾಸ್ ಇಲ್ಲಿ ಹೋಗಿದ್ರೆ ಮೈಸೂರಿಗೆ ಹೋಗ್ತಾನೆ ಅವನು, ಹೊಸೂರ್ ಮೇಲೆ ಹೋದ್ರೆ ಮೈಸೂರಿಗೆ ಹೋದ ಅಂತ ಹೇಳೋದಿಲ್ಲ. ಆ ಈ ಕಡೆ ಹೋಗಿದ್ದಾಗ ಹೊಸೂರ್ ಕಡೆ ಹೋಗ್ತಿದ್ದ ಕೃಷ್ಣಗಿರಿ ಆ ಕಡೆನೇ ಹೋಗ್ತಾನೆ, ಈ ಕಡೆ ಬರೋದಿಲ್ಲ. ಈ ಪೀಣೆ ಗಿಣ್ಣೆ ಬಂತು ಅಂತ ಕೇಳಿದ್ರೆ ರಾಂಗ್ ರೂಟ್, ಅದು ಮದ್ರಾಸ್ ರೂಟ್ ಅಲ್ಲ. ಆ ಥರ ನಮಗೆ ಈ ಫಿಸಿಕಲ್ ರೂಟ್ ಗೊತ್ತದೆ, ಅವ್ರು ಸ್ಪಿರಿಚುವಲ್ ರೂಟ್ ಹೇಳ್ತಾರೆ. ಯಾವ್ಯಾವ ಭಾಗದಿಂದ ದೇಹವನ್ನು ಬಿಡ್ತಾರೋ ಆಯಾ ಲೋಕಕ್ಕೆ ಹೋಗ್ತಾರೆ, ಇದು ಪದ್ಧತಿ. ಇನ್ನು ಅಯೋಗ್ಯರೆಲ್ಲ ಎಲ್ಲೋ ಜಾಗದಲ್ಲಿ ಹೋಗಿಬಿಡ್ತಾರೋ, ಕಿವಿ ಮೇಲಿನ ಜಾಗದಲ್ಲಿ ಹೋಗೋದಿಲ್ಲ ಅಯೋಗ್ಯರೆಲ್ಲ ಕೂಡ. ಯೋಗ್ಯರ ಜಾಗ ಮಾತ್ರವೇ ಅಲ್ಲ, ಅಯೋಗ್ಯರಿಗೆಲ್ಲ ಒಂದು ಅಧ್ಯಾಯ ಪೂರ್ತಿ ಮೋಕ್ಷ ಧರ್ಮ ಬರೋದ್ರಲ್ಲಿ ಹೇಳ್ತಾರೆ. ಆ ಸೈನ್ಸ್ ಬಿಟ್ಟೋಗಿದೆ ಇವತ್ತಿನ ದಿವಸ, ನಮಗೆ ಯಾವುದು ಗೊತ್ತೇ ಇಲ್ಲ. ಟಿವಿ ಒಂದು ಬಾಯಿ ತಗೊಂಡು ಕೂತ್ಕೊಂಡ್ರೆ ಯಾವುದು ಗೊತ್ತೇ ಆಗೋದಿಲ್ಲ ಮನುಷ್ಯನಿಗೆ. ಆದ್ದರಿಂದ ಪ್ರಪಂಚ ನಮ್ಮದೇ ಪ್ರಪಂಚ ಅದು, ಪ್ರತಿಯೊಬ್ಬನು ಸಾಯಲೇಬೇಕು, ಬೇರೆ ದಾರಿ ಇಲ್ಲ. ಆ ರೂಟ್ ಅವನಿಗೂ ಗೊತ್ತಿಲ್ಲ, ಬದರಿಗೆ ಹೋಗಿ ಮೊದಲು ರೂಟ್ ಕೇಳ್ಕೊಂಡಿರ್ತಾನೆ, ಬದರಿಗೆ ಹೇಗೆ ಹೋಗಬೇಕು ಅಂತೇಳಿ. ಸಿಟಿ ಮಾರ್ಕೆಟ್ ರೂಟ್ ಕೇಳ್ಕೊತಾನೆ ಎಷ್ಟೋ ಸಲ, ಎಲ್ಲ ರೂಟ್ ಕೇಳ್ಕೊತಾರೆ, ಮೋಕ್ಷದ ರೂಟ್ ಕೇಳ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಸತ್ತ ಮೇಲೆ ಯಾವ ರೂಟಲ್ಲಿ ಹೋಗ್ತಾನೆ ಜೀವ ಗೊತ್ತೇ ಇಲ್ಲ ಜೀವ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಗಮನ ಕೊಟ್ಟು ಕೇಳಬೇಕಾದ ಮಾತು. ಆ ದೃಷ್ಟಿ ಅದೆಲ್ಲ ಮಾಡಿ ಕೊನೆಗೆ ಹೊರಟ್ರಂತೆ. ಆಗ ಭೀಷ್ಮರು ಹೊರಟೋಗಿ ಆಯಿತು, ಅವರ ದೇಹ ಇದೆ, ಕೆಳಗೆಲ್ಲ ಬಾಣಗಳು ಬಿದ್ದಿದೆ. ಧರ್ಮರಾಜ ಭಾರಿ ದುಃಖ ಪಡ್ತಾನೆ, ಎಲ್ಲರೂ ಭಾರಿ ಯೋಚನೆ ಮಾಡ್ತಾರೆ. ಕೃಷ್ಣ ಭೀಮರ ಹೊರತು ಉಳಿದವರಿಗೆಲ್ಲ ಆತಂಕನೇ. ಒಂದು ರೀತಿಯಲ್ಲಿ ಸಾವಿನ ಬಗ್ಗೆ ಎಷ್ಟೇ ಕೇಳಿದ್ರು ಸಾವು ಸಾವೇ. ಇವತ್ತು ಎಷ್ಟೇ ಇಂಜೆಕ್ಷನ್ ನೋ ಅಂದ್ರು ಇಂಜೆಕ್ಷನ್ ನೋವೇನೆ, ಮಗು ಚಿಚ್ಚೋರು ಇಂಜೆಕ್ಷನ್ನೇ. ಅದು ವಯಸ್ಸು ಮಗು ಏನು ಮಾಡಿ ಜ್ವರಗಳುತ್ತೆ, ಅವ್ರು ಬೆಲ್ಲ ಗಳತ್ಕೋತಾರೆ ಅಷ್ಟೇನೆ. ಹಾಯ್ ಅಂತಾರೆ ಒದರುತ್ತೆ, ಅದು ಡಿಫ್ರೆನ್ಸ್ ಇದ್ದೇ ಇದೆ. ಅದು ನೋವು ನೋವೇ. ಆದ್ದರಿಂದ ಸಾವಿರ ಬಗ್ಗೆ ಎಷ್ಟೇ ಪ್ರವಚನ ಮಾಡಿ ಪಾಠ ಹೇಳಿದವರು ಕೂಡ ಸಾವು ಸಾವೇ. ಆದರೆ ಅದನ್ನು ಓದಿ ಕೇಳಿದ್ರೆ ಅದಕ್ಕೊಂದು ಇದಿರ್ತದೆ ಅಷ್ಟೇ, ಡಿಗ್ನಿಟಿ ಇರ್ತದೆ. ಇಲ್ಲ ಹೋದ್ರೆ ಇರೋದಿಲ್ಲ. ದೊಡ್ಡವರು ಹೇಗೆ ತಡ್ಕೋತಾರೆ, ಮಕ್ಕಳಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಧರ್ಮರಾಜಾದಿಗಳು ಸರ್ವ ಸ್ವತಃ ಯಮದೇವರು ತಾನೇ ಧರ್ಮರಾಜ, ಆತನಿಗೆ ಫೀಲ್ ಆಯ್ತಂತೆ, ಪಾಪ ಧರ್ಮರಾಜನಿಗೆ ಫೀಲ್ ಆಯ್ತಂತೆ, ಎಂಥ ಭೀಷ್ಮರು ಅಂತ ಎಲ್ಲ ಮುಗಿಯುತ್ತಾ ಇದೆ. ಆ ಸಮಯಕ್ಕೆ ಅಂತ್ಯಕ್ಕೆ ಮುಂದೆಲ್ಲ ದಹನಾದಿಗಳನ್ನು ಮಾಡಬೇಕಾದ್ರೆ ಬಾಣಗಳ ಸಮೇತನೇ ದಹನ ಮಾಡಿದರೆ, ಶಸ್ತ್ರಗಳ ಸಮೇತ ದಹನವಾಯಿತು ಭೀಷ್ಮರು. ಒಬ್ಬ ಕ್ಷತ್ರಿಯನ ದಹನ ಶಸ್ತ್ರಗಳ ಸಮೇತ ಆಗಬೇಕು, ಬ್ರಾಹ್ಮಣನ ದಹನ ಶಾಸ್ತ್ರದ ಸಮೇತ ಆಗಬೇಕು ಅಂತ ಹೇಳುತ್ತಾ, ಬ್ರಾಹ್ಮಣನಿಗೆ ಶಾಸ್ತ್ರ, ಕ್ಷತ್ರಿಯನಿಗೆ ಶಸ್ತ್ರ. ಇವತ್ತು ಬ್ರಾಹ್ಮಣ ದಾನವಾಗಿ ಗೀತಾ ಸಮೇತ ಸುಡಬೇಕು ಅಂತ ಅರ್ಥ ಅಲ್ಲ, ಮತ್ತೆ ಮಹಾಭಾರತ ರಾಮಾಯಣ ಹಾಕಿ ಸುಟ್ಬಿಡಬಾರ್ದು, ಮತ್ತೆ ಆ ರೀತಿ ಸುಡಬೇಕು ಅಂತ ಅರ್ಥ ಅಲ್ಲ. ಅಂತ್ಯಕಾಲಕ್ಕೆ ಅದೆಲ್ಲ ಮಂತ್ರಗಳು ಹೇಳ್ತಿರಬೇಕು ಅಂತ ಅರ್ಥ. ಗೀತಾ ಪಾರಾಯಣ ಆಗ್ತಿರಬೇಕು, ಕೃಷ್ಣ ಸಹಸ್ರನಾಮ ಪಾರಾಯಣ ಆಗ್ತಿರಬೇಕು, ಅದಕ್ಕೇನೆ ಅಂತ್ಯಕಾಲಕ್ಕೆ ದಾನ ಮಾಡೋ ಪದ್ಧತಿ ಇದೆ. ಆಗ ಬ್ರಾಹ್ಮಣರನ್ನು ಕರೆಸ್ತಾರೆ ಅಂತ್ಯಕಾಲಕ್ಕೆ, ಬನ್ನಿ ಹೋಗ್ತಾ ಇದ್ದಾರೆ ಅಂತ ಕರೆಸ್ತಾ ಹೋಗ್ತಾರೆ ಅಲ್ಲಿಗೆ. ಅವ್ರೇನು ಮಾಡ್ತಾರೆ, ಇಷ್ಟು ಎಲ್ಲ ಪಾರಾಯಣ ಮಾಡ್ತಾರೆ, ಅವರಿಗೆ ಕಾಣಿಕೆ ಕೊಡ್ತಾರೆ, ಅವರಿಗೆಲ್ಲ ದಾನ ಧರ್ಮ ಮಾಡ್ತಾರೆ, ಅವ್ರು ಮಾಡಿದ್ದಕ್ಕೆ ಅನುಗ್ರಹ ಮಾಡಿದ್ದಕ್ಕೆ ಅವರಿಗೆ ಇವರಿಗೆ ಕೃತಜ್ಞತೆಯಾಗಿ ದಾನವನ್ನು ಕೊಡ್ತಾರೆ, ಅವರು ಅದನ್ನು ಪಾರಾಯಣ ಮಾಡಿ ಹೇಳ್ಬಿಡ್ತಾರೆ. ಇವತ್ತು ಎಲ್ಲ ಸ್ಕೋರ್ ಹೇಳೋರು ಪಕ್ಕದಲ್ಲಿ ಕೂತಿದ್ರೆ ಏನು ಪಾರಾಯಣ ಮಾಡ್ತಾನೆ ಪುಣ್ಯಾತ್ಮ, ಏನು ತನ್ನ ಸ್ಕೋರ್ ಗೊತ್ತಿಲ್ಲದೇನೆ ಮ್ಯಾಚ್ ಸ್ಕೋರ್ ಕೇಳ್ಕೊಂಡು ಸಾಯ್ತಾರೆ ಮನುಷ್ಯ, ಉಪಯೋಗ ಇಲ್ಲ. ಅಂತ್ಯಕಾಲಕ್ಕೆ ಶಾಸ್ತ್ರ ಶ್ರವಣ ಮಾಡ್ತಾ ಸಾಯ್ಬೇಕು. ವಿಷ್ಣು ಸಹಸ್ರ ಒಬ್ರು ಹೇಳಬೇಕು, ಗೀತಾ ಒಬ್ರು ಹೇಳಬೇಕು, ಕಠೋಪನಿಷತ್ ಒಬ್ರು ಹೇಳಬೇಕು, ಮಹಾಭಾರತ ಒಬ್ರು ಹೇಳ್ತಾರೆ, ಭಾಗವತ ಶೋಕ ಓದ್ತಾ ಇರಬೇಕು. ಅದು ಕಿವಿ ಬಿದ್ದು ಬಿದ್ದು ಪ್ರಾಣ ಬಿಟ್ಟ ಅಂದರೆ ಸಾರ್ಥಕವಾದ ಸಾವು ಅದು. ಭೀಷ್ಮರು ಅಂತ ಸಾವನ್ನು ಕಂಡ್ರು, ಮುಂದೆ ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕಲ್ಲ, ಧರ್ಮೋದಕ ಇತ್ಯಾದಿ ಕೊಡಬೇಕಲ್ಲ, ಎಲ್ಲ ಸೇರಿದ್ದಾರೆ, ಎಲ್ಲ ತರ್ಪಣ ಕೊಡ್ತಾ ಇದ್ದಾರೆ. ಆ ಕ್ಷಣಕ್ಕೊಂದು ಆಶ್ಚರ್ಯ ನಡೆದೋಯ್ತು. ಗಂಗಾದೇವಿ ಬಂದ್ಲಂತ ಅಲ್ಲಿಗೆ, ಒಂದು ಗೊಳೋ ಅಂತ ಅಳ್ತಾ ಕೊಡ್ತಾರೆ. ಗಂಗಾದೇವಿ ಕಣ್ಣಲ್ಲಿ ಗಂಗಾ, ಅದು ಆಶ್ಚರ್ಯ. ಭಾರಿ ಹತ್ರ ಗಂಗಾವಾಗಿರುತ್ತೆ ಅಂತ ಕರೀತಾರೆ ಕಣ್ಣೊಳಗೆ. ಗಂಗಾದೇವಿ ಕಣ್ಣಲ್ಲೇ ಗಂಗಾ, ಜೋರಾಗಿ ಅಳ್ತಾ ಇದ್ದಾಳಂತೆ ಗಂಗಾದೇವಿ. ಆ ಯಾರು ಸಮಾಧಾನ ಮಾಡೋ ಗಂಗಾದೇವಿನ? ಕೃಷ್ಣ ಸಮಾಧಾನ ಮಾಡ್ತಾನೆ. ಯಾತಕ್ಕೆ ಅಂದರೆ ಮಗಳಲ್ಲೇನು, ಅದಕ್ಕೆ ವಿಷ್ಣು ಪಾದೋದಕ ಗಂಗಾ ನದಿ ಆದ್ದರಿಂದ ಮಗಳ ಸಮೇತ ಮಗಳ ಸಮಾಧಾನ ಮಾಡಬೇಕು, ತಂದೆಯ ಕೆಲಸ. ಕೃಷ್ಣ ಸಮಾಧಾನ ಮಾಡ್ತಾನೆ, ಗಂಗಾ ಅಳಬೇಡಮ್ಮ ಯಾತಕ್ಕೆ ಕೇಳುತ್ತೆ ಎಂದು ಕೇಳಿದ್ರಂತೆ. ಕೃಷ್ಣ, ನಾನು ಬರೀ ಭೀಷ್ಮರು ಸತ್ತು ಅಂತ ಅಳೋದಿಲ್ಲ, ನಾನು ಎರಡು ಕಾರಣಕ್ಕೆ ಅಳುತ್ತೇನೆ ಅಂತ ಹೇಳ್ತಾನೆ. ಮೊದಲನೇ ಕಾರಣ, ನನ್ನ ಮಗ ಎಂಥ ಮಹಾವೀರ, ಪರಶುರಾಮದೇವರ ಶಿಷ್ಯ, ಮಹಾಮಹಾ ಪರಾಕ್ರಮಿ, ಅಂಥವನು ಶಿಖಂಡೇ ಮಾಡಕ್ಕೆ ಹೋಗ್ಬಿಟ್ನಲ್ಲ, ಯಾವುದೊಬ್ಬ ಹೊಸ ಬೌಲರಿಗೆ ಎಕ್ಸ್ಪರ್ಟ್ ಬ್ಯಾಟ್ಮನ್ ಸೋತ್ಬಿಟ್ರೆ ಫಜೀತಿ ಆಗುತ್ತೆ ಆ ಟೈಪ್. ಯಾರು ನೀವು ಸ್ಕೂಲ್ ಲೆವೆಲ್ ಲೆವೆನಿಗೆ ಔಟ್ ಆಗಿಬಿಟ್ರೆ ಅದು ಕ್ಲೀನ್ ಬೋರ್ಡ್ ಆದ ಗತಿ ಏನಾಗಬೇಕು ಆ ಮಧ್ಯದಲ್ಲೂ ಕೂಡ. ಇವತ್ತು ಯಾರು ಎ ಬಿ ಸಿ ಡಿ ಮನುಷ್ಯ ಶಿಖಂಡಿ, ಅವನ ಗಂಡಸೇ ಅಲ್ಲ, ಅಂಥವನ ಬಾಣಕ್ಕೆ ಸತ್ತು ಹೋಗ್ಬಿಟ್ಟ ನನ್ನ ಮಗ, ಎಷ್ಟೋ ಮರ್ಯಾದೆ ಆಗತ್ತೆ ಅಂತ ಒಂದು ದುಃಖ ಪಡ್ತೇನೆ ಅಂತ ಹೇಳಿದ. ಆಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡಮ್ಮ, ನಿನ್ನ ಮಗ ಸತ್ತಿದ್ದು ಶಿಖಂಡಿಯ ಬಾಣಗಳಲ್ಲ, ಅರ್ಜುನ ಬಾಣಕ್ಕೆ ಸತ್ತಿದ್ದಾನೆ ಅಂತ ಕೃಷ್ಣ ಹೇಳಿದರೆ. ಅರ್ಜುನನ ಬಾಣಕ್ಕೆ ಸತ್ತಿದ್ದಾನೆ, ಗಂಗಾದೇವಿ ಖುಷಿ ಆಯ್ತಾಗ, ಅಂದರೆ ಯಾವುದೋ ಇದಕ್ಕೆ ಸತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಸತ್ತಿದ್ದಾನೆ ಅಂತ ಹೇಳಿದಾಗ ಭಾರಿ ಸಮಾಧಾನವಾಯಿತು. ಇದನ್ನು ಗಮನಿಸಬೇಕು. ದುರಂತದ ಸಾವು ಬೇರೆ, ದುರಂತದ ಸಾವು ಬೇರೆ, ಒಳ್ಳೆ ಯೋಗ್ಯ ರೀತಿಯಾದ ಸಾವು ಬೇರೆ. ಯೋಗ್ಯ ರೀತಿಯಾದ ಭಾಗವತಾದಿಗಳನ್ನು ಕೇಳಿಕೊಂಡು ಆರಾಮ ಕುತ್ಕೊಂಡು ದೇವರ ಧ್ಯಾನ ಮಾಡ್ತಾ ಮಾಡ್ತಾ ಹೋಗಿಬಿಟ್ರೆ ಎಂಥ ಸಾವು, ಎಷ್ಟು ಪುಣ್ಯಾತ್ಮರ ಸಾವು. ಎಲ್ಲೋ ಕುಡ್ಕೊಂಡು ಬಿದ್ದು ಚರಂಡಿ ಪಕ್ಕದಲ್ಲಿ ಬಿದ್ದು ಸತ್ತು ಬಿಟ್ರೆ ಎಂಥ ಸಾವು. ಅದು ಸತ್ತ ಒಂದು ಸಾವು, ಅಲ್ಲಿ ಸತ್ತಲ್ಲ ಇನ್ನೊಂದು ಸಾವು ಅಳಬೇಕು, ನೋಡಿದ್ರೆ ಮರ್ಯಾದೆ ಬೇರೆ, ಮನೆಯವರು ಮರ್ಯಾದೆ ಹೋಗ್ತದೆ ಪಾಪ ಅವನಿಂದ. ಅಂಥ ಸಾವು ಸಾಯಬಾರದ ಮನುಷ್ಯ. ಇವತ್ತು ಒಳ್ಳೆ ಸಾವನ್ನು ಸತ್ತಿದ್ದಾನೆ ನಿನ್ನ ಮಗ, ಅರ್ಜುನನ ಬಾಣಗಳಿಗೆ ಸತ್ತಿದ್ದಾನೆ. ಸಮಾಧಾನ ಆಗೋಯ್ತು. ಮತ್ತೆ ಅಳುತ್ತೇಳಿ, ಇನ್ನೊಂದು ಕಳುತ್ತೆ ನಾನು, ಯಾಕೆ ಅಳುತ್ತೆ ಅಂತ ಕೇಳಿದರೆ, ನನ್ನ ಮಗ ಎಂಥ ಬ್ರಹ್ಮಚಾರಿ, ಎಂಥ ತ್ಯಾಗಜೀವಿ, ಎಂಥ ಅದ್ಭುತವಾದ ಮಹಾನುಭಾವ, ಅಂಥವನಿಗೆ ಮಕ್ಕಳೇ ಇಲ್ಲ, ಅವನಿಗೆ ತರ್ಪಣ ಕೊಡಲ ಗತಿ ಇಲ್ಲ, ಶ್ರಾದ್ದ ಮಾಡೋರಿಲ್ಲ, ಅಂಥ ಪುಣ್ಯಾತ್ಮನಿಗೆ ಇವತ್ತು ಶ್ರಾದ್ದ ಪಕ್ಷ ಆಗೋದಿಲ್ವಲ್ಲ ಅಂತ ನನ್ನ ದುಃಖ ಆಗುತ್ತೆ ಅಂತ ಹೇಳಿದ್ದೆ. ಈ ಮಾತನ್ನು ಕೇಳಿದ ತಕ್ಷಣ ಕೃಷ್ಣ ಮಾತಾಡ್ತಾನಾಗ, ಅಮ್ಮ ಯೋಚನೆ ಮಾಡಬೇಡ, ನೀನು ಇವರಿಗೆ ಮಕ್ಕಳಿಲ್ಲ, ಮದುವೆಯಾಗಿಲ್ಲ, ಅದಕ್ಕೆ ತರ್ಪಣ ಇಲ್ಲ, ಶ್ರಾದ್ದ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಾ, ನಾನು ಶಾಸನ ಮಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಏನು ಶಾಸನ? ಇವತ್ತಿನ ಮೇಲೆ ಪ್ರತಿಯೊಬ್ಬರು ಕೂಡ ಭೀಷ್ಮಾಷ್ಟಮಿಯ ದಿವಸ ಭೀಷ್ಮರಿಗೆ ಪ್ರತಿಯೊಬ್ಬರೂ ತರ್ಪಣ ಕೊಡಬೇಕು. ಎಂಥ ಒಂದು ಅನುಗ್ರಹ ಭೀಷ್ಮರ ಮೇಲೆ ಕೃಷ್ಣನು. ಮಕ್ಕಳಿದ್ದವರು ಆ ತಂದೆ ಕೊಡೋ ಗ್ಯಾರಂಟಿ ಇಲ್ಲ. ಇವತ್ತಿನ ದಿವಸ ತಂದೆ ಕೊಡ, ನೀವೇ ಕೊಟ್ಕೊಡ್ರಿ ಅಂತ ಔಟ್ ಆಫ್ ಸ್ಟೇ ಊರಿಗೆ ಬರಬೇಕು. ಎಷ್ಟೋ ಮಕ್ಕಳು ನಾವು ಬ್ಯುಸಿಯಾಗಿದ್ದೇವೆ, ರಜೆ ಸಿಗಲಿಲ್ಲ ಅಂತ ಹೇಳ್ಬಿಡ್ತಾರೆ ಮೂರು ದಿವಸ ಮನೆಗೆ. ಆ ರಜೆ ಅಂದ್ರೆ ವೇದಾಂತ ವಾಕ್ಯ ಇದ್ದಾಗ ಲೆಕ್ಕ, ರಜೆ ಅಂದರೆ ಅಷ್ಟು ಅಲ್ಟಿಮೇಟ್ ಇದ್ದಾಗ ಲೆಕ್ಕ, ಅಷ್ಟರ ಬಿಟ್ಟರೆ ಬರೋದೇ ಇಲ್ಲ ನಾವು ಅಂತ ಹೇಳ್ಬಿಡ್ತಾರೆ. ಕೃಷ್ಣ ಶಾಸನ ಮಾಡ್ತಾನೆ, ನಿನ್ನ ನಿನಗೆ ಜಗತ್ತಿನ ಜನಗಳೆಲ್ಲ ಕೊಡಬೇಕು, ಮತ್ತೆ ಒಬ್ಬಿಬ್ಬರಲ್ಲ. ಮಗ ಇದ್ದಿದ್ರೆ ಆ ಗೋತ್ರದವರು ಅವ್ರು ಕೊಡ್ತಿದ್ರು ಅಷ್ಟೇ ಇದೆ, ಜಗತ್ತಿನ ಜನ ಎಲ್ಲ ಕೊಡಬೇಕು ಕೃಷ್ಣಾಷ್ಟಮಿ ದಿವಸ ಕೊಡಬೇಕು. ಇನ್ನೂ ಹೇಳ್ತೇನೆ ಕೇಳಮ್ಮ, ಬರೀ ತಂದೆ ಇಲ್ಲದವ್ರು ಕೊಡಬಾರದು ಅಲ್ಲ, ತಂದೆ ಇದ್ದವರು ಕೊಡಬೇಕು ಭೀಷ್ಮ ತರ್ಪಣ. ಇಂಥ ಒಂದು ಗುರಿ ಭೀಷ್ಮರ ಹಿರಿಮೆ, ವಿಶ್ವ ದಾಖಲೆಯ ಒಂದು ತರ್ಪಣ ಪಡೆಯತಕ್ಕಂಥ ಪುಣ್ಯಾತ್ಮರು ಭೀಷ್ಮರು. ಪ್ರತಿ ವರ್ಷ ಕೂಡ ಇದೆಲ್ಲ ಕೇಳಿದ ಮೇಲೆ ಮಾಘಮಾಸದ ಶುಕ್ಲಪಕ್ಷದ ಅಷ್ಟಮಿಯ ದಿವಸ ಭೀಷ್ಮಾಷ್ಟಮಿ ದಿವಸ ಪ್ರತಿಯೊಬ್ಬರು ಕೂಡ ತರ್ಪಣ ಕೊಡಬೇಕು. ಪ್ರತಿಯೊಬ್ಬ ಉಪನೀತರಾದವರಿಗೆಲ್ಲ ಕರ್ತವ್ಯ. ನಿಮಗೆ ಗೊತ್ತಿಲ್ಲ, ಉತ್ತರ ಭಾರತ ಕಡೆಗೆ ಹೋದರೆ ಶೂದ್ರಾದಿ ಜನಗಳು ಕೊಡ್ತಾರೆ ಭೀಷ್ಮ ತರ್ಪಣ ಕೊಡಬೇಕಾದ. ಭಗವಂತ ಹೇಳಿ ವಿಶ್ವದ ಜನಗಳೆಲ್ಲ ಕೊಡಬೇಕು ಭೀಷ್ಮರಿಗೆ ಅಂತ ಹೇಳಿರೋದ್ರಿಂದ ನಮ್ಮ ಜನ ಇವತ್ತು ಕೊಟ್ಟು ಬಿಟ್ಟರು ಅಂದರೆ ಮಾಧ್ವರೇ ಭಾರಿ ಬಿಟ್ಟಿರೋದು, ಬ್ರಾಹ್ಮಣರು ಮಾಧ್ವರೇ ಮಾಡೋದಿಲ್ಲ, ಬೇರೆ ಜಾತಿಯಿಂದ ಎಷ್ಟೋ ಧರ್ಮ ಉಳಿಸ್ಕೊಂಡಿದ್ದಾರೆ. ಇವತ್ತು ನೋಡಿ ಬೇಕಾ ತರಕಾರಿ ಬರೋ ಹತ್ರ ಹೋಗಿ ಕಾಯಿಸಿ ಸೊಪ್ಪು ಇಟ್ಕೊಂಡಿರ್ತಾರೆ, ಅಕ್ಷಯ ಸೊಪ್ಪು ನಾಳೆ ಇವತ್ತು ಏಕಾದಶಿ ನಾಳೆ ದ್ವಾದಶಿ ಅಂತ ಅವ್ರಿಗೆ ಗೊತ್ತು, ಇವ್ರು ಯಾಕೆ ಇಟ್ಕೊಂಡಿದ್ದು ಇವ್ರು ಕೇಳ್ತಾರೆ ಪುಣ್ಯಾರ್ಥ, ನೀವು ಈರುಳ್ಳಿ ಹುಳಿ ತಿಳ್ಕೊಂಡು ಹೋಗಿರ್ತಾರೆ ನಿಮಗೇನು ಗೊತ್ತಿರಿದೆ ಪಾಪ ಅವನಿಗೆ. ಅಂದರೆ ಹಳ್ಳಿ ಜನಗರಿಗೆ ಇವತ್ತಿನ ಏಕಾದಶಿ ದ್ವಾದಶಿಗಳು ಗೊತ್ತು ಪಾಪ ಅವ್ರಿಗೆ, ಹಬ್ಬ ಹುಣ್ಣಿಮೆ ಗೊತ್ತು, ಬಹುಶಃ ಇವತ್ತು ಏಕಾದಶಿ ಕರೆಕ್ಟ್ ಯಾವುದು ಅಂದ್ರೆ ಅವ್ರನ್ನ ಕೇಳಿದ್ರೆ ವಾಸಿ ಕರೆಕ್ಟ್ ಹೇಳ್ಬಿಡ್ತಾರೆ, ಅಷ್ಟರ ಮಟ್ಟಿಗೆ ಅವ್ರಿಗೆ ಜ್ಞಾನ ಇರ್ತದೆ. ಆ ಥರ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇವತ್ತು ನಮ್ಮಲ್ಲಿ ಆ ಭಾವನೆ ಹೊರಟೋಗ್ತಾ ಇತ್ತು. ಇವತ್ತು ಭೀಷ್ಮತಾರ್ಪಣಾಷ್ಟಮಿಯ ದಿವಸ ಮನುಷ್ಯ ಸ್ನಾನ ಕೂಡ ಮಾಡಿದ್ರೆ ಓಡಾಡ್ತಿರ್ತಾನೆ, 9:00 ಎಲ್ಲೋ ನೋಡಿದ್ರೆ ಕೂತಿರ್ತಾನೆ. ಆ ಒಂದು ದಿವಸ ಆ ರೀತಿ ಮಾಡಿದರೆ ಭಗವಂತನ ಶಾಸನವನ್ನು ಪಾಲನೆ ಮಾಡಿದ ಪುಣ್ಯ ನಮಗೆ ಬರುತ್ತೆ. ಗೌರ್ಮೆಂಟ್ ಸೆಸ್ ಹಾಕ್ಬಿಡುತ್ತೆ ನೋಡಿದ್ರ, ಡೆಫ್ಯೂಜಿ ಟ್ರಸ್ ಹಾಕ್ಬಿಡ್ತಾರೆ. ಆ ಸೆಸ್ ಕೊಡಬೇಕು ಸರ್ಕಾರ, ಎಲ್ಲರೂ ಸ್ಟಾಂಪ್ ತಗೋಬೇಕಾ, ಕೊಡಬೇಕಷ್ಟು ಟ್ಯಾಕ್ಸ್ ಕೊಡಬೇಕಾ, +10% ಹೇಳ್ಬಿಡ್ತಾರೆ. ಸರ್ಕಾರ ಶಾಸನ ವೈಲೇಟ್ ಮಾಡಿ ಹಿಡ್ಕೊಂಡು ಹೋಗ್ತಾರೆ ಇವನ. ಇದು ಭಗವಂತನ ಶಾಸನ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಶಾಸನ. ಈ ಸೆಸ್ ಯಾವಾಗಲೂ ಹಾಕೋದಿಲ್ಲ, ಪೀರಿಯಡ್ ಮಾತ್ರ ಹಾಕ್ತಾರೆ. ಭಗವಂತ ಆಲ್ ಫಾರ್ ಎವರ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಮೇಲೆ ಜನ ಮುಂದಿನ ಜನಗಳೆಲ್ಲ ಈ ರೀತಿ ಮಾಡಬೇಕು. ಈಗ 5,000 ವರ್ಷ ಮುಗಿದೋಗ್ಬಿಡ್ತು. ಇವತ್ತು ಎಲ್ಲರೂ ಕೊಡದೇ ಇರಬಹುದು, ಕೊಡೋ ಜನಗಳು ಇದ್ದೇ ಇದ್ದಾರೆ, ಅದು ಮರೆಯಾಗಿಲ್ಲ. ಕೊಡೋ ಜನ ಇದ್ದೇ ಇದ್ದಾರೆ. ಆದ್ದರಿಂದ ಭೀಷ್ಮರಿಗೆ ಸಂದ ಗೌರವ, ಕೃಷ್ಣ ಇಷ್ಟು ಹೇಳಿದ ಗಂಗಾದೇವಿ ಭಾರಿ ಸಮಾಧಾನ ಆಗಿಬಿಡುತ್ತೆ. ಅಂದರೆ ಸತ್ತ ಅಂತ ಅಳು ಅಲ್ಲ, ಆ ಸಾವು ಸಾರ್ಥಕವಾಗಿರಬೇಕು ಅಂತ ಹೇಳಿ. ಸಾರ್ಥಕ ವಿದ್ಯುದಕ್ಕೆ ಅಂತ ಪ್ರಾಣೇಶಾಸ್ತ್ರ ದೇವರನಾಮ ಇದೆ. ಸಾರ್ಥಕ ವಿದ್ಯುದಕ್ಕೆ ಯಾರೋ ಸತ್ತಾಗಪ್ಪ, ಒಳ್ಳೆ ಜೀವನ ಪಾಪ, ಒಳ್ಳೆ ಸಾವು ಅಂತ ಹೇಳ್ತಾರಲ್ಲ ಆಟ ಇತ್ತು. ಆದರೆ ಕೆಟ್ಟ ಸಾವು ಆಗಬಾರ್ದು, ಸಾವು ಕೆಟ್ಟದ್ದಲ್ಲ, ಕೆಟ್ಟ ಸಾವು ಕೆಟ್ಟದ್ದು. ಇವತ್ತು ಒಳ್ಳೆ ಸಾವನ್ನು ಕಂಡಿದ್ದಾರೆ ಭೀಷ್ಮರು, ಒಳ್ಳೆ ಜಗತ್ತಿಗೆ ಪಾಠ ಆಗತಕ್ಕಂಥ ಸಾವನ್ನು ಹೊಂದಿದರು. ಮುಂದೆ ಯಥಾ ಪ್ರಕಾರ ಅಂತ್ಯಕ್ರಿಯೆಗಳೆಲ್ಲ ಮುಗಿದ ಮೇಲೆ ತರ್ಪಣಾದಿಗಳನ್ನು ಕೊಟ್ಟ ಮೇಲೆ ವಾಪಸ್ ಹೋಗಬೇಕಲ್ಲ. ಗಂಗಾನದಿಯಲ್ಲಿ ಕೊಡ್ತಾರೆ, ಅದು ಆಶ್ಚರ್ಯ. ಗಂಗಾದೇವಿಯ ಮಗ ಅವರು ಗಂಗಾದೇವಿಯಲ್ಲೇ ಕೊಡ್ತಾರೆ. ಭೀಷ್ಮ ತರ್ಪಣ ಕೊಡಬೇಕು ಹೇಳಬೇಕಾದ್ರೆ ಮಾತ್ರ ಅದು ಗಂಗಾ ಪುತ್ರಾಯ ಭೀಷ್ಮಾಯ ಅಂತಲೇ ಹೇಳಬೇಕು. ಅಪುತ್ರಾಯ ಜಲಂ ದದ್ಮಿ, ಮಕ್ಕಳೇ ಇಲ್ಲದವರಿಗೆ ನಾವು ತರ್ಪಣ ಕೊಡ್ತಾ ಇದ್ದೇವೆ. ಭೀಷ್ಮ ಶಾಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ, ಇದೆಲ್ಲ ಮಂತ್ರ ಹೇಳ್ಕೊಂಡು ಕೊಡ್ಬೇಕು ಅವರಿಗೆ. ಸತ್ಯವಾದಿ ಜಿತೇಂದ್ರಿಯ, ಮತ್ತೆ ಭೀಷ್ಮರ ಬಗ್ಗೆ ತುಂಬಾ ಮಾತುಗಳನ್ನು ಹೇಳ್ಕೊಂಡು ಪ್ರಶಂಸೆ ಮಾಡ್ತಾ ತರ್ಪಣ ಕೊಡೋ ವಿಧಿ ಶಾಸ್ತ್ರದಲ್ಲಿದೆ. ಇಲ್ಲಿ ಹೇಳಿದರಂತೆ ಇಷ್ಟೆಲ್ಲ ಮಾಡಿತು, ಇನ್ನೇನು ವಾಪಸ್ ಹೋಗಬೇಕು. ಅವಾಗ ಏನಾಯಿತು ಅಂತ ಹೇಳಿದ್ದಾನೆ. ಧರ್ಮರಾಜ ದಾಪದ ಬಿದ್ದುಬಿಟ್ಟಂತ, ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ ಪಾಪ, ಅದೇ ತಪ್ಪಂತ ಉಳ್ಕೊಂಡ್ಬಿಟ್ಟಂತ. ತಕ್ಷಣ ಭೀಮಸೇನವ್ರ ಕೈ ಇಟ್ಟು ಹಿಡ್ಕೊಂಡ್ರಂತೆ. ಭೀಮಸೇನ ಅವತಾರವಾಗಿರೋದೇ ಅದಕ್ಕೆ, ಧರ್ಮರಾಜನ ಹಿಡ್ಕೊಳ್ಳೋಕ್ಕೆ ಭೀಮಸೇನೆ ಹುಟ್ಟಿ ಬಂದಿರೋದು, ಧರ್ಮರಾಜನ ಹಿಡ್ಕೊಳ್ಳೋಕ್ಕೆ ವಾಯುದೇವರು ಅವತಾರ ಮಾಡೋದು. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವೀ ಪ್ರಜಾ ವಿಶರಣಾಹ ಕರುಣಾಪದಮ್ನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮವ ಸದ್ಗುಣ ನಿರ್ಣಯೇನ. ತಕ್ಷಣ ಹಿಡ್ಕೊಂಡ್ರಂತೆ. ಅಂದರೆ ಭೀಷ್ಮರ ಸಪೋರ್ಟ್ಗಿಂತ ಭೀಮನ ಸಪೋರ್ಟ್ ಆತರೆ ಬೇಕಾಯ್ತು. ತಕ್ಷಣ ಹಿಡ್ಕೊಂಡ, ನಿಂತ್ಕೊಂಡ, ಬಹಳ ಜೋರಾಗತ್ತ, ಎಚ್ಚರ ಬಂತು, ಜೋರಾಗತ್ತ. ಕೃಷ್ಣ ಕೇಳಿದ, ಮತ್ತೆ ಕಳಿತಿ ಧರ್ಮರಾಜ, ಅಳುತ್ತಿ ನೀನು, ಅಳುಬಾರದಂತ ಇಷ್ಟೆಲ್ಲ ಹೇಳಿಸಿದ್ದು, ಅಳುಬಾರದಂತ ಇಷ್ಟೆಲ್ಲ ಮತ್ತೆ ಅಳುತ್ತಿಯಲ್ಲ, ಯಾತ ಕಳತಿ ಅಂತ ಕೇಳಿದರೆ ನೀನು ಅಳು ಹೋಗಲಿಲ್ವ ಅಂತ ಕೇಳಿದ್ರಂತೆ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಮೊದಲು ಅಳುತ್ತಾ ಇದ್ದೆ ನಾನು, ತಾತನ ಕೊಂದೆ ತಾತನ ಕೊಂದೆ ಭೀಷ್ಮನ ಕೊಂದೆ ಅಂತ ಅಳುತ್ತಾ ಇದ್ದೆ, ಈಗ ಅಳು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಯಾತಕ್ಕೆ ಅಂದರೆ ಇಸ್ ಇಸ್ ಬರೀ ತಾತನ ಕೊಂದೆ ಅಂತ ಅಳ್ತಾ ಇದ್ದೆ, ಇಂಥ ದೊಡ್ಡ ಜ್ಞಾನಿಯಾದ ತಾತನ ಕೊಂದುಬಿಟ್ಟನಲ್ಲ ಅಂತ ಅಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಭೀಷ್ಮರು ಉಚ್ಚಾಪಟ್ಟಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇಂಥವ್ರನ್ನ ಕೊಂದುಬಿಟ್ಟನಲ್ಲ ನಾನೀಗ, ನನ್ನ ದುಃಖ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟೆ. ಅಂದ್ರೆ ಧರ್ಮರಾಜನ ಇಷ್ಟೆಲ್ಲ ಕೇಳಿದ್ರು ಕೂಡ ದುಃಖ ಹೋಗಲೇ ಇಲ್ಲ. ಇದು ಬಹಳ ಆಶ್ಚರ್ಯ ಇದೆ, ಯಾಕೆ ಧರ್ಮರಾಜನ ಅಧಿಕ ಪುಣ್ಯ ಇದೆ, ಹೋಗೋವರೆಗೂ ಅಷ್ಟೇ ಇದೆ. ಒಂದು ಆ ಕೃಷ್ಣ ಹೇಳ್ತಾರೆ, ವೇದವ್ಯಾಸರು ಬರ್ತಾರೆ, ಕೂಡಿಸ್ಕೋತಾರೆ, ಏನಪ್ಪ ನಿಂದು ಅಂತ ಹೇಳ್ತಾರೆ. ನಾನು ಮಾಡಿದ ತಪ್ಪೇನೆ ಶುರು ಮಾಡಿಬಿಡ್ತಾರೆ. ಇಷ್ಟೊತ್ತು ತಪ್ಪು ಮಾಡಿದ್ದೆ ಅಂತ ತಿಳ್ಕೊಂಡು, ಭಾರಿ ತಪ್ಪು ಮಾಡಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಯಾಕೆ ಇಂಥ ಭೀಷ್ಮರನ್ನು ಕೊಂದೆ, ಅಂಥ ದ್ರೋಣರನ್ನು ಕೊಂದೆ, ನಾನು ಧರ್ಮವನ್ನು ಪಾಲನೆ ಮಾಡಲಿಲ್ಲ ಅಂತ ಹೇಳಿದಾಗ, ಆಗ ವೇದವ್ಯಾಸವರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ನೋಡಿ ಯೋಚನೆ ಮಾಡೋದು ಬೇಡ ಧರ್ಮರಾಜ, ಯೋಚನೆ ಮಾಡಬೇಡ, ಒಂದು ಉಪಾಯ ಹೇಳ್ತೇನೆ ಕೇಳು. ನಿಜವಾಗಲೂ ತಪ್ಪು ಮಾಡಿಲ್ಲ ನೀನು. ಅಪಾಪೇ ಪಾಪ ಶಂಕಿತ್ವಾತ್ ಅಶ್ವಮೇಧೈಹಿ ಯಜಾಚ್ಯುತಂ, ಸುಮ್ಮನೆ ಪಾಪ ಮಾಡಿದ್ದೇನೆ ಅಂತ ಒದ್ದಾಡ್ತಿದ್ದೀನಿ ನೀನೀಗ. ಪಾಪ ಮಾಡಿದರೂ ಯೋಚನೆ ಇಲ್ಲ, ಅಶ್ವಮೇಧ ಯಾಗವನ್ನು ಮಾಡಿದರೆ ಎಲ್ಲ ಪಾಪ ಹೋಗ್ತದೆ ಅಂತ ಶಾಸ್ತ್ರ ಹೇಳುತ್ತೆ, ಹೌದಲ್ಲೋ? ಹೌದು ಅಂತ ಹೇಳ್ತಾರೆ. ಅಶ್ವಮೇಧ ಯಾಗ ಮಾಡು ಅಂತ ಹೇಳ್ತಾರೆ. ಆಗ ಆ ಸರಿ ಅಂತ ಒಪ್ಕೊಂಡಂತಾದ. ಈ ಮೆಥಡ್ ಆತನ ಹಿಡಿಸ್ತು. ನಮ್ಮ ಜನಕ್ಕೆ ಇರ್ತಾರೆ, ವಿಷ್ಣು ಸಹಸ್ರ ಮೇಳಿದ್ರೆ ಸಮಾಧಾನ ಆಗುತ್ತೆ, ನವಗ್ರಹ ಪೂಜೆ ಮಾಡೋದಷ್ಟು ಸಮಾಧಾನ ಆಗಿಬಿಟ್ಟು, ಸ್ವಲ್ಪ ವಾಸಿ ಅವರಿಗೆ ಇದ್ದಕ್ಕಿದ್ದಾಗ ಸ್ವಲ್ಪ ನಾರ್ಮಲ್ ಆದಾಗ್ತಾರೆ. ವಿಷ್ಣು ಸಹಸ್ರ ಬಂದ್ರೆ ತಲೆಗೆ ಹೋಗೋದಿಲ್ಲ ಅವರಿಗೆ. ಏನು ವಿಷ್ಣು ಸಹಸ್ರ ವಿಶ್ವ ವಿಷ್ಣು ಭಟ್ರಿಗೆ ಏನಾಗುತ್ತದೆ, ಈ ಹೋಮ ಮಾಡಿ ಜೋರಾಗಿ ಕೂಗಿಬಿಟ್ಟು ಅಷ್ಟರ ಗಲಾಟೆ ಮಾಡಿದರೆ ಒಳ್ಳೆ ಎಫೆಕ್ಟ್ ಇರ್ತದೆ ಅಂತ ಅವರು ಕೆಲವರು ಇರ್ತಾರೆ. ಒಳ್ಳೆ ಔಷಧ ಹೇಳ್ತಾರೆ ಡಾಕ್ಟರ್, ಏನಾಗಿಲ್ಲ ಏನೇ ಅಂತ ಕೇಳೋದಿಲ್ಲ, ಏನಾರು ಕೊಡಿ ಡಾಕ್ಟ್ರೆ ಅಂತಾರೆ. ಎಕ್ಸ್ರೇ ತೆಗೆದು ಇಂಜೆಕ್ಷನ್ ಕೊಟ್ಬಿಟ್ರೆ ಒಳ್ಳೆ ಡಾಕ್ಟ್ರು ಅಂತ ಹೇಳ್ತಾರೆ. ಏನು ಆಗಿರೋದಿಲ್ಲ, ಎಕ್ಸ್ರೇ ತೆಗೆದು ಇಂಜೆಕ್ಷನ್ ಕೊಟ್ಟು ಒಂದು 1,000 ರೂಪಾಯಿ ಬಿಲ್ ಕೊಟ್ಬಿಟ್ರೆ ಭಾರಿ ಸಮಾಧಾನ ಆಗಿಬಿಡುತ್ತೆ. ಯು ಆರ್ ಆಲ್ ರೈಟ್ ಅಂದರೆ ಸಮಾಧಾನ ಆಗೋದೇ ಇಲ್ಲ. ನಮ್ಮ ಸ್ವಭಾವ ಇದು, ಧರ್ಮರಾಜ ಹಾಗಲ್ಲ. ಆತನ ಯೋಗ್ಯತೆ ಭಾರಿ ದೊಡ್ಡದು, ಆದರೆ ಭೀಮಸೇನಷ್ಟು ದೊಡ್ಡದಲ್ಲ, ಅರ್ಜುನಷ್ಟು ದೊಡ್ಡದಲ್ಲ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋಕ್ಕಾಗಿದ್ದಿಲ್ಲ. ಯಾವಾಗ ಅಶ್ವಮೇಧ ರೆಮಡಿ ಹೇಳಿದಷ್ಟು ಸಮಾಧಾನ ಆಗಿಬಿಡುತ್ತೆ. ಇವತ್ತು ಏಕಾಶ ಉಪವಾಸ ಮಾಡಿ ಒಳ್ಳೇದಾಗುತ್ತೆ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಯಾವುದು ಸಂಕಷ್ಟ ಇರುತ್ತೆ ಮಾಡಿದ ತಕ್ಷಣ ಅರ್ಥ ಆಗುತ್ತೆ. ಓ ತಗಲು ಅದು ಕಷ್ಟಪಟ್ಟು ಮಾಡ್ತಾರೆ, ಭಾರಿ ಶ್ರದ್ಧೆಯಿಂದ ಮಾಡ್ತಾರೆ. ಅದು ಏಕಾಶಿ ಅಂತ ಏನೋ ಡಲ್ ಫಲಶ್ರುತಿ ಇದ್ದಾಗೆ ದಾನ ವೈರಾಗ್ಯ ಭಕ್ತಿ ಸಿಗಲಿ ಅಂದ್ಬಿಟ್ರೆ ಏನು ಆಚಾರ ಆಶೀರ್ವಾದ ಸರಿಯಾಗಿ ಮಾಡಲಿಲ್ಲ. ಏನು ದಾನ ಅಂತ ಭಕ್ತಿ ಅಂತ ವೈರಾಗ್ಯ ತಗೊಂಡು ನಾವೇನು ಮಾಡಬೇಕು ಅದನ್ನು? ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ಬಂದ್ರೆ ಭಾರಿ ಖುಷಿಯಾಗಿಬಿಡುತ್ತೆ. ಕೆಲ ಹಳ್ಳಿಗರಿಗೆ ಫಸ್ಟ್ ಕ್ಲಾಸ್ ಅಂದರೆ ಅರ್ಥ ಆಗೋದಿಲ್ಲ, ಎಟಿಕೆಟಿ ಅಂದರೆ ಭಾಳ ಅರ್ಥ ಆಗುತ್ತೆ ಅವರಿಗೆ. ಎರಡು ಎಟಿಕೆಟಿ ಭಾರಿ ಖುಷಿ, ಫಸ್ಟ್ ಕ್ಲಾಸ್ ಅಂದರೆ ಡಲ್ ಕಾಣುತ್ತೆ. ಎಟಿಕೆಟಿ ಅಂದರೆ ಗೊತ್ತಲ್ಲ, ಫೇಲ್ ಅವ್ರಿಗೆ ಅರ್ಥ ಆಗಲ್ಲ ಫೇಲ್ ಅಂತ. ಎಟಿಕೆಟಿ ದೊಡ್ಡದ ಪದ ಕಾಣುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಎಟಿಕೆಟಿ ಅಂದರೆ ತಲೆಗೆ ಒಂಥರ ಆಕರ್ಷಕ, ಅದು ಜನಗಳ ಸ್ವಭಾವ. ಅದು ಧರ್ಮರಾಜನಿಗೆ ಅಶ್ವಮೇಧದ ಕಾನ್ಸೆಪ್ಟ್ ಹಿಡಿತಂತೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಆಗೆಲ್ಲ ಮನೆ ಬರ್ತಾರೆ, ಧರ್ಮರಾಜ ವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆತ ಯಾವ ಮನೆಯಲ್ಲಿ ವಾಸ ಮಾಡ್ದ ಇದೆಲ್ಲ ಡೀಟೇಲ್ಸ್ ಯಾರು ಕೊಡ್ತಾರೆ ನಿಮಗೆ? ಮಧ್ವಾಚಾರ್ಯವರ್ತಿ ಯಾರೂ ಕೊಟ್ಟಿಲ್ಲ, ಅಲ್ಲಿ ವೇದವ್ಯಾಸರು ಕೊಡ್ತಾರೆ, ಆಚಾರ್ಯ ಬರೀತಾರೆ. ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರು ರಾಜ್ಯ ಆಳ್ಬೇಕಾದ್ರೆ ಯಾರ್ಯಾರು ಎಲ್ಲೆಲ್ಲಿ ವಾಸ ಮಾಡಿದ್ರು? ಧರ್ಮರಾಜ ಪಾಂಡವರಾಜನ ಮನೆಯಲ್ಲಿ ವಾಸ ಮಾಡಿದ್ದ, ಅಪ್ಪನ ಮನೆ ಅಲ್ಲೇ ವಾಸ ಮಾಡಿಬಿಡ್ತಾರೆ. ಭೀಮ ಮಹಾರಾಜನ ಮನೆ ಅದೇ ಆಗಿಬಿಡುತ್ತೆ. ಭೀಮಸೇನ ದೇವರಲ್ಲಿ ವಾಸ ಮಾಡಿದ್ರು ಅಂದರೆ ನಿಮಗೆ ಆಶ್ಚರ್ಯ ಆಗೋಗ್ಬಿಡ್ತದೆ. ದುರ್ಯೋಧನಮೇವ ಸದ್ಮ, ದುರ್ಯೋಧನ ಮನೆ ಗೃಹಪ್ರವೇಶ ಮಾಡಿದ್ರಂತ. ಭೀಮಸೇನ ದೇವರು ವಾಸ ಮಾಡಿ ದುರ್ಯೋಧನ ಮನೆಯೊಳಗೆ, ನಮಗೆ ಆಶ್ಚರ್ಯ. ಏನು ಗ್ರಾಚಾರ ಇರೋದು, ಎಲ್ಲ ಬಿಟ್ಟು ಅವ್ರ ಮನೆಗೆ ಹೋಗ್ಬೇಕಾ? ನಮ್ಮನೆ ಕೊಡ್ತಿದ್ದು ಬೇಕಾದ್ರೆ ಅವಾಗ ನೋಡಿ ಮಾಡ್ತೀಯ. ಭೀಮಸೇನ ದೇವರು ಬಂದು ಯಾರು ಕೊಟ್ಟೆ ಕೊಡ್ತಾರಲ್ಲ ಅದಕ್ಕೆ ಹೇಳ್ತಾರೆ, ದಡ್ರಿದ್ದೀರಿ, ದುರ್ಯೋಧನ ಮನೆಯಲ್ಲಿ ವಾಸ ಮಾಡಲಿಲ್ಲ, ಇವರು ವಾಸ ಮಾಡಬೇಕಾದ ಮನೆಯೊಳಗೆ ಅವನು ವಾಸ ಮಾಡ್ತಿದ್ದ, ತಮ್ಮನೇ ತಾವು ಬಂದ್ರೆ ಅಷ್ಟೇನು. ಕಾಡಿಗೆ ಮೋಸ ಮಾಡಿತಾನೆ ಕಳಿಸಿದ್ದೇವನು, ತಮ್ಮನೆ ಕಸ್ಟಡಿ ತಗೊಂಡಾಗ ಆಯ್ತೆ ಹೊರತು ದುರ್ಯೋಧನ ಮನೆ ಅಂತ ಜಗತ್ತಲ್ಲಿ ಯಾವುದಿದೆ? ಈಶಾವಾಸ್ಯ ವಿಧಂ ಸರ್ವಂ, ಎಲ್ಲ ಭಗವಂತನ ಮನೆ ಅದು. ಜನಗಳನ್ನ ಟ್ಯಾಕ್ಸ್ ಹಾಕಿ ಕಟ್ಟಿಸಿದ ಮನೆ ಅದು. ವಿಧಾನಸೌಧದಲ್ಚಿಫ್ ಮಿನಿಸ್ಟರ್ ವಾಸ ಮಾಡ್ತಾರೆ, ಚೀಫ್ ಮಿನಿಸ್ಟರ್ ಮನೆ ಅಲ್ಲ ಅದು, ಸರ್ಕಾರದ ಮನೆ ಅದು. ಯಾರು ಚೀಫ್ ಮಿನಿಸ್ಟರ್ ಆಗಿದ್ರು ವಾಸ ಮಾಡ್ತಾರೆ, ಚೀಫ್ ಮಿನಿಸ್ಟರ್ಗೆಲ್ಲ ಮನೆ ಹಾಕಿ ಕೊಡ್ತಾರೋ ಅದು ರಾಜ ಇರಬೇಕಾದ ಮನೆ ಅದು. ಆದ್ದರಿಂದ ಭೀಮಸೇನ ದೇವರು ಯುವರಾಜರಾಗಿ ಪ್ರವೇಶ ಮಾಡ್ತಿದ್ದಾರೆ. ಆದ್ದರಿಂದ ಆ ದುರ್ಯೋಧನ ಮನೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಅದು ನಿಜವಾಗಲೂ ಕೂಡ ಪಾಂಡವ ಭೀಮಸೇನ ದೇವರದೇ ಮನೆ. ಇಲ್ಲಿ ಕೆಲವರು ಮನೆ ಪ್ರಶ್ನೆಗೆ ಉತ್ತರ ಇದೆ. ಎಷ್ಟೋ ಜನ ಮನೆ ಹೊಸ ಮನೆ ಕಟ್ಟಿ ಗೃಹಸ್ಥೆ ಮಾಡೋರು ಕೆಲವರು ಇರ್ತಾರೆ, ಬಿಲ್ಟ್ ಹೌಸ್ ತೊಗೊಂಡು ಮತ್ತೆ ಪ್ರವೇಶ ಮಾಡಿಬಿಡ್ತಾರೆ. ನಮಗೆ ಸಮಸ್ಯೆ, ಯಾರಿದ್ರೋ ಏನೋ, ಏನು ಇಸ್ಪೇಟ್ ಆಡಿದ್ರೋ ಏನು ಗತಿಯೋ, ಏನು ಮಾಡಿದ್ರೋ ಏನೋ ಅಂತ ಸಮಸ್ಯೆ ಇರ್ತದೆ ಮನೆಯೊಳಗೆ. ಆ ಮನೆ ತೊಗೊಂಡ್ಬಿಡ್ತಾರೆ, ಒಳ್ಳೆ ಜಾಗದ ಮನೆ ಸಿಕ್ಬಿಡುತ್ತೆ, ಬೇಕಾಗಿರುತ್ತೆ, ಕಟ್ಸೋದಕ್ಕೆ ಸಾಧ್ಯ ಇರೋದಿಲ್ಲ, ತೊಗೊಂಡ್ಬಿಡ್ತಾನೆ. ಜನ ತಲೆಯಲ್ಲಿ ಹಾಕಿಬಿಡ್ತಾರೆ, ಯೋಗ್ಯ ಅವನ ಮನೆ ತೊಗೊಂಡ್ಬಿಟ್ರಿ ಅಂತ ಬೈತಾರೆ ಕೆಲವರೆಲ್ಲ. ಕೆಲವರಿಗೆ ಅದೇ ಕೆಲಸನೇ, ಬೇರೆ ಕೆಲಸ ಇರೋದಿಲ್ಲ ಅವರಿಗೆ. ಈ ರೀತಿ ಮಾಡಿ ಮನಸ್ಸು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಸಮಾಧಾನ ಅವ್ರಿ ಪಾಪ. ಅಲ್ಲಿ ಏನೇನೋ ಆಗಿತ್ತು, ಇಲ್ಲಿ ಅಂಥ ಮನೆ ತೊಗೊಂಡ್ಬಿಟ್ಟಿದ್ದಾರೆ, ಇವಾಗ ಮಲ್ಡರಾಗಿತ್ತು ಅಂತ ಹೆದರಿಸ್ಬಿಡ್ತಾರೆ ಕೆಲವು ಸಲ. ಇವನಿಗೆ ಭಜಿ ಚಾಯ್ಬಿಡುತ್ತೆ, ಏನು ಮಾಡಬೇಕಾಗ? ಈ ಮಹಾಭಾರತ ಕತೆ ಕೇಳಿದ್ರೆ ಯೋಚನೆ ಇಲ್ಲ. ನಾವು ಯೋಚನೆ, ದುರ್ಯೋಧನಷ್ಟು ಕೆಟ್ಟವನು ಬೇರೆ ಜಗತ್ತಲ್ಲಿ ಯಾರು ಇರೋದಿಲ್ವಲ್ಲ. ಎಂಥ ಮಹಾಪಾಪಿಗಳ ಮಹಾಪಾಪಿ ದುರ್ಯೋಧನ, ಆದ್ದರಿಂದ ಅಂಥವನ ಮನೆಗೆ ಭೀಮಸೇನದೇವರು ಪ್ರವೇಶ ಮಾಡಿದ ಮೇಲೆ ನಮಗೇನು ಯೋಚನೆ ಇಲ್ಲ ಅಂತ ಆಗಿಬಿಡ್ತದೆ, ನಮಗೆ ಗಾಬರಿ ಆಗ್ತದೆ. ಅದೇ ಭೀಮಸೇನದೇವರು ಅಲ್ವಲ್ಲ ಈ ಮಧ್ಯೆ, ಭೀಮಸೇನದೇವರು ಅಂದರೆ ಪವನ, ಅವ್ರು ಮುಟ್ಟಿದ್ರೆ ಪಾವನ, ಯೋಚನೆಯೇ ಇಲ್ಲ, ಅವ್ರು ಮುಟ್ಟಿದ್ದೇ ಪಾವನ. ಆದರೆ ನಾವು ಹಾಗಿಲ್ವಲ್ಲ ಅಂತ ಕೇಳಿದರೆ ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ, ಪವಮಾನ ಹೋಮ ಮಾಡಿ ಸರಿ ಹೋಗ್ಬಿಡ್ತದೆ ಅಂತ ಅರ್ಥ. ಇನ್ನೇನು ಮಾಡಬೇಕಾಗಿಲ್ಲ. ಪವಮಾನ ಬಂದರೆ ಪವಮಾನ ಪ್ರವೇಶ ಆದಾಗಾಯ್ತಲ್ಲ, ಈಗ ಪವಮಾನ ಪ್ರವೇಶ ಮಾಡಿದರೆ ಪವಮಾನ ಹೋಮ ಬಂದರೆ ಭೀಮಸೇನದೇವರು ಒಳಗೆ ಹೋದಾಗಾಯ್ತು. ಆದರೆ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ, ಅದು ಕಂಡವ್ರ ಮನೆ ಅಲ್ಲ. ಹೋಮ ಮಾಡಿದ ಮೇಲೆ ಅದು ದೇವರ ಮನೆ ಆಗುತ್ತೆ, ವಾಯುದೇವರ ಮನೆ ಆಗುತ್ತದೆ. ಅದೇ ಸರ್ವಮೂಲ ಇಟ್ಟುಬಿಟ್ರೆ, ಗೋವನ್ ಕರ್ಕೊಂಡು ಹೊರಟುಬಿಟ್ರೆ, ದೇವ್ರ ಪೆಟ್ಟಿಗೆ ಒಯ್ದರೆ, ತುಳಸಿ ಒಯ್ದರೆ, ಭಾಗ್ಯರೇತಿ ಎಷ್ಟಿದೆ ನೋಡಿದ್ರೆ, ಜ್ಞಾನಿಗಳ ಜೊತೆ ಕರ್ಕೊಂಡು ಹೋಗಿಬಿಟ್ರೆ, ಆದಾಗ ಕೆಟ್ಟ ಮನೆ ಆಗೋದೇ ಇಲ್ಲ, ಭಾರಿ ಒಳ್ಳೆ ಮನೆ ಆಗುತ್ತೆ. ಒಂದೇ ಮನೆಯೊಳಗೆ ಎಲ್ಲ ನಾಶವಾದವರು ಇರ್ತಾರೆ, ಅದೇ ಮನೆಯೊಳಗೆ ಒಳ್ಳೆ ಗ್ಲೋರಿಯಸ್ ಲೈಫ್ ಲೀಡ್ ಮಾಡೋರು ಇರ್ತಾರೆ. ಮನೆ ಮುಖ್ಯ ಅಲ್ಲ, ಮನಸ್ಸು ಬಹಳ ಮುಖ್ಯ. ಮನಸ್ಸು ಒಳ್ಳೆಯದಾಗಿದ್ದರೆ, ದೇವರಲ್ಲಿ ಭಕ್ತಿ ಇದ್ದರೆ, ಎಂಥ ರುದ್ರದೇವರು ಎಲ್ಲಿ ಗೊತ್ತಾರೆ ವಾಸ ಮಾಡೋದು? ರುದ್ರಭೂಮಿ ಅವ್ರು ವಾಸ ಮಾಡೋ ಜಾಗ ರುದ್ರಭೂಮಿ, ಕೇಳಿದರೆ ಗಾಬರಿ ಆಗ್ತದೆ. ಅಲ್ಲಿದ್ದಾರೆ, ಹೇಗಿದ್ದಾರೆ ಗೊತ್ತಾ? ಅವರಷ್ಟು ಮಣಿನೇ ಇಲ್ಲ ಬೇರೆ ಯಾರು, ಶಿವ ಅಂತ ಹೇಳ್ತಾರೆ ಅವರಿಗೆ. ವಾಸ ಮಾಡೋ ರುದ್ರಭೂಮಿಗೆ ಹೋಗಿ ಬಂದರೆ ಸ್ನಾನ ಮಾಡಬೇಕು. ಈ ಮಧ್ಯೆ ರುದ್ರಭೂಮಿಯವರು ವಾಸ ಮಾಡಿ ಗಂಗಾನೇನು ತಲೆ ಮೇಲೆ ಕೂತಿದ್ದಾರೆ ಪುಣ್ಯಾತ್ಮರು. ರುದ್ರದೇವರಿಗೆ ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಲ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಮತ್ತೆ ಅವರ ಮಂಗಳ ಕೊಡು ಅಂತ ಕೇಳಬೇಕಾದ್ರೆ ಶಿವಶಿವೋಭೂತ್. ಇದು ದೋಷ ಅಲ್ಲ, ಮನೆಗಳಲ್ಲಿ ದೋಷ ಇಲ್ಲ, ಜಾಗದಲ್ಲಿ ದೋಷ ಇಲ್ಲ, ಇರತಕ್ಕಂಥ ವಸ್ತುಗಳಲ್ಲಿ ದೋಷ ಇರ್ತದಾದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಬದುಕಿದರೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ. ನಮ್ಮ ಜನಕ್ಕೆ ಅರ್ಥನೇ ಆಗೋದಿಲ್ಲ, ಯಾವುದು ಮನೆಗೆ ಹೋಗ್ತಾರೆ, ಏನೇನು ಹೋಮ್ ಮಾಡ್ತಾರೆ, ಮಾಡಬಾರ್ದು ಮಾಡ್ತಾರೆ, ಆಮೇಲೆ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ, ಎಲ್ಲ ಬಿಟ್ಟುಬಿಟ್ಟು ಸರ್ವಮೂಲ ಪುಸ್ತಕ ಇಟ್ಕೊಂಡು ಹೋಗಬಾರ್ದೆ, ಒಂದು ಗಂಗಾ ಒಯ್ಯಬಾರದೆ. ಎಷ್ಟು ಸುಲಭ ಅವೆಲ್ಲ ಕೊಡೋದು. ತುಳಸಿ ಗಿಡಕ್ಕೆ ಏನು ಈ ಜಗತ್ತಲ್ಲಿ ಚೀಪೆಸ್ಟ್ ಸಿಗೋದನ್ನು ತುಳಸಿ ಗಂಗಾ ಇವೇ ಚೀಪೆಸ್ಟ್ ಪದಾರ್ಥಗಳು. ಗೋಪಿಚಂದನ ಅವ್ರಿಗೆ ಡಿಮ್ಯಾಂಡೇ ಇಲ್ಲ ಇವತ್ತಿನ ದಿವಸ. ಎಲ್ಲಿ ಬೇಕಾದ್ರೆ ಈರುಳ್ಳಿ ಕಾಸ್ಟ್ಲಿ ನಿಮಗೆ ಬಂದು ಪೇಪರ್ಲ್ಲಿ ಬರ್ತಾರೆ, ಈರುಳ್ಳಿ ಭಾರಿ ಜಾಸ್ತಿ ಆಗಿದೆ ಅಂತ. ಅದು ತೊಗೊಂಡ್ರು ಕಣ್ಣೀರು ಉಸ್ಕೊಂಡು ತೊಗೊಳ್ದೋದ್ರು ಕಣ್ಣೀರು ಅವರಿಗೆ. ತಗೊಂಡು ಹೆಚ್ಚಬೇಕಾದ್ರೆ ಕಣ್ಣೀರು, ಇವರು ತಗೊಳ್ಬೇಕಾದ್ರೆ ಕಣ್ಣೀರು, ದುಡ್ಡು ಕೊಡಬೇಕಲ್ಲ ಅಂತೇಳಿ. ಆದರೆ ಗೋಪಿಚಂದ್ರ ಹಾಗಲ್ಲ, ಮುಟ್ಟಿದ್ರು ತಣ್ಣಗೆ ಕೊಡು, ತಗೊಂಡ್ರು ತಣ್ಣಗದು. ಗೋಪಿಚಂದ್ರ ತಣ್ಣಗಿರ್ತಕ್ಕಂಥ ಪದಾರ್ಥ, ಅಷ್ಟು ಕಡಿಮೆ ಬೆಲೆ, ಮನುಷ್ಯ ಒಯ್ಯೋದಿಲ್ಲ ಅದನ್ನು. ಅಂದರೆ ಇವತ್ತು ಪುಣ್ಯಕ್ಕೆ ಕಲಿಯುಗದಲ್ಲಿ ಯಾತಕ್ಕೆ ಕೊಟ್ಟಬೇಕು ಮನುಷ್ಯ ಅಂದರೆ, ಒಳ್ಳೆ ಕೆಲಸಗಳಿಗೆ ಭಾರಿ ಚೀಪ ಸಿಗ್ತವಾದ್ರಿಂದ, ಒಳ್ಳೆ ವಸ್ತುಗಳು ಭಾರಿ ಚೀಪ ಸಿಗ್ತವೆ. ಬೇರೆ ಯುಗದಲ್ಲಿ ಭಾರಿ ಡಿಮ್ಯಾಂಡ್ ಅವಕ್ಕೆಲ್ಲ ಕೂಡ, ಈ ಕಲಿಯುಗದಲ್ಲಿ ನೋ ಡಿಮ್ಯಾಂಡ್ ಅಟ್ ಆಲ್, ಎಲ್ಲ ಬಿಟ್ಟು ಕೊಟ್ಟರು ತಗೊಂಡೋಗೋ ಜನಗಳಿಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಸಾಧನೆ ಮಾಡೋಕ್ಕೆ ಭಾಳ ಅವಕಾಶ ಇರ್ತದೆ. ಅದರ ಸಮೇತ ಪ್ರವೇಶ ಮಾಡಿರಿ, ಮನೆ ಕೆಟ್ಟದಾಗೋದೇ ಇಲ್ಲ, ಒಳ್ಳೆಯದಾಗ್ತದೆ. ಧರ್ಮರಾಜ ಹೇಗೆ ವಾಸ ಮಾಡ್ತಿದ್ದ ಅಂದರೆ, ಆತ ರಾಜ ಚಕ್ರವರ್ತಿ ಬಹುಶಃ ಇವತ್ತಿನ ಯಾವ ರಾಜರು ಹಾಗೆ ವಾಸ ಮಾಡೋದಿಲ್ಲ. ಹೇಗೆ ಮಾಡ್ತಿದ್ದ ಅಂತ ಗೊತ್ತಾ? ವಿಷ್ಣು ಪಂಚಕ, ಭೀಷ್ಣು ಪಂಚಕ, ಏಕಾದಶಿ, ಕೃಷ್ಣಾಷ್ಟಮಿ, ಚಾತುರ್ಮಾಸ್ಯ, ಬರೀ ವ್ರತಗಳೇ ವ್ರತಗಳು. ಗೋವ್ರತ ಆದಿ ವ್ರತೈರ್ಯುಕ್ತ ಚಾಂದ್ರಾಯಣ ಮಾಡ್ಕೊಂಡಿದ್ದಂತ ಪುಣ್ಯಾತ್ಮ. ಚಾಂದ್ರಾಯಣ ವ್ರತ ಮಾಡ್ತಾ, ಹೆಸರು ಹೇಳಿದ್ರೆ ಚಾಂದ್ರಾಯಣ ಮಾಡಿದ ಪುಣ್ಯ ಬರುತ್ತದೆ. ಅಂಥವ್ರು ಚಾಂದ್ರಾಯಣ ವ್ರತ ಮಾಡ್ತಿದ್ದಾರಂತೆ, ವಿಷ್ಣು ಪಂಚಕ ಮಾಡ್ತಿದ್ದಾರೆ. ವಾದಿರಾಜ ಸ್ವಾಮಿ ವಿಸ್ತಾರವಾಗಿ ಬರೀತಾರೆ, ವಿಷ್ಣು ಪಂಚಕಾದಿ ವ್ರತಗಳನ್ನು ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ರಾಜ ಮಹಾರಾಜರು ಅಂದ್ರೆ ನೋನ್ ಫಾರ್ ಎಂಜಾಯ್ಮೆಂಟ್, ಲಕ್ಸೂರಿಯಸ್ ಲೈಫ್. ಧರ್ಮರಾಜನ ಸಿಂಪ್ಲೆಸ್ಟ್ ಲೈಫ್ ಅನ್ನ ಬಾಳಿದ ರಾಜನೇ ಇಲ್ಲ, ಅಷ್ಟು ಸರಳವಾದ ಜೀವನಾತನದು. ಜನಗಳು ಒಳ್ಳೆಯದಾಗಬೇಕು, ದೇವ್ರ ಪೂಜೆ ಆಗಬೇಕಷ್ಟೇ, ಇನ್ನೇನು ಮನಸ್ಸಿನಲ್ಲಿಲ್ಲ. ಅಂಥ ಸರಳವಾದ ವ್ಯಕ್ತಿತ್ವ. ಭೀಮಸೇನ ದೇವರು ಮಾತ್ರ ಭಾರಿ ಎಂಜಾಯ್ ಮಾಡಿಕೊಂಡೇ ಜಾಡಿದ್ರೆ. ಭೀಮಸೇನ ದೇವರ ಮನೆಯಲ್ಲಿ ಎಷ್ಟು ಜನ ಹೆಂಡಂದರಿದ್ರು ಇದು ಪ್ರಶ್ನೆ. ಇದು ಭೀಮಸೇನಿಗೆ ಭೋಗದ ಮತ್ತೊಂದು ಹೆಸರೇ ಭೀಮಸೇನ, ಅಂತಿಂಥ ಭೋಗ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ. ಭೀಮಸೇನ ದೇವರಿಗೆ ಒಬ್ಬ ಹೆಂಡತಿ ದ್ರೌಪದಿ ಅಂತ ತಿಳ್ಕೊಂಡಿದ್ರೆ ಮೊದಲನೇ ತಪ್ಪದು. ಭೀಮಸೇನದೇವರು ದ್ರೌಪದಿ ಒಬ್ಬರೇ ಹೆಂಡತಿ ಅಲ್ಲ, ಕಾಳಿದೇವಿ ಅಂತ ಇನ್ನೊಬ್ಬ ಹೆಂಡತಿ ಇದ್ದಾಳೆ, ಕಾಳಿದೇವಿ. ಹಿಡಿಂಬೆ ಬೇರೆ ಇದ್ದಾಳೆ, ಮೊದಲಿಗೆ ಎಲ್ಲಕ್ಕಿಂತ ಮೊದಲೇ ಹಿಡಿಂಬೆನ, ಹಿಡಿಂಬೆ ಬೇರೆ ಇದ್ದಾಳೆ. ಹಿಡಿಂಬೆ ಅಂತ ವಿಕಾಸರಮಣ್ಣ ಇರಬಹುದು, ಆದರೆ ಭೀಮಸೇನ ಹಿಡಿಂಬೆನೇ ಇದ್ದಿದ್ದು ಬಹಳ ಮುಖ್ಯವಾಗಿ. ಸಾಕ್ಷಾತ್ ಹಿಡಿಂಬೆನೇ ಭೀಮನ ಪತ್ನಿ. ಇನ್ನೊಬ್ಬಳು, ಈ ಮೂರು ಜನ ಪ್ರಧಾನರಾಗಿ ಹೋದರೆ ಈಗಾಗಲೇ. ಇನ್ನು ದೇವಿ ಅಂತ ಒಬ್ಬಳಿದ್ದು ಭೀಮಸೇನ ಹೆಂಡತಿ, ದೇವಿ ಅಂತ ಹೆಸರು. ಆಕೆ ಯಾರು ಗೊತ್ತೇನು? ಕೃಷ್ಣನ ತಂಗಿ. ಒಬ್ಬ ತಂಗಿ ಕೃಷ್ಣನಿಗೆ ಸುಭದ್ರ, ಇನ್ನೊಬ್ಬ ತಂಗಿ ದೇವಿ. ಸುಭದ್ರೆಯ ಗಂಡ ಅರ್ಜುನ, ದೇವಿಯ ಗಂಡ ಭೀಮಸೇನ, ನಾಲ್ಕು ಜನ ಅದರಲ್ಲಿ. ಆ ದೇವಿ ಯಾರು ಅಂದರೆ, ದೇವಿ ಇತಿಚಯ ರೋಹಿಣೇಯಿ, ಆಕೆ ರೋಹಿಣಿಯ ಮಗಳು. ಸುಭದ್ರ ದೇವಕಿಯ ಮಗಳು, ಇವಳು ರೋಹಿಣಿಯ ಮಗಳು. ಇಬ್ಬರು ವಸುದೇವನ ಮಕ್ಕಳೇ. ರೋಹಿಣಿ ಒಬ್ಬ ಹೆಂಡತಿ, ಆಕೆ ಒಬ್ಬ ದೇವಕಿ ಒಬ್ಬ ಹೆಂಡತಿ. ಆದ್ದರಿಂದ ರೋಹಿಣಿ ಮಗಳು ದೇವಿ. ಅವಳು ಯಾರು ಅಂದರೆ ಆಚಾರ್ಯ ಹೇಳ್ತಾರೆ, ಯಾ ರಾಕಾ ಅಂತ ಹೇಳ್ತಾರೆ. ರಾಕ ಅಂದರೆ ಪೂರ್ಣ ಹುಣ್ಣಿಮೆ, ಪೂರ್ಣ ಹುಣ್ಣಿಮೆಯನ್ನು ರಾಕಾ ಅಂತ ಕರೀತಾರೆ. ಅಂತ ರಾಕಾ ದೇವತೆಯೇ ದೇವಿಯಾಗಿ ಹುಟ್ಟಿ ಭೀಮಸೇನ ಹೆಂಡತಿಯಾಗಿದ್ದಾಳೆ. ಅಲ್ಲಿ ನಾಲ್ಕು ಜನ ಆಯಿತು. ಶರ್ವತ್ರಾತ ಅಂತ ಒಬ್ಬ ಮಗ ಕಾಳಿದೇವಿಗೆ, ಇಲ್ಲಿ ಸರ್ವೋತ್ತುಂಗ ಅಂತ ಒಬ್ಬ ಮಗ, ಪ್ರಾಣೋಹ ಪ್ರಾಣವಾಯೋರ್ ಅಂಶಯುಕ್ ಅಂತ ಕರೀತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಪ್ರಾಣಗಳಲ್ಲಿ ಒಬ್ಬ ಪ್ರಾಣ ಪ್ರಾಣ. ಆ ಪ್ರಾಣನೇ ಭೀಮನ ಮಗನಾಗಿ ಹುಟ್ಟಿದ್ದಂತೆ, ದೇವಿಯ ಮಗನಾಗಿ, ಭೀಮನ ಮಗನಾಗಿ. ಆತ ಸರ್ವೋತ್ತುಂಗ ಅಂತ ಹೆಸರು. ನಾಲ್ಕು ಜನ ಹೆಂಡಂದಿರಾದರು, ಹಿಡಿಂಬೆ ಮಗ ಹಠೋತ್ಗಜ ಅಂತ ಗೊತ್ತೇ ಇದೆ. ಇನ್ನು ಈ ಕಡೆಗೆ ಬಂದರೆ ಇನ್ನೂ 20 ಜನ ಇದ್ರಂತೆ ಭೀಮಸೇನಿಗೆ. ನಾಲ್ಕಾಯ್ತೀಗ, ಇನ್ನೂ 10 ಜನ. ಅವರೆಲ್ಲ ದಿಗಭಿಮಾನಿ ದೇವತೆಗಳು. ಇನ್ನೂ 10 ಜನ ಅಪಭಿಮಾನಿ ದೇವತೆಗಳು. ಜಲಾಭಿಮಾನಿ ದೇವತೆಗಳು 10, ದಿಗಭಿಮಾನಿ ದೇವತೆಗಳು 10. 10 + 10 = 20 + 4 24 ಜನ ಭೀಮಸೇನ ಹೆಂಡಂದಿರು. ಕೃಷ್ಣ ಭಕ್ತ ಅಂತ ಸರಿಗೋಯ್ತು. ಕೃಷ್ಣನಿಗೆ 16,108, ಕೃಷ್ಣ ಭಕ್ತನಿಗೆ 24. ಅಲ್ಲಿಗೊಂದು ಕೃಷ್ಣನ ಭಕ್ತನಿಗೆ ಮ್ಯಾಚಿಂಗ್ ಆದಾಗಾಯ್ತು. ಆಶ್ಚರ್ಯ ಅಂದರೆ ಕೃಷ್ಣನಿಗೆ 16,108 ಹೆಂಡರು ಇದ್ರೂ ಕೂಡ ಕೃಷ್ಣ 16,108 ಗಂಡ ಅಲ್ಲ, ಬರೀ ಲಕ್ಷ್ಮೀಪತಿ ಅಷ್ಟೇ. ಕೃಷ್ಣನ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಷ್ಟೇ. ಮಹಾಲಕ್ಷ್ಮಿ ಆವೇಶ ಇದ್ದವರು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಿದ್ದ. ಕೃಷ್ಣ ಏಕಪತ್ನಿ ವ್ರತಸ್ಥನೇ. ಭೀಮಸೇನನು ಹಾಗೇನೆ. ಇಷ್ಟು ಜನ ಮದುವೆಯಾಗಿದ್ರು ಕೂಡ ಅವರೆಲ್ಲ ಭಾರತೀ ದೇವಿ ಆವೇಶ, ಅವರು ಮಾತ್ರ ಮದುವೆಯಾಗಿದ್ದರಿಂದ ಭಾರತಿ ರಮಣ ಅಷ್ಟೇ ಹೊರತು ಬೇರೆ ರಮಣ ಅಲ್ಲ ಭೀಮಸೇನ. ಹರಿನೂ ಹಾಗೆ, ವಾಯುದೇವರು ಹಾಗೆ. ಆದ್ದರಿಂದ ಅವರಿಬ್ಬರು ಕೂಡ ಏಕಪತ್ನಿ ವ್ರತಸ್ಥರು ಎಂಬುದು ಮಹಾಭಾರತದ ದೊಡ್ಡ ಸಂದೇಶ. ಹಿಡಿಂಬೆಯಲ್ಲಿ ಭಾರತೀಯ ಆವೇಶ ಅಂತ ಹೇಳಿಬಿಟ್ಟಿದ್ದಾರೆ ಆಗಲೇ. ಅದೇ ರೀತಿಯಲ್ಲಿ ದೇವಿಯಲ್ಲಿ ಭಾರತೀಯ ಇವರೆಲ್ಲರಲ್ಲೂ ಭಾರತೀಯ ಆವೇಶ. ಅದನ್ನು ಹೇಳೋದಕ್ಕೆ ಹರಿಕಥಾಮೃತ ಸಾರದಲ್ಲಿ ಕೃತಿರವಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತರ ನಿಜಪತ್ನಿ ಅಂತ ಕರೆದಿದ್ದಾರೆ. ಭಾರತೀಯ ದೇವಿ ವಾಯುದೇವರ ನಿಜಪತ್ನಿ, ಉಳಿದವರು ಮುಖ್ಯಪತ್ನಿಯರಲ್ಲ, ಇವರು ಮಾತ್ರ ಸದಾ ಪತ್ನಿ. ಅಂಥ ಒಂದು ವೈಭವದ ಜೀವನ ಭೀಮಸೇನ ದೇವರ ಜೀವನ. ಅವರು ಯಾವುದಕ್ಕೂ ಭೋಗ ಅಂದರೆ ಭೋಗ, ತ್ಯಾಗ ಅಂದರೆ ತ್ಯಾಗ, ಪೂಜೆ ಅಂದರೆ ಪೂಜೆ, ವ್ರತ ಅಂದರೆ ವ್ರತ, ಯಾವುದಕ್ಕೂ ಇದಿಲ್ಲ. ಅತ್ಯುತ್ತಮವಾದ ಜೀವನ ಭೀಮಸೇನ ದೇವರು ಸಾಧಿಸ್ತಾ ಇದ್ದಾರೆ. ಅದು ಅವರದಾಯಿತು. ಅರ್ಜುನ ದುಶ್ಯಾಸನ ಮನೆ ಗೃಹ ಪ್ರವೇಶ ಮಾಡಿದ್ದಂತೆ. ದುಶ್ಯಾಸನ ಮನೆಯೊಳಗೆ ಅರ್ಜುನನ ಪ್ರವೇಶ. ಅಲ್ಲಿ ಸುಭದ್ರ ಚಿತ್ರಾಂಗದೆಯರ ಸಮೇತ ವಾಸ ಮಾಡ್ತಾ ಇದ್ದಾನೆ. ಆತನ ಪತ್ನಿಯರಷ್ಟೇ, ಹೆಚ್ಚಿಲ್ಲ. ಇನ್ನೊಂದು ಆಶ್ಚರ್ಯ ಅಂದರೆ, ದ್ರೌಪದಿ ದೇವಿ ಮೊದಲಿಗೆಲ್ಲ ಕಥೆ ಕೇಳಿದವರಿಗೆ ಐವರ ಹೆಂಡತಿ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ ಅಲ್ಲ ಅಂತ ಹೇಳಿದೆ ಈಗಾಗಲೇ. ಶಚಿಪತಿ ಅರ್ಜುನ ಅಷ್ಟೇ, ದ್ರೌಪದಿ ದೇವಿ ಶಚಿ ಇದ್ದಾರೆ ಅರ್ಜುನ, ಆಮೇಲೆ ಶ್ಯಾಮಲ ಧರ್ಮರಾಜ, ಭಾರತಿ ಸಾಕ್ಷಾತ್ ದ್ರೌಪದಿ ಭೀಮಸೇನ ಪತ್ನಿ, ಅಲ್ಲಿ ಉಷಾ ಉಷಾ ನಕುಲ ಸಹದೇವ, ಈ ರೀತಿ ಸಂಸಾರ ನಡ್ಕೊಂಡು ಬಂತು. ತುಂಬ ಜನ ಗಮನಿಸಬೇಕಾದ ಅಂಶವನ್ನು ಆಚಾರ್ಯ ಹೇಳುತ್ತಾರೆ. ಯಾವಾಗ ಪಾಂಡವರು ವನವಾಸಕ್ಕೆ ಹೊರಟ್ರಲ್ಲ ಆಗ ನಕಲ ಸಹದೇವರು ದೂರ ಆಗಿಬಿಡ್ತಾರೆ, ದ್ರೌಪದಿಯ ಸಹವಾಸವನ್ನು ಮತ್ತೆ ಮಾಡೋದೇ ಇಲ್ಲ, ದೂರ ಆಗಿಬಿಡ್ತಾರೆ. ಅಲ್ಲಿಗೆ ಭೀಮಸೇನ ಅರ್ಜುನ ಧರ್ಮರಾಜ ಯಾತಕ್ಕೆ ಅಂದರೆ ಉಷಾದೇವಿ ಆವೇಶ ಹೋಗಿಬಿಡುತ್ತೆ ಅಷ್ಟೊತ್ತಿಗೆ. ಉಷಾದೇವಿ ಆವೇಶ ಹೋದ ಮೇಲೆ ನಕಲ ಸಹದೇವರ ಸಂಪರ್ಕ ಬರೋದಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಧರ್ಮರಾಜನಿಂದ ಆ ದ್ರೌಪದಿ ದೇಹದಿಂದ ಶ್ಯಾಮಲಾದೇವಿ ಹೊರಟೋಗಿಬಿಡ್ತಾಳೆ, ಅಲ್ಲಿಗೆ ಧರ್ಮರಾಜನು ದೂರ ಆಗಿಬಿಡ್ತಾನೆ. ಸ್ವಲ್ಪ ದಿವಸ ಶಚಿದೇವನು ಹೊರಟೋಗಿಬಿಡ್ತಾಳೆ, ಅಲ್ಲಿಗೆ ಅರ್ಜುನನು ದೂರ ಆಗಿಬಿಡ್ತಾನೆ. ಉಳಿದಿದ್ದು ಭಾರತಿ ಒಂದೇ. ಆದ್ದರಿಂದ ಉತ್ತರ ರಾಜ್ಯಾಡಳಿತ ಪ್ರಸಂಗದೊಳಗೆ ದ್ರೌಪದಿ ಭೀಮ ಇಬ್ಬರೇ ಹೊರತು ಇನ್ಯಾವ ಪತಿ ಪ್ರಶ್ನೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸಮಸ್ಯೆಗೆ ಉತ್ತರ ಸಿಗ್ತಾ ಇದೆ. ದ್ರೌಪದಿ ಯಾರ ಹೆಂಡತಿ ಅಂತ ಒಟ್ಟು ಪ್ರಶ್ನೆ ಹಾಕ್ಕೊಂಡ್ರೆ ಭೀಮ ಪತ್ನಿ ಅಂತಲೇ ಹೊರತು ಮತ್ತೊಬ್ಬರ ಪತ್ನಿ ಆಗಲಿಲ್ಲ. ಇದೆಲ್ಲ ಉತ್ತರ ಯಾವಾಗ ಸಿಗ್ತಾ ಇತ್ತು ನಮಗೆ? ಮಹಾಭಾರತದಲ್ಲಿ 10 ಪರ್ವ ಆದಮೇಲೆ ಪಟ್ಟಾಭಿಷೇಕದ ಕಥೆ ಕೇಳ್ತೇವೆ, ಅಲ್ಲಿಲ್ಲ ಉತ್ತರ ಇರೋದು. ಉಳಿದವರು ಯಾರು ಬರದೇ ಇಲ್ಲ ಆದರೆ ಗೊತ್ತೇ ಇಲ್ಲ ಅವರಿಗೆಲ್ಲ ಕೂಡ, ಯುದ್ಧಕ್ಕೆ ಮುಗಿಸಿಬಿಡ್ತಾರೆ ಪಟ್ಟಾಭಿಷೇಕಕ್ಕಾದ್ರಿಂದ ಮುಂದಿನ ಕಥೆ ಗೊತ್ತಿಲ್ಲ. ಆದ್ದರಿಂದ ದ್ರೌಪದಿಗೆ ಐವರ ಹೆಂಡತಿ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಐವರ ಹೆಂಡತಿ ಅಲ್ಲ, ಭೀಮಪತ್ನಿ ಮಾತ್ರ ಅಂಬುದು ಸಿದ್ಧಾಂತ. ಆಮೇಲೆ ನಕುಲ ಸಹದೇವರು ಇನ್ನೊಂದೆರಡು ಮನೆ ಇರ್ತವೆ, ದುರ್ಮುಖ ಅಂತ ಒಬ್ಬ, ದುರ್ಮಶಾಣ ಅಂತ ಒಬ್ಬ, ಅವರು ಅವರು ವಾಸ ಮಾಡಿಕೊಂಡಿರ್ತಾರೆ. ಭೀಮಸೇನನ ಕೆಲಸ ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅರ್ಜುನರು ಕಳಿಸ್ತಿದ್ದಾರೆ, ಯುದ್ಧ ರಾಜ್ಯ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಭೀಮಸೇನನ ಕೆಲಸ. ಸ್ವರಾಷ್ಟ್ರ ರಕ್ಷಾದಿಷು ಭೀಮ ಆಸಿ, ಪರರಾಷ್ಟ್ರ ಮರ್ದನದಲ್ಲಿ ಅರ್ಜುನ ಹೋಗ್ತಾ ಇದ್ದ ಯುದ್ಧಕ್ಕೆ. ನಕುಲ ವೇತನದ ಸ್ತದಾಸೀತ್, ಇಡೀ ರಾಜ್ಯದ ಎಲ್ಲ ಜನಗಳಿಗೂ ಕೂಡ ಈ ಸಂಬಳ ಸಾರಿಗೆ ವ್ಯವಸ್ಥೆಯನ್ನು ನಕುಲ ನೋಡ್ಕೋತಿದ್ದಂತೆ. ಕ್ಯಾಶಿಯರ್ ಕೆಲಸ ಆತಂತೆ, ಅರ್ಥಮಂತ್ರಿ ಆ ಲೆಕ್ಕದಲ್ಲಿ ಫೈನಾನ್ಸ್ ಎಲ್ಲ ಆತಗೆ ಸೇರಿತ್ತು. ಸಹದೇವ ನೀತಿಶಾಸ್ತ್ರ ಕೋವಿದ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತಾರಲ್ಲ ಆ ಲೆಕ್ಕ ಆತಂತೆ. ಬೇರೆ ರಾಜ್ಯ ಸಂಧಾನ ಭೇದಾದಿಷು ಸಹದೇವ ಆಸೀತ್, ಬೇರೆ ರಾಜ್ಯದ ವ್ಯವಹಾರ ಬೇರೆ ದೇಶದ ವ್ಯವಹಾರ ಮಾಡಬೇಕಾದ್ರೆ ಸಹದೇವ ಮಾಡ್ತಿದ್ದಂತೆ. ಸಹದೇವನ ಅಡಿಷನಲ್ ಚಾರ್ಜ್ ಯಾವುದು ಅಂದರೆ ಧರ್ಮರಾಜ ಪಶ್ಚಾತ್ಯ ಬಭೂವ ಖಡ್ಗಿ, ಧರ್ಮರಾಜನಿಗೆ ಅಂಗರಕ್ಷಕರಾಗಿ ಓಡಾಡ್ತಿದ್ದಂತೆ. ಹಿಂದೆ ಖಡ್ಗಪಾಣಿಯಾಗಿ ಸಹದೇವ ಯಾವಾಗಲೂ ಓಡಾಡ್ತಾ ಇದ್ದ. ಧರ್ಮರಾಜ ಯಾರೋ ಒಬ್ಬ ಕೂಲಿ ಕೆಲಸದ ಅಂಗರಕ್ಷಕರು ಇಟ್ಕೊಂಡಿದ್ದಿಲ್ಲ, ಸ್ವಂತ ತಮ್ಮನೇ ಅಂಗರಕ್ಷಕರಾಗಿದ್ದ ಧರ್ಮರಾಜನಿಗೆ. ರಾಜರುಗಳಿಗೆ ಯಾವಾಗಲೂ ಒಬ್ಬ ಸೆಕ್ಯೂರಿಟಿ ಅಂತಿರಬೇಕು, ಕಂಡವರು ಸೆಕ್ಯೂರಿಟಿ ಕೊಟ್ಟು ಏನು ಮಾಡ್ತಾರೆ ಅಂತ ಗೊತ್ತಿದೆ, ಇತಿಹಾಸ ನೋಡಿದವರು ಗೊತ್ತಿದೆ. ಆದ್ದರಿಂದ ತಮ್ಮನೇ ಸೆಕ್ಯೂರಿಟಿ ಆಗಬೇಕು. ಆ ಡೆಲ್ಲಿ ಸಿಂಹಾಸನದಲ್ಲಿ ರಾಜ್ಯ ಆಡಿದವರು ಬಹಳಷ್ಟು ಜನ ಅಣ್ಣಂದರು ಕೊಂದವರೆಲ್ಲ ತಮ್ಮಂದರೆ ಅದು ಬೇರೆ ಜೊತೆಗೆ, ಆದರೆ ಸಹದೇವ ಮಾತ್ರ ಅಂಥ ತಮ್ಮನೆಲ್ಲ ರಥ ಇಟ್ಕೋಬೇಕಷ್ಟೇ. ಸಹದೇವ ದೇವೇ ಸಹ ವರ್ತತೆ ಇದೆ. ಸಹದೇವ ಡೆಲ್ಲಿಯ ಸುಲ್ತಾನರಲ್ಲಿ ಬಹಳಷ್ಟು ಜನ ಕೊಂದಿದ್ದು ಯಾರೋ ಅಲ್ಲ, ಇಲ್ಲ ಅಪ್ಪನ ಮಗ ಕೊಲ್ತಾನೆ, ಮಗನ ಅಪ್ಪ ಕೊಲ್ತಾನೆ, ಅಣ್ಣನ ತಮ್ಮ ಕೊಲ್ತಾನೆ, ಅವರವರೇ ಸತ್ತವರೇ. ಇವನು ಬಂದ್ರೆ ಇನ್ನೊಬ್ಬನೇ ತಕ್ಷ ಕೊಲ್ತಿದ್ದ, ಒಂದು ವರ್ಷದೊಳಗೆ ಇನ್ನೊಬ್ಬರು ಕೊಂದು ಹಾಕ್ತಾ ಇದ್ದ. ಈ ರೀತಿ ರಾಜ್ಯ ಆಡಿದ ಜನ ಅವರೆಲ್ಲ ಕೂಡ. ಆದರೆ ಧರ್ಮರಾಜನ ಪಾಂಡವರ ಜೀವನ ಮಾತ್ರ ಇತಿಹಾಸದಲ್ಲೇ ಅತ್ಯದ್ಭುತವಾದ ಜೀವನ. ಇನ್ನೂ ಹೇಳೋದಾದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆದಮೇಲೆ ಅಂತ ಅಣ್ಣ ತಮ್ಮಂದರು ಅಂದರೆ ಪಾಂಡವರಷ್ಟೇ, ಇನ್ಯಾರು ಅಂತ ಅಣ್ಣ ತಮ್ಮಂದಿರಿಲ್ಲ. 5 ಜನದಲ್ಲಿ ಗಲಾಟೆ ಬಂದಿದ್ದೇ ಇಲ್ಲ ಅಂತ ಮಹಾನುಭಾವರು ಅಂತ ಅರ್ಥ ಮಾಡಿಕೊಂಡ್ರೆ ಅಲ್ಲಿ 4 ಜನ ಇಲ್ಲಿ 5 ಜನ ಅಷ್ಟೇ. ಇದು ಅವರ ಜೀವನವಾಯಿತು. ಇದು ದ್ರೌಪದಿ ದೇವಿ ಅಂತೂ ಇಡೀ ರಾಜ್ಯದ ಮಹಾರಾಣಿ ಯುವರಾಣಿ, ಇಡೀ ಜಗತ್ತಿನ ಆಗುಹೋಗಳೆಲ್ಲ ಅವರದೇನೆ. ಭೀಮಸೇನ ದೇವರು ಮತ್ತೊಂದು ಕೆಲಸ ಮಾಡಿದ್ದರಂತೆ. ನಾವೆಲ್ಲ ಇವತ್ತು ಕಲಿಬೇಕಾದ ಪಾಠ ಅದು. ಧರ್ಮ ಪ್ರಚಾರ ಮಾಡಬೇಕು. ಧರ್ಮ ಪ್ರಚಾರ ರಾಜನ ಕೆಲಸ, ಧರ್ಮ ಪ್ರಚಾರ ರಾಜನ ಕೆಲಸ. ಧರ್ಮ ಪ್ರಚಾರಕ್ಕೆ ಭೀಮಸೇನ ವ್ಯವಸ್ಥೆ ಮಾಡಿದ್ದರಂತೆ. ಏನು ವ್ಯವಸ್ಥೆ ಅಂದರೆ ಹೇಳ್ತಾರೆ, ನಾವೆಲ್ಲ ಫಾಲೋ ಮಾಡಬೇಕಾದ ವ್ಯವಸ್ಥೆ ಅದು. ಒಂದೊಂದು ಹಳ್ಳಿಗೆ 5 ಜನ ವಿದ್ವಾಂಸರನ್ನು ಭೀಮಸೇನ ಇಡ್ತಿದ್ದಂತೆ. ಒಂದೊಂದು ಹಳ್ಳಿಗೆ 5 ಜನ ವಿದ್ವಾಂಸರು, ಊರೂರಿಗೆ ಹಳ್ಳಿ ಹಳ್ಳಿಗೆ 5 ಜನ ವಿದ್ವಾಂಸರನ್ನು ಇಟ್ಟುಬಿಟ್ಟು ಅವ್ರಿಗೆ ಪಾಠ ಪ್ರವಚನ ಆಗಬೇಕು. ಒಂದೂರಿಗೆ 5 ಜನ, ಇವತ್ತು ಎಷ್ಟೋ ಊರಿಗೆ ಒಬ್ಬೊಬ್ಬರು ಕೂಡ ಇಲ್ಲ. ಎಷ್ಟೋ ಊರಿನೊಳಗೆ ಒಬ್ಬ ವಿದ್ವಾಂಸರು ಬೇಡ, ಪುರೋಹಿತರು ಕೂಡ ಸಿಗೋದಿಲ್ಲ ಎಷ್ಟೋ ಊರುಗಳಲ್ಲಿ. 90% ಊರುಗಳಲ್ಲಿ ವ್ಯವಸ್ಥೆ ಹೆಸರು ಯಾವುದೂ ಇರೋದಿಲ್ಲ. ಇವತ್ತು ಧರ್ಮ ಉಳಿಬೇಕು ಅಂದರೆ ಹೇಗೆ ಉಳಿಯುತ್ತೆ ಲೆಕ್ಕ ಹಾಕಿ? ಊರಿಗೆ ಎಷ್ಟೋ ಜನ ಊರವರು ತಯಾರಿರ್ತಾರೆ. ಇಲ್ಲಿ ಪಂಡಿತ ಯಾವುದೋ ಒಂದು ಊರಿಗೆ ಹೋದ ಕಾಲಕ್ಕೆ ಒಬ್ಬ ಮುಸಲ್ಮಾನ ವ್ಯಕ್ತಿ, ಪಾಪ ಆಯಿಲ್ ಮಿಲ್ ಓನರು, ಒಂದು ವಾರ ಭಾಗವತ ಆಯಿತು, ಕೇಳಿದ, ಕೊನೆ ದಿವಸ ಹೇಳಿದ, ಆಚಾರ್ಯ ಈ ಪಾಠಶಾಲೆ ಓಪನ್ ಮಾಡಿದರೆ ಫೈನಾನ್ಸ್ ಸ್ನಾನ ಮಾಡ್ತೇನೆ ಪೂರ್ತಿಯಾಗಿ ಅಂತ. ವೇದದ ಪಾಠಶಾಲೆ ಓಪನ್ ಮಾಡಿಬಿಡಿ, ಫೈನಾನ್ಸ್ ಸ್ನಾನ ಮಾಡ್ತೇನೆ, ಪಂಡಿತನ ಕಳಿಸ್ಕೊಡಿ. ಈ ರೀತಿ ನಮ್ಮ ಜನ ತಲೆ ಓಡೋದಿಲ್ಲ, ಆತ ಅಷ್ಟು ಪರಿವರ್ತನೆ ಆಗ್ತಾರೆ ಜನಗಳು. ಆದರೆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಅಷ್ಟು ವಿದ್ವಾಂಸ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಸಿಕ್ಕರೆ ಅವ್ರು ಯಾರು ಬೆಂಗಳೂರು ಮೈಸೂರಲ್ಲಿ ಇರ್ತಾರೆ ಹೊರತು ಹಳ್ಳಿಗಳಿಗೆ ಯಾರು ಹೋಗೋದಿಲ್ಲ. ಇವತ್ತಿನ ದಿವಸ ಹಳ್ಳಿಗಳಿಗೆ ಯಾವ ಸ್ವಾಮಿಗಳು ಹೋಗೋದಿಲ್ಲ, ಮುಖ್ಯವಾಗಿ ಸಿಟಿಗಳಿಗೆ ಅಷ್ಟೇ ಹೋಗೋದು. ಭೀಮಸೇನದೇವರು ಹೇಳ್ತಾರೆ, ಗ್ರಾಮದಲ್ಲಿ ಧರ್ಮ ಉಳಿಸ್ತಾ ಹೋದರೆ ಇನ್ನೆಲ್ಲೇ ಉಳಿಯೋದಿಲ್ಲ. ಮತ್ತು ದೇಹ ಸರಿ ಇರಬೇಕಾದ್ರೆ ಕೈ ಸರಿ ಇರಬೇಕು, ಕಾಲು ಸರಿ ಇರಬೇಕು, ಬೆರಳು ಎಲ್ಲ ಸರಿ ಇರಬೇಕು. ಈ ಮಧ್ಯೆ ತಲೆ ಒಂದು ಸರಿ ಇದ್ರೆ ಸಾಲದು, ಹೊಟ್ಟೆ ಒಂದು ಸರಿ ಇದ್ರೆ ಸಾಲದು, ಎಂಟೈರ್ ಆಲ್ ಆರ್ಗನ್ ಸರಿ ಇರಬೇಕು. ಇವತ್ತು ಜಗತ್ತಿನಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಧರ್ಮ ಉಳಿದೇ ಹೋದರೆ ಇಡೀ ಧರ್ಮ ಪ್ರಸಾರ ಆಗೋದಿಲ್ಲ. ಅದಕ್ಕೆ ಭೀಮಸೇನ ಐದೈದು ಜನಗಳನ್ನ ಇಟ್ಟಿದ್ರಂತೆ, ಆಡ್ ನಂಬರ್. ಮತ್ತೆ ಏನಾದ್ರು ಕಾಂಟ್ರವರ್ಸಿ ಬಂದರೆ ಮೆಜಾರಿಟಿ ಹಾಕ್ಲಿಕ್ಕೆ ಬರ್ತದೆ. ಏಕಾಸಿ ಎಂದೊಂದು ಪ್ರಶ್ನೆ ಬಂದರೆ ಮೂರು ಪ್ಲಸ್ ಎರಡು ಬಂದುಬಿಟ್ರೆ ಮುದೋಯ್ತಾಗ, ಈವನ್ ನಂಬರ್ ಇದ್ರೆ ಮೂರು ಮೂರು ಹಾಕಿಬಿಟ್ರೆ ಪಜೀತಿ ಆಗ್ತದೆ. ಆಮೇಲೆ ಆಚಾರ್ಯ ಮಾತು ಕೃಷ್ಣಾವೃತ ಮಾಡುವಲ್ಲಿ ಗಲಾಟೆ ಬಂದಾಗ ಮೆಜಾರಿಟಿನ ಫಾಲೋ ಮಾಡಿ ಇಲ್ಲ ಮರುದಿವಸ ಮಾಡಿ ಅಂತ ಹೇಳ್ತಾರೆ. ಮರುದಿವಸ ಫಾಲೋ ಮಾಡಬೇಕು. ಅದನ್ನು ಹೇಳೋದಕ್ಕೋಸ್ಕರ ಐದೈದು ಜನ ಬ್ರಾಹ್ಮಣರು ಇಡ್ತಿದ್ರು ಒಂದೂರೊಳಗೆ, ಒಳ್ಳೆ ವಿದ್ವಾಂಸರಾದ ಬ್ರಾಹ್ಮಣರುಗಳನ್ನು. ನಮ್ಮಲ್ಲಿ ಒಂದು ಪದ್ಧತಿ ಇದೆಯಲ್ಲ, ಎಲ್ಲೇ ಯಾರೇ ಇಟ್ಟರು ಕೂಡ ಕರೆಕ್ಷನ್ ಶುರುವಾಗ್ತದೆ, ನಿಧಾನ ಹೊಸ ಶುರು ಮಾಡಿಬಿಡ್ತಾರೆ. ಅದು ಭೀಮಸೇನ ಅವರು ಏನು ಮಾಡಿದ್ರಂತೆ, ಇನ್ಸ್ಪೆಕ್ಷನ್, ಬೇರೆಯವ್ರಿಗೆ ಬ್ರಾಹ್ಮಣರ ಇನ್ಸ್ಪೆಕ್ಷನ್ ಸ್ಕ್ವಾಡ್ ಹೋಗ್ತಿತ್ತಂತೆ, ಇದು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲ ಅದು ನೋಡೋಕ್ಕೋಸ್ಕರ. ಲೇಟೆಸ್ಟ್ ಕಾನ್ಸೆಪ್ಟ್ ಅದು. ಇವತ್ತು ಇನ್ಸ್ಪೆಕ್ಷನ್ ಯಾರ ಮೇಲೆ ಮಾಡಿಸ್ತಾರೆ? ಬ್ರಾಹ್ಮಣರ ಮೇಲೆ ಇನ್ಸ್ಪೆಕ್ಷನ್, ವಿದ್ವಾಂಸರ ಮೇಲೆ ಸರಿಯಾಗಿ ಪಾಠ ಹೇಳ್ತಾರೋ ಇಲ್ಲೋ, ಕ್ಲಾಸ್ ತಗೋತಾರೋ ಇಲ್ಲೋ, ಪ್ರಿನ್ಸಿಪಾಲ್ ಹೇಗೆ ಜವಾಬ್ದಾರಿ ಹೊತ್ಕೋಬೇಕಲ್ಲ. ಶಾಲಾ ಕಾಲೇಜುಗಳದು ಒಬ್ಬ ವಿದ್ವಾಂಸನ ಡೆಪ್ಯೂಟ್ ಮಾಡ್ತಿದ್ದಂತೆ ಎಲ್ಲ ಟೂರ್ ಹೊಡ್ಕೊಂಬರ್ಬೇಕಾತ, ಸರಿ ಇದೆಯೋ ಇಲ್ವೋ. ಇವತ್ತು ನಾವು ಮಾಡೋದಿಲ್ಲ, ಭೀಮಸೇನರು ಅವತ್ತು ಮಾಡಿದ್ರು ಅಂತ ಗೊತ್ತಾದರೆ ಎಷ್ಟು ವ್ಯವಸ್ಥೆ ಇದೆ. ವಿದ್ವಾಂಸರು ಸುಮ್ಮನೆ ಇಟ್ಟಿದ್ದಿಲ್ಲ, ಸವೇತನಾನ್ ಅಂತ ಹೇಳ್ತಾರೆ, ಒಳ್ಳೆ ಸಂಬಳ ಕೊಡ್ತಿದ್ರಂತವ್ರು, ಒಳ್ಳೆ ಸಂಬಳ, ಅಟ್ರಾಕ್ಟಿವ್ ಸ್ಯಾಲ್ರಿ ಇರಬೇಕು. ಇವತ್ತು ಯಾತಕ್ಕೆ ಇವ್ರು ಇಡೋದಿಲ್ಲ, ಅವ್ರು ಹೋಗೋದಿಲ್ಲ. ಇವ್ರು 100 ರೂಪಾಯಿ 2 ರೂಪಾಯಿ ಕೊಟ್ಟರೆ ಬೆಂಗಳೂರಿದ್ದವ್ರಿಗೆ ಗೊತ್ತಾಗೋದಿಲ್ಲ. ಬೇರೆ ಊರುಗಳು ಹೋದಾಗ ಎಲ್ಲ ವೃಂದಾವನಗಳು ಇರ್ತವೆ, ಹತ್ತಿರ ಯಾವುದೋ ವೃಂದಾವನ ಇರ್ತವೆ, ಆರಾಧನೆ ಇರ್ತವೆ, ಕರ್ಕೊಂಡು ಹೋಗ್ತಾರೆ ಆಚಾರ್ಯ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಕುಗ್ರಾಮ ಅಂದರೆ ಕುಗ್ರಾಮ, ಅಲ್ಲಿ ಹೋಗ್ಲಿಕ್ಕೆ ದಿವಸಕ್ಕೆ 1 ಬಸ್ಸ 2 ಬಸ್ಸ ಇರುತ್ತೆ. ದಾರಿ ವ್ಯವಸ್ಥೆ ಅವ್ಯವಸ್ಥೆ ಮಯ, ಆ ಊರಲ್ಲಿ ನೀರಿನ ವ್ಯವಸ್ಥೆ ಇರೋದು ಏನೇನೋ ಇರೋದಿಲ್ಲ. ಅಲ್ಲಿ ಅರ್ಚಕ ಇರ್ತಾನೆ, ಯಾತ್ರಿಕರು ಯಾವಾಗಲೋ ಒಂದು 4 ಆರು ತಿಂಗಳಿಗೆ ಒಬ್ಬರು ಬರ್ತಿರ್ತಾರೆ ಅಷ್ಟೇ. ಅಲ್ಲಿ ಆತ ಹಸ್ತೋದಕ ಮಾಡ್ಕೊಂಡಿರ್ಬೇಕು. ಅಲ್ಲಿ ವೃಂದಾವನಗಳಿಗೆ ಈ ಸಂಬಳ ಎಷ್ಟು ಗೊತ್ತೇನೋ ಅವರಿಗೆ, 200. ಏನು ಒಪ್ಪತ್ತಿನ ಊಟ ಆಗೋದಿಲ್ಲ ಮನುಷ್ಯನಿಗೆ, 200 ರೂಪಾಯಿ ಅದು ಒಪ್ಪಿಗೆ ಕೊಡೋದು, ಯಾವಾಗಲೋ ಕೊಡೋದು, ಮತ್ತೆ ಒಟ್ಟಿಗೆ ಯಾವಾಗಲೂ ಬರ್ತಿ ತಿಂಗಳು ಕೊಡೋದಿಲ್ಲವಂತೆ, ಯಾವಾಗಲೋ ಒಟ್ಟಿಗೆ ಕೊಟ್ಬಿಡ್ತಾರಂತೆ. ಅವರು ಕುತ್ಕೊಂಡು ಬದುಕಬೇಕಲ್ಲಿ, ಸಾಧ್ಯ ಇದೆ ಯೋಚನೆ ಮಾಡಿ. ಇವತ್ತು ಧರ್ಮ ಯಾತಕ್ಕೆ ಕುಳಿತಾ ಇಲ್ಲ, ಇದೆಲ್ಲ ಎಲ್ಲಿ ಜಾಗ ಇದು, ಎಷ್ಟೋ ಮೂಲ ವೃಂದಾವನದ ಸ್ಥಳದಲ್ಲಿ ಇಂಥ ವ್ಯವಸ್ಥೆ ಇದೆ. ನಿತ್ಯ ಹಸ್ತೋದಕ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಇಂಥ ವ್ಯವಸ್ಥೆ ಮಠದಲ್ಲಿ ಮಾಡಿಕೊಂಡಿದ್ರೆ ಧರ್ಮ ಹೇಗೆ ಉಳಿಬೇಕು? ಭೀಮಸ ಇವತ್ತು ವೃಂದಾವನ ಭಾರಿ ಇರೋ, ಒಂದು ಮಠಕ್ಕೆ ಪರಮಾವಧಿ 40 ಜನ ಸ್ವಾಮಿಗಳು ಆಗಿರ್ತಾರೆ ಅಷ್ಟೇ, ಹಿಂದೆ ಪರಮಾವಧಿ ಅದು. ಕೆಲವು ಮಠಕ್ಕೆಲ್ಲ 30-35 ಆಗಿರ್ತಾರೆ, 40 ಮ್ಯಾಕ್ಸಿಮಮ್. 40 ಕಡೆ ಏರ್ಪಾಟ್ ಮಾಡಕ್ಕೆ ನಮಗಾಗೋದಿಲ್ಲ. ಇಡೀ ದೇಶದ ತುಂಬ ಹಳ್ಳಿ ಹಳ್ಳಿ ಭೀಮಸೇನ ಮಾಡಿರಬೇಕಾದ್ರೆ ಎಂಥ ಒಂದು ವಿಷನ್ ಅದು. ಒಂದು ಅವರು ಬಿಡಿ ಪೂರ್ಣ ಪ್ರಜ್ಞರು, ಟೋಟಲ್ ವಿಷನ್ ಅವ್ರದ್ದು. ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟ್ರೆ ನಮಗೆ ಸಾಧ್ಯವಾದಷ್ಟಾದರೂ ಮಾಡಬೇಕು ಬೇಡೋ, ಪಂಡಿತರನ್ನು ಬದುಕಲಿಕ್ಕೆ ಬಿಡದೆ ಹೋದರೆ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಊರಲ್ಲಿ ಟೀಚರ್ ಇಲ್ಲ ಅಂತ ತಿಳ್ಕೊಂಬಿಡಿ, ಮಕ್ಕಳ ಗತಿ ಏನಾಗ್ತದೆ ಲೆಕ್ಕ ಹಾಕಿ. ಇವತ್ತು ಎಷ್ಟೋ ಜನಗಳು ಬದುಕಿರೋ ಹೆಚ್ಚಾಗಿ ಪಾಠ ನಡೀತಿರೋದೇ ವಿದ್ಯೆಯಿಂದ ಆಗಬೇಕು. ಲೌಕಿಕ ವಿದ್ಯೆ ಇಲ್ಲದೆ ಹೋದರೆ ಮನುಷ್ಯ ಹೆಬ್ಬೆಟ್ಟು ಹೊತ್ತಬೇಕಾಗ್ತದೆ, ಅಧ್ಯಾತ್ಮ ಇಲ್ಲದೆ ಹೋದರೆ ಮನುಷ್ಯ ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಧರ್ಮ ಶಿಕ್ಷಣ ಕೊಡಬೇಕಾದ್ರೆ ಸಮರ್ಥ ವಿದ್ವಾಂಸರು ಇರಬೇಕು. ವಿದ್ವಾಂಸರು ಸುಮ್ಮನೆ ಇದ್ರೆ ಸಾಲದು, ಅವರಿಗೆ ಸರಿಯಾದ ಸಂಬಳ ಕೊಡಬೇಕು. ಅದಕ್ಕೆ ಸವೇತನಾನ್ ಅವರಿಗೆ ವೇತನವನ್ನು ಕೊಟ್ಟು ಇಟ್ಟಿದ್ದರಂತೆ, ಅವರಿಗೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ದರಂತೆ. ಅದರಿಂದ ಭೀಮಸೇನ ದೇವರ ರಾಜ್ಯದೊಳಗೆ ಅಧರ್ಮದ ಪ್ರವೇಶ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಇದು ಅತ್ಯಾಧುನಿಕವಾದಂಥ ಪರಿಕಲ್ಪನೆ, ಅಷ್ಟೆಲ್ಲ ಮಾಡಿದರು. ಇನ್ನು ಈ ರೀತಿ ನಡೀತಾ ಇದ್ದಾಗ ಎಲ್ಲಿ ನೋಡಿದರೂ ಕೂಡ ವೈಭವನೇ ವೈಭವ. ಎಲ್ಲಿ ನೋಡಿದ್ರು ಪಾಂಡವರದ್ದೇ ಹೆಸರು. ಬರೀ ಭೂಲೋಕದಲ್ಲಿ ಅಲ್ಲ, ಉತ್ತರ ಭಾರತ ದಕ್ಷಿಣ ಭಾರತ ಅಲ್ಲ, ಪಾತಾಳಕ್ಕೆ ಹೋಗಲಿ ಪಾಂಡವರದ್ದೇ ಹೆಸರು, ದೇವಲೋಕಕ್ಕೆ ಹೋಗಲಿ ಪಾಂಡವರದ್ದೇ ಹೆಸರು. ಪಾಂಡವರ ರಾಜ್ಯ ಎಷ್ಟು ಉನ್ನತಿಯನ್ನು ಗಳಿಸಿತು ಅಂತ ಕೇಳಿದರೆ ಒಂದು ಮಾತನ್ನು ಹೇಳಿಬಿಡ್ತಾರೆ. ಜಗತ್ತಿನ ಇತಿಹಾಸದೊಳಗೆ ರಾಮರಾಜ್ಯ ಆದಮೇಲೆ ಬಂದ ಇನ್ನೊಂದು ರಾಜ್ಯ ಅಂದರೆ ಭೀಮರಾಜ್ಯ. ಆ ರಾಜ್ಯಕ್ಕೆ ಇನ್ನೊಂದು ಪ್ಯಾರಲಲ್ಲ ಮತ್ತೆ ಬರಲಿಲ್ಲ ಅಂತ ಹೇಳಿಬಿಡ್ತಾರೆ. ರಾಮರಾಜ್ಯ ಸರ್ವೋತ್ತಮನಾದ ಭಗವಂತನಾದ ಶ್ರೀಹರಿಯ ರಾಜ್ಯ, ಭೀಮರಾಜ್ಯ ಜೀವೋತ್ತಮನಾದ ಭೀಮಸೇನದೇವರು ಯುವರಾಜನಾಗಿ ಆಡಿಸಿದ ರಾಜ್ಯ ಇದು. ಬಂದು ಕೃಷ್ಣ ಸ್ವಾಮಿಯಾಗಿ ಕೂತಿದ್ದಾರೆ. ಇವೆರಡು ರಾಜ್ಯಗಳಲ್ಲಿ ವಾತಾವರಣ ಹೇಗಿತ್ತು ಅಂದರೆ ಕಲಿಯುಗ ಕೃತಯುಗಕ್ಕಿಂತ ಮುಂದೆ ಹೋಗಿತ್ತು ಅಂತ ಹೇಳಿದ್ದಾರೆ. ಕಲಿಯುಗ ಕಲಿಯುಗ ಕೃತಯುಗಗಳು ಮೀರಿಸಿಬಿಟ್ಟಿತ್ತಂತೆ. ಕೃತಾದಪಿ ಪರಂ ಚಕ್ರೆ, ಕೃತಯುಗಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಪಾಂಡವರಿಗೆ ಮರ್ತಿರಬಾರದು. ದುರ್ಯೋಧನ ಬಿದ್ದಲ್ಲಿ ಅವತ್ತೇ ಕಲಿಯುಗ ಶುರುವಾಯಿತು, ದುರ್ಯೋಧನ ಕೆಳಗೆ ಬಿದ್ದ ಕಲಿಯುಗ ಶುರುವಾಯಿತು. ಪಾಂಡವರು ರಾಜ್ಯಭಾರ ಮಾಡ್ತಾರೆ, ಆಮೇಲೆ 36 ವರ್ಷ ಆಡ್ತಾರೆ. ಅವ್ರ ರಾಜ್ಯ ಆಡಿದ ಕೃತಯುಗದಲ್ಲಲ್ಲ, ತ್ರೇತೆಯಲ್ಲಿ ಅಲ್ಲ, ದ್ವಾಪರದಲ್ಲೂ ಅಲ್ಲ, ಕಲಿಯುಗದ ಫಸ್ಟ್ ಕಿಂಗ್ಡಮ್ ಅಂದರೆ ಪಾಂಡವರದೇನೆ. ಫಸ್ಟ್ ರಾಜ್ಯ ಪ್ರವೇಶ ಮಾಡಿದ್ದೇ ಅವರಿಂದ. ಆ ರೀತಿ 36 ವರ್ಷ ಆಡ್ತಾರಲ್ಲ, 36 ವರ್ಷಗಳ ಕಾಲ ಕೃತಯುಗದ ವಾತಾವರಣ ಇತ್ತು. ಪ್ರತಿಯೊಬ್ಬರೂ ಕೂಡ ಶ್ರೀಮಂತರೇ, ಬಡವ ಇಲ್ಲ, ರೋಗಿ ಪಾಂಡವ ರಾಜ್ಯದಲ್ಲಿ ಇಲ್ಲದೇ ಇದ್ದ ದೋಷಗಳು ಅಂದರೆ ಒಂದು ಆಸ್ಪತ್ರೆ ಇಲ್ಲ, ರೋಗ ಎದುರ್ತಾರೆ ಆಸ್ಪತ್ರೆ ಇರೋದು, ಒಂದು ರೋಗ ಇಲ್ಲ, ರುಜಿನ ಇಲ್ಲ, ಅವ್ಯವಸ್ಥೆ ಇಲ್ಲ, ದಾರಿದ್ರ್ಯ ಇಲ್ಲ, ಅನ್ನಪಾನಕ್ಕೆ ಯೋಚನೆಯೇ ಇಲ್ಲ, ಸುಭಿಕ್ಷದ ವಾತಾವರಣ. ಜಗತ್ತಿನೊಳಗೆ ಅಂಥ ಪರಿಪೂರ್ಣ ಸಮೃದ್ಧಿಯನ್ನು ಕಂಡಂಥ ರಾಜ್ಯವಾಗಿ ಬಂತು. ದೇವಲೋಕದಲ್ಲಿ ಜನ ಹೊಗಳ್ತಾ ಇದ್ದಾರೆ, ಪಾಂಡವ ರಾಜ್ಯ ಅಂದರೆ ರಾಮರಾಜ್ಯದಂತೆ ಇದೆ, ಕೃಷ್ಣನೇ ಆಡಿಸಿದ ಮೇಲೆ ಆಗಿರಬೇಕಾದ ಅನಿವಾರ್ಯ ಕೂಡ ಹೌದು. ನಾ ವೈಷ್ಣವ ನಚ ದರಿದ್ರೋ ಬಹೂವ, ವಿಷ್ಣು ಭಕ್ತರಲ್ಲ ಒಬ್ಬನೂ ಇರಲಿಲ್ಲ, ದರಿದ್ರ ಒಬ್ಬನೂ ಇರಲಿಲ್ಲ, ವಿಧವೆಯರು ಇರಲಿಲ್ಲ, ವಿಧುರರು ಇರಲಿಲ್ಲ. ಇದು ಬಹಳ ಆಶ್ಚರ್ಯ ಇದೆ, ವಿಧವೇ ಇರಲಿಲ್ಲ ಅಂತ ವಿಧುರರು ಇಲ್ಲವಂತೆ. ಇಲ್ಲಿ ಇಬ್ಬರೂ ಒಬ್ಬರು ಇರಲೇಬೇಕಾಗ್ತದೆ ಸಾಮಾನ್ಯವಾಗಿ, ಇಲ್ಲ ವಿಧವೆ ಇರ್ತಾರೆ, ವಿಧವೆ ಇರ್ತಾರೆ, ವಿಧುರ ಇರ್ತಾರೆ, ಸಾಮಾನ್ಯವಾಗಿರ್ತಾರೆ. ರಾಮರಾಜ್ಯದಲ್ಲೂ ಇರಲಿಲ್ಲ, ಪಾಂಡವ ರಾಜ್ಯದಲ್ಲೂ ಇರಲಿಲ್ಲ. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ ಜನಗಳಿಗೆ. ಏನೇನೋ ಹೇಳ್ತೀರಿ, ನಂಬ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆಲ್ಲ ಕೂಡ. ಕೌಸಲ್ಯ ಸುಮಿತ್ರೆ ಕೈಕೇಯರಿದ್ದಾರೆ, ಆ ದಶರಥ ರಾಜರೇ ಇಲ್ಲಾಗ ಮತ್ತು ವಿಧವೆಯರೇ ಇಲ್ಲ ಅಂತ ಹೇಳ್ತೀರಿ ನೀವೀಗ ಅಂತ ಕೇಳಿದರೆ ಉತ್ತರ ಹೇಳಬೇಕಲ್ಲ. ಇದಕ್ಕೆಲ್ಲ ಕೂಡ ಇಲ್ಲಿ ಕುಂತಿನೇ ಇದ್ದಾರೆ ಸಾಕ್ಷಾತ್. ಅಲ್ಲಿ ರಾಮದೇವರ ತಾಯಿ ಇದ್ದರೆ ತಂದೆ ಇಲ್ಲ, ಇಲ್ಲಿ ಪಾಂಡವರ ತಾಯಿ ಇದ್ದಾಳೆ ತಂದೆ ಇಲ್ಲ, ಅವರೇ ವಿಧವೆ ಇದ್ದಾಳಲ್ಲ ಅಂತ ಕೇಳಿದರೆ. ಇದೆಲ್ಲ ಜನ ಯೋಚನೆ ಮಾಡಿದ್ರೆ ಸುಮ್ಮನೆ ಕೇಳ್ತಾರೆ, ಅದರಿಂದ ಅರ್ಥ ಆಗೋದಿಲ್ಲ. ಶಾಸ್ತ್ರ ಹೇಳ್ತಾರೆ ವಿಧವಾ ಶಬ್ದಕ್ಕೆ ಎರಡರ್ಥ ಇದೆ, ಗಂಡ ಇಲ್ಲದವಳು ವಿಧವೆ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ಆಗಲ್ಲ. ಗಂಡನೂ ಇಲ್ಲ ಮಕ್ಕಳು ಇಲ್ಲ ಅಂದರೆ ವಿಧವೆ, ಬರೀ ಗಂಡ ಇಲ್ಲ ಅಂದರೆ ವಿಧವೆಯಲ್ಲ, ಮಕ್ಕಳು ಇಲ್ಲದವಳು ವಿಧವೆ ಆಗ್ತಾಳೆ. ನೋಡಿಕೊಳ್ಳೋಕೆ ಒಳ್ಳೆ ಮಕ್ಕಳಿದ್ದು ಬಿಟ್ಟರೆ ಆ ವಿಧವೆಯ ಜೀವನ ಕೆಟ್ಟದಲ್ಲ, ಅನೇಕರಿಗೆ ಗೊತ್ತಿಲ್ಲ ಇದು. ನೋಡಿಕೊಳ್ಳೋಕೆ ಒಳ್ಳೆ ಮಕ್ಕಳಿದ್ದು ಬಿಟ್ಟರೆ ವಿಧವೆಯ ಜೀವನ ಕೆಟ್ಟ ಜೀವನ ಅಲ್ಲ. ಮಕ್ಕಳು ಇಲ್ಲ ಗಂಡನೂ ಇಲ್ಲ ಅಂದರೆ ಡೇಂಜರ್. ಇಬ್ಬರಲ್ಲಿ ಒಬ್ಬರಿದ್ದರು ಕೂಡ ಗಂಡ ಇದ್ದಾನೆ ಮಕ್ಕಳಿಲ್ಲ, ಯೋಚನೆ ಇಲ್ಲ, ಗಂಡ ಇದ್ದಾನೆ ಆಮೇಲೆ ಗಂಡ ಇಲ್ಲ ಅಕಸ್ಮಾತ್ ಮಕ್ಕಳಿದ್ದಾರೆ, ಯೋಚನೆ ಇಲ್ಲ. ಎರಡೂ ಇಲ್ಲ ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಬಹಳ ತೊಂದರೆ ಆಗ್ತದೆ, ಅಷ್ಟೇ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಪದ್ಧತಿ ಇರಬೇಕು ಗೊತ್ತಿಲ್ಲ. ತುಂಬ ಜನ ನೋಡಿರಬೇಕು ತಾಯಿ ವಿಧವೆ ಅಂತ ತಿಳ್ಕೊಂಬೋಣ. ಮದುವೆ ಆಗುತ್ತೆ ಮಗನಿಗೆ, ತಾಯಿ ಸ್ಪಷ್ಟ ನಮಸ್ಕಾರ ಮಾಡ್ತಾನೆ, ತಾಯಿ ಅಮಂಗಳ ಅಂತ ನೋಡೋದಿಲ್ಲ. ತಾಯಿ ಅಮಂಗಳ ಅಲ್ಲ, ಮಕ್ಕಳಿಗೆ ಯಾವ ತಾಯಿನೂ ಅಮಂಗಳ ಆಗೋ ಸಾಧ್ಯತೆ ಇಲ್ಲ, ಅವ್ರು ಹುಟ್ಟಿ ಬಂದಿದ್ದ ತಂದೆ ತಾಯಿಗಳಿಂದ, ಆದ್ದರಿಂದ ಅಮಂಗಳ ಅಲ್ಲ. ಎಷ್ಟೋ ಜನ ಮದುವೆ ಮಂಟಪದಲ್ಲಿ ಇವತ್ತು ಕಡಿಮೆ, ಹಿಂದಿನ ಕಾಲದಲ್ಲಿ ಈ ಮಡಿ ಹೆಂಗಸರು ಕೂತಿರ್ತಿದ್ರು, ಬಡಿ ಪಕ್ಕದಲ್ಲಿ ಧಾರೆ ಆಗ್ತಾ ಇರ್ತದೆ, ಆ ಕಡೆ ಬಡಿ ಹೆಂಗಸರು ಕೂತಿದ್ರು, ಆ ಕಡೆ ಈ ಕಡೆ ಯಾರು ಅದನ್ನು ಅಜ್ಜಿ ನಮ್ಮ ಮುತ್ತಜ್ಜಿ ಹರಿ ಅಂತ ಹೇಳ್ತಿದ್ರು. ದೋಷನೇ ಇಲ್ಲ ಅವರಿಗೆ, ಯಾಕೆ ದೊಡ್ಡ ಇದರಲ್ಲಿ ಕೂತಿದ್ದಾರೆ, ಅಮಂಗಳ ಅಲ್ಲ ಅದು. ಅನೇಕರಿಗೆ ಗೊತ್ತಿಲ್ಲ ಇವೆಲ್ಲ ಕೂಡ. ಆ ಸೂಕ್ಷ್ಮವನ್ನು ಓದಬೇಕಾದ್ರೆ ನಮ್ಮ ಮಹಾಭಾರತಾತ್ಮರನ್ನೇ ಓದಬೇಕು. ಅದೆಲ್ಲ ಬಿಟ್ಟಿದ್ದಕ್ಕೆ ಏನಾಯ್ತು ಇವತ್ತು, ಆಭಾಸಮಯ. ಇವತ್ತು ಮೈಲಿಗೆ ಮಡಿಯಾಗಿದೆ, ಮಡಿ ಮೈಲಿಗೆ ಆಗಿದೆ, ಏನೇನಾಗೋಗ್ಬಿಟ್ಟಿದೆ. ಅಂಥ ವಿಧವೆಯನ್ನು ಕೆಟ್ಟದಾಗಿ ನೋಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂಥ ವಿಧವೆಯನ್ನು ಕೆಟ್ಟದಾಗಿ ನೋಡಬಾರದು. ಕುಂತಿ ಅಂಥವಳು, ಕೌಸಲ್ಯ ಸುಮಿತ್ರಕ್ಕೆ ಅಂಥವರಾದ್ದರಿಂದ ದೋಷ ಇಲ್ಲ. ಇನ್ನೊಂದು ಅರ್ಥ ಅದಕ್ಕೆ, ಪಾಂಡವ ರಾಜ್ಯದಲ್ಲಿ ವಿಧವೆಯರು ಇರಲಿಲ್ಲ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ರಾಮರಾಜ್ಯದಲ್ಲಿ ವಿಧವೆಯರು ಇರಲಿಲ್ಲ, ಕೌಸಲ್ಯ ಸುಮಿತ್ರೆ ಕೈಕೇಯರಿದ್ರೆ ರಾಮರಾಜ್ಯ ಅಲ್ಲ ಅದು. ಮೊದಲು ಬಂದವರು ಆಮೇಲೆ ಬಂದವರಲ್ಲ, ರಾಮರಾಜ್ಯ ಶುರು ಮಾಡಿದ ಮೇಲೆ ಯಾರು ವಿಧವೆಯರಿಲ್ಲ. ಕುಂತಿ ಮೊದಲು ವಿಧವೆ, ಪಾಂಡವರು ರಾಜ್ಯ ಶುರು ಮಾಡಿದ ಮೇಲೆ ಅಲ್ಲ. ಆ ಯೋಚನೆ ಇಲ್ಲ ನಮ್ಮ ಕಾಲಕ್ಕೆ, ಅದಾಗಿಲ್ಲ ಹೇಳಿದ್ರೆ ಹೇಗೋ ಹಾಗೆ, ಆದಷ್ಟಿದ್ರೂ ಯೋಚನೆ ಇಲ್ಲ. ಹೀಗಾಗಿ ಪಾಂಡವರ ರಾಜ್ಯದಲ್ಲಿ ವಿಧವೆಯರಿರಲಿಲ್ಲ, ವಿಧುರರು ಇರಲಿಲ್ಲ. ಒಬ್ಬ ಮಾತು ಸಾರ್ಥಕ, ವಿಧುರರಿಲ್ಲ ಅಂದ್ರೆ ಏನರ್ಥ? ಒಬ್ಬ ಮನುಷ್ಯ ಒಳ್ಳೆ ತರುಣ ಅಥವಾ ತರುಣಿ, ಆಗ ಗಂಡ ಇಲ್ಲ ಹೆಂಡತಿ ಇಲ್ಲ ಅಂದ್ರೆ ದೋಷ, ಆದರೆ ವೃದ್ಧ ಗಂಡ ಇಲ್ಲ ಹೆಂಡತಿ ದೋಷ ಅಲ್ಲ ಅದು, ಯಾಕೆಂದ್ರೆ ಅದು ಗುಣನೇ ಅದು, ಆ ಕಾಲಕ್ಕೆ ಏನು ದೋಷ ಅಲ್ಲ. ಆದ್ದರಿಂದ ಅವರಿಗೆ ವಿಧುರತ್ವ ದೋಷ ಅಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ರೆ, ಯಾರಿಗೆ ಏನು ತಿನ್ನಬೇಕು ಅನಿಸಿಲ್ಲ ಅವನಿಗೆ ಹಲ್ಲಿಲ್ಲ, ನೋ ಪ್ರಾಬ್ಲಮ್ ಅಟ್ ಆಲ್. ಈ ತಿನ್ಬೇಕಾದ್ರೆ ಹಲ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅದು, ಅಯ್ಯೋ ಹಲ್ಲಿಲ್ಲ ಏನು ಮಾಡಿ ಅಂತ ಒದ್ದಾಡ್ತಾರೆ. ನಾನು ಬೇಕೇ ಇಲ್ಲ ಎಲ್ಲಿದ್ದಷ್ಟು ಬಿಟ್ಟರೆ ಅಷ್ಟೇ ಅವನಿಗೆ ಆ ಥರ. ಇವತ್ತು ಅಭಾವ ವೈರಾಗ್ಯದ ಪ್ರಶ್ನೆ ಇರಲಿಲ್ಲ ಪಾಂಡವರ ಕಾಲದೊಳಗೆ, ಎಲ್ಲ ಭಾವ ವೈರಾಗ್ಯ ಇತ್ತು. ಇದೆಲ್ಲ ನೋಡಿದಾಗ ನಮಗನ್ನಿಸ್ತದೆ, ಅಂತೂ ಪಾಂಡವ ರಾಜ್ಯ ಭಾರಿ ಚೆನ್ನಾಗಿತ್ತು. ನಮಗೆ ಇವತ್ತು ಅವತ್ತಿನ ಕಾಲಕ್ಕೆ ಹೇಗೆ ಅರ್ಥ ಆಗ್ತದೆ, ನಮಗಂತೂ ಭಾರಿ ಚೆನ್ನಾಗಿ ಅರ್ಥ ಆಗ್ತದೆ. ಅವ್ಯವಸ್ಥೆಯ ರಾಜ್ಯ ನೋಡಿದವರಿಗೆಲ್ಲ ಪಾಂಡವ ರಾಜ್ಯ ಕೇಳಿದ್ರೆ ಏನೋ ಸಮಾಧಾನ ಆಗ್ತದೆ. ಕೊನೆಪಕ್ಷ ಇರಲಿ ಬಿಡಲಿ, ಒಂದು ಕಾಲಕ್ಕೆ ಇತ್ತಾದರೆ ಇತ್ತಲ್ಲ, ಪರೆಪಕ್ಷ ನಾವಿರದೆ ಹೋದರೂ ಕೂಡ ಆ ಕಾಲ ಅಂತ ಇತ್ತಲ್ಲ ಸಾಕಪ್ಪ ಅನಿಸಿಬಿಡುತ್ತೆ. ಆದರೆ ಇಲ್ಲ ಅಂತ ಕೊರಗಬೇಡಿ. ಇವತ್ತು ಯಾರೇ ರಾಜ್ಯ ಆಡ್ತಾ ಇದ್ರು ಕೂಡ ಧರ್ಮ ರಾಜನಾಗಿದ್ದಾನೆ, ಅದಕ್ಕೆ ಧರ್ಮ ರಾಜ್ಯ ಆಗಿತ್ತು. ನಮ್ಮ ಮನೆಯಲ್ಲಿ ಧರ್ಮಾನುಷ್ಠಾನ ಉಳಿಸ್ಕೊಂಡ್ರೆ ಮನೆಯಲ್ಲಿ ರಾಮರಾಜ್ಯ ಇದ್ದಾಗಿರ್ತದೆ. ಮನೆಯ ಮಟ್ಟಿಗೆ ರಾಮರಾಜ್ಯನೇ, ಮನೆಯಲ್ಲಿ ಧರ್ಮ ಇರಬೇಕು, ಅಧರ್ಮ ಇರಬಾರದು. ಭೀಮಸೇನ ಧರ್ಮಮೂಲ ಇತ್ತು, ಭೀಮಸೇನ ದೇವರಿದ್ದಾರೆ, ಸ್ನಾನ ಸಂಧಾನ ಮಾಡ್ಕೊಂಡಿದ್ದಾನೆ, ಧರ್ಮರಾಜ ಇದ್ದಾನೆ, ಶಾಸ್ತ್ರ ಪಾಠ ಆಗ್ತಾ ಇದೆ, ಅರ್ಜುನ ಇದ್ದಾನೆ, ಒಳ್ಳೆ ಕ್ಯಾರೆಕ್ಟರ್ ಇದೆ, ನಕುಲ ಇದ್ದಾನೆ, ಫಸ್ಟ್ ಕ್ಲಾಸ್ ಆಗಿ ಅವನು ಇದು ಮಾಡ್ಕೊಂಡಿದ್ದಾನೆ, ಬಹಳಷ್ಟು ರೀತಿಯಲ್ಲಿ ವಿನಯವಂತರಾಗಿದ್ದಾನೆ, ಸಹದೇವ ಇದ್ದಾನೆ, ಮುದವಿತಲಿ. ಪಾಂಡವರು ಅಂದ್ರೆ ಐದು ತತ್ವಗಳ ಪ್ರತಿನಿಧಿಗಳವರಾದ್ದರಿಂದ ನಮ್ಮ ಮನೆಯ ಮಟ್ಟಿಗೆ ನಾವು ರಾಮರಾಜ್ಯ ಮಾಡ್ಕೊಳ್ಳೋಕ್ಕೂ ಬರ್ತದೆ, ಭೀಮರಾಜ್ಯ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಆ ಯಾವುದೊಂದು ತತ್ವ ತಿಳ್ಕೊಂಡ್ರೆ ಮಾತ್ರ ಅನ್ನೋ ಒಂದು ಸಮಾಧಾನವನ್ನು ಕೂಡ ಶಾಸ್ತ್ರ ಹೇಳುತ್ತದೆ. ಅದೆಲ್ಲ ಮುಗಿತು. ಒಂದು ದಿವಸ ವಿಚಿತ್ರ ಪ್ರಸಂಗ ನಡೆದೋಯಿತು. ಒಂದು ದಿವಸ ವಿಚಿತ್ರ ಪ್ರಸಂಗ ಅಂದರೆ ತೀರಾ ವಿಚಿತ್ರ ಪ್ರಸಂಗ. ಒಂದು ಸುದ್ದಿ ಬಂತದ್ದು ಧರ್ಮರಾಜನಿಗೆ. ಒಂದು ಧರ್ಮರಾಜನಿಗೆ ನಿಂತೋಗ್ಬಿಟ್ಟಿದೆ ವಾಚ್. ಧರ್ಮರಾಜನಿಗೆ ಒಂದು ಸುದ್ದಿ ಬಂತು. ಇವತ್ತು ಏಕಾಶಿ ಆದ್ದರಿಂದ ಯೋಚನೆ ಇಲ್ಲ, ಏಕಾಶಿ ಯೋಚನೆ ಇಲ್ಲ. ಎಂಥ ವಿಚಿತ್ರ ಪ್ರಸಂಗ ನಡೆದೋಗಿದೆ ಅಂದರೆ, ಇಷ್ಟೊತ್ತು ಹೇಳಿದ್ದಾರೆ ಏನೂ ಇರಲ್ಲ ಏನೂ ಇರಲ್ಲ ಅಂಥೇಳಿ ಒಂದು ಪ್ರಸಂಗ ಬಂತು ಅಲ್ಲಿಗೆ. ಅಲ್ಲಿ ರಾಮರಾಜಕ್ಕಾಯ್ತಲ್ಲ, ರಾಮನ ಮಗ ಸತ್ತೋದ ಅಂತ ಬ್ರಾಹ್ಮಣ ಬಂದಲ್ಲ ಆ ಟೈಪ್ ಆಯಿತು. ಇದ್ದಕ್ಕಿದ್ದಾಗೆ ಬಂದ ಒಬ್ಬರು ಜೋರು ಗಲಾಟೆ, ಧರ್ಮರಾಜ ಅನ್ಯಾಯ 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 ಕೂಗ್ತಾ ಇದ್ದಾರೆ. ಒಂದೇ ಸಮಯ ಏನಾಗಿದೆ ಅಂತ ಕೇಳಿದರೆ ಕಲಿ ಕಾಲಿಟ್ಟಿದ್ದಾನೆ ಅಂತ ಸುದ್ದಿ ಬಂತು. ಅವನು ಸಣ್ಣ ಪುಟ್ಟ ಗೂಂಡ ಅಲ್ಲ, ಇಂಟರ್ನ್ಯಾಷನಲ್ ಕೇಡಿ ಅಲ್ಲ, ಅವನು ಯೂನಿವರ್ಸಲ್ ಕೇಡಿ. ಅವನು ಕಾಲಿಟ್ಟಿದ್ದಾನೆ, ಅವನಿಗೆ ಫಾಲೋಯರ್ ಆಗಿ ಬಲಿ ಬಂದಿದ್ದಾನೆ. ಕಲಿ ಬಲಿ ಎರಡು ಲೀಗಳೆ, ಕಲಿ ಬಲಿ ಬಂದುಬಿಟ್ಟಿದ್ದಾರೆ. ಬಲಿ ಅಂದರೆ ನಮ್ಮ ಈ ಬಲಿ ಚಕ್ರವರ್ತಿ ಅಲ್ಲ, ಮತ್ತೆ ವಾಮನರೂಪಿ ಭಗವಂತನಿಗೆ ಸರ್ವಸ್ವ ಮಾಡಿದ ಬಲಿ ಚಕ್ರವರ್ತಿ ಅಲ್ಲ, ಇನ್ನೊಬ್ಬ ಬಲಿ ಅಂತಿದ್ದಾನೆ, ಸಾಲ್ವನಾಗಿ ಹುಟ್ಟಿದ್ದ ರಾಕ್ಷಸನೇ. ಆ ಬಲಿ ಬಂದಿದ್ದಾನೆ, ಕಲಿ ಬಂದಿದ್ದಾನೆ. ಅವನು ರಾಜ, ಅವನ ಶಿಷ್ಯ ಇವನು. ಎಲ್ಲ ಕಡೆ ಧರ್ಮ ಹಾಳು ಮಾಡ್ತಾ ಇದ್ದಾರೆ, ರಾಜ್ಯ ಹಾಳು ಮಾಡ್ತಾ ಇದ್ದಾರೆ, ಕಾಪಾಡು ಕಾಪಾಡು ಅಂತ ಬಂದ್ರಂತೆ. ಇದು ಎಷ್ಟು ವಿಚಿತ್ರ ಪ್ರಸಂಗ ಅರ್ಥ ಆಗ್ತದೆ. ಈಗ ಅಲ್ಲಿ ಏನಾಯಿತು ನೋಡಬೇಕು, ಗೊತ್ತಾಗಿದೆ ಇವತ್ತಾದ್ರಿಂದ ನಾಳೆ ದಿವಸ. ಈಗ ಬರಬೇಕಲ್ಲ, ಸಕಾಲಕ್ಕೆ ಬರಬೇಕು ಜನ. ಆರು ಮುಕ್ಕಾಲಿ ಬಂದ್ರೆ ಮುಗಿಯೋದಿದ್ರು ಮುಗಿಯೋದಿಲ್ಲ, ಅದಕ್ಕೆ ಎಂಟೂವರೆ ಆಯ್ತು ಇವತ್ತು. ಏಳು ಶುರುವಾಗಿದ್ದಕ್ಕೆ ಸರಿಯಾಗಿ ಆರು ಮುಕ್ಕಾಲಿ ಶುರು ಮಾಡಿದ್ರೆ ಎಂಟಕ್ಕೆ ಬಿಡಬಹುದು. ನಮಗಿರೋದು ಇನ್ನು ಆರೇ ದಿವಸಗಳು. ಅಷ್ಟರಲ್ಲಿ ಇಡೀ ನಾವು ಮಹಾಭಾರತ ಮುಂದಿನ ಭಾಗ ಮುಗಿಸ್ಬೇಕು. ಆದ್ದರಿಂದ ಸರಿಯಾಗಿ ಆರು ಮುಕ್ಕಾಲಿಗೆ ಶುರು ಮಾಡಿ ಎಂಟರವರೆಗೆ ಈ ಪ್ರವಚನ ನಡೆಯುತ್ತೆ. ಐದು ನಿಮಿಷ ಹೆಚ್ಚಾದರೂ ಆಗುತ್ತೆ, ಕಡಿಮೆ ಅಂತ ಆಗೋದಿಲ್ಲ. ಇನ್ನು ಮುಂದಿನ ಭಾಗ ನಿನ್ನೆ ಹೇಳಿದ್ದೇನೆ, ಯಾವುದೂ ಎಲ್ಲೂ ಕೇಳಿರಲ್ಲ ಅಂಥ ಭಾಗಗಳು. ಏನು ಕೇಳ್ತೀರಿ, ಎಲ್ಲೂ ಕೇಳದಿರತಕ್ಕಂಥ ಭಾಗ ಅದು. ಮಹಾಭಾರತದಲ್ಲಿ ಮಾತ್ರ ಬಂದಿದೆ, ಆಚಾರ ಬರೆದಿದ್ದಾರೆ ಅಷ್ಟೇ ಹೊರತು ಉಳಿದವರು ಕೇಳಿದ ಮೇಲೆ ನಮಗೆ ಎಷ್ಟೋ ಪ್ರಾಬ್ಲಮ್ ಉತ್ತರ ಸಿಗುತ್ತಂಥ ಒಂದು ಪೂರ್ವ ಕಥೆ. ನಾಳೆ ಸರಿಯಾಗಿ ಆರು ಮುಕ್ಕಾಲಿ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.